योऽन्तः प्रविश्य मम वाचम् माम् प्रसुप्ताम् सञ्जीवयत्यखिलशक्तिधरः स्वधाम्ना अन्यांस्त्यहस्तचरणश्रवणत्वगादीम् प्राणान्नमो भगवते पुरुषाय तुभ्यम् यस्माद्ब्रह्मेन्द्ररुद्रादिदेवतानाम् श्रियोऽपि च ज्ञानस्फूर्तिः सदा तस्मै परये गुरवे नमः जयत्यजो खण्डगुणोरुमण्डलः सदोदितो ज्ञानमरीचिमाली स्वभक्तहर्दोच्चतबोदिहन्ता व्यासावतारो हरिरात्मभास्करः जयत्यसङ्ख्योरुपलाम्बुपूरो गुणोच्चरत्नाकर आत्मवैभवः सदा सदात्मज्ञनदीभिराप्यः कृष्णावतारो हरिरेकसागरः यो विप्रलम्भविपरीतमतिप्रभूतान् वादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहम् नमामि भवति यदनुभावादेडमुकोऽपि वग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्ताम् सन्निधिम् मानसे च हराय भजतानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्याः सुरावोहम् ईडे चेतो हिमानिनः यूयम् सर्वे प्रकुरुता मनो मे मध्वभावकम् श्रीमध्वः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरून् वन्दे रघोत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् विभुमाद्यमीशम् वन्दे भवघ्नमरासुरसिद्धवन्द्यम् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये परमपवित्रवाद श्रीमन्महाभारत विश्वदल्ले ಅದ್ವಿತೀಯವಾದಂಥ ಕೃತಿ ಕಥೆ ತತ್ವ ವರ್ಣನೆಗಳು ರಾಜ್ಯಶಾಸ್ತ್ರ ಮೊದಲಾದ ವಿವಿಧ ಶಾಸ್ತ್ರಗಳು ಇತಿಹಾಸ ಮೊದಲಾದ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ನಾ ಭಾರತ ಸಮಂ ಶಾಸ್ತ್ರಂ ಮಹಾಭಾರತಕ್ಕೆ ಸಮನಾದ ಶಾಸ್ತ್ರ ಮತ್ತೊಂದು ಇಲ್ಲ ಅನ್ನೋದು ಸಕಲ ಶಾಸ್ತ್ರಗಳ ಆದೇಶ ಈ ಮಾತು ಲೌಕಿಕ ರೀತಿಯಲ್ಲೂ ಅತ್ಯಂತ ಸತ್ಯ ಎಂಬುದನ್ನು ಗಮನಿಸಬೇಕು ಇವತ್ತು ಇಷ್ಟೆಲ್ಲ ಬೆಳವಣಿಗೆಯಾಗಿದೆ ಎಷ್ಟೆಲ್ಲ ಪರಿವರ್ತನೆ ಆಗೋಗಿದೆ ಇವತ್ತು ಏನೇನೋ ಮನುಷ್ಯ ಸಾಧನೆ ಮಾಡ್ತಾ ಇದ್ದಾನೆ ಇಷ್ಟಾದರೂ ಕೂಡ ಮಹಾಭಾರತಕ್ಕೆ ಸಮನಾದ ಮತ್ತೊಂದು ಗ್ರಂಥವನ್ನು ಕೊಡೋ ಯೋಚನೆ ಮಾಡೋ ಸ್ಥಿತಿಯಲ್ಲೂ ಮನುಷ್ಯ ಇಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟು ಪೂರ್ಣತೆ ಮಹಾಭಾರತದಲ್ಲಿ ಇರಬೇಕು ಯೋಚನೆ ಮಾಡಬಹುದು ಅದನ್ನ ಅಂಥ ಗ್ರಂಥ ಬರೆಯೋದು ಬೇಡ ಅದನ್ನ ಪೂರ್ತಿ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇವತ್ತು ಮನುಷ್ಯನಿಗೆ ಬಂದಿಲ್ಲ ಅನ್ನೋದು ನಿಜವಾದ ಆಶ್ಚರ್ಯ ಆದ್ದರಿಂದ ಇವತ್ತು ಸಾಹಿತ್ಯ ಜಗತ್ತಿನ ಅತ್ಯದ್ಭುತವಾದಂಥ ಸಂಗತಿ ಎಂದರೆ ಮಹಾಭಾರತದ ರಚನೆ ಅದನ್ನು ಬರೆದಿದ್ದು ಕೂಡ ನಡೆದ ಮೇಲೆ ಅಲ್ಲ ನಡೆದಕ್ಕಿಂತ ಮುಂಚೆ ಬರೆದಿಟ್ಟಿದ್ರು ಎಂಥ ಆಶ್ಚರ್ಯ ಒಂದು ಜಾತಕ ಬರೀಲಿಕ್ಕಾಗೋದಿಲ್ಲ ಸರಿಯಾಗಿ ಅಂತ ಹೊತ್ತಿನೊಳಗೆ ಇಡೀ ಮಹಾಭಾರತ ಇತಿಹಾಸವನ್ನ ಅದು ನಡೆಯೋದಕ್ಕಿಂತ ಎಷ್ಟೋ ಶತಮಾನಗಳ ಮುಂಚಿತವಾಗಿ ಬರೆದಿಟ್ಟು ಅದು ಹಾಗೆ ನಡೆಯಿತು ಅಂದರೆ ಅದಕ್ಕಿಂತ ಆಶ್ಚರ್ಯ ಇನ್ನೇನು ಬೇಕು ಅದಕ್ಕೆ ಅದನ್ನ ಕೃಷ್ಣ ವೇದ ಅಂತ ಕರೆದಿದ್ದ ಕೃಷ್ಣ ಅಂದ್ರೆ ವಾಸಿಷ್ಠ ಕೃಷ್ಣ ವೇದವ್ಯಾಸ ಉಳಿದೆಲ್ಲ ವೇದಗಳು ಅವರು ವಿಭಾಗ ಮಾಡಿಕೊಟ್ಟ ವೇದಗಳು ಉದ್ಧಾರ ಮಾಡಿಕೊಟ್ಟ ವೇದಗಳಾದರೆ ಅದು ಬರೆದ ವೇದ ಇದೆ ಬರೆದ ವೇದ ಅಪೌರುಷೇಯ ವೇದಕ್ಕಿಂತ ಶ್ರೇಷ್ಠವಾಯಿತು ಎಂಬುದು ಅದರ ಹಿರಿಮೆ ಆದ್ದರಿಂದ ಮಹಾಭಾರತ ಅಂತ ಕರೆದಿದ್ದು ಎಲ್ಲಾ ಗ್ರಂಥಗಳು ಒಂದು ಕಡೆಯಾದರೆ ಮಹಾಭಾರತ ಒಂದೇ ಒಂದು ಕಡೆಗೆ ಅದರ ತೂಕಕ್ಕೆ ಯಾವುದೂ ಸರಿ ಬರಲಿಲ್ಲ ಅದಕ್ಕೆ ಮಹಾಭಾರತ ಅನ್ನೋ ಹೆಸರು ಅದಕ್ಕೆ ಅತ್ಯಂತ ಸಾರ್ಥಕವಾದ ಹೆಸರು. ಅದರಲ್ಲಿ ನಾವು ಕಥಾದೃಷ್ಟಿಯಿಂದ ವಿಚಾರ ಮಾಡಿದರೂ ಕೂಡ ಹೆಜ್ಜೆ ಹೆಜ್ಜೆಗೂ ತಾತ್ವಿಕ ವಿಚಾರಗಳನ್ನೇ ಒಳಗೊಂಡಿರತಕ್ಕಂಥ ಆ ಕೃತಿ, ಯಾವ ರೀತಿಯಾಗಿ ಪಾಂಡವ ಕೌರವರ ಉತ್ಪತ್ತಿ, ಮುಂದೆ ಅವರ ಮಧ್ಯೆ ಬೆಳೆದಂತಹ ವಿರಸಗಳು, ಅದರಲ್ಲಿ ವಿನಾಕಾರಣ ದುರ್ಯೋಧನಾದಿಗಳು ಪಾಂಡವರ ಮೇಲೆ ವೈರ ಸಾಧಿಸಿದ್ದಾರೆ. ಪಾಂಡವರ ವೈರ ಸಕಾರಣವಾದದ್ದು, ಈ ಕೌರವರ ವೈರ ನಿಷ್ಕಾರಣವಾದದ್ದು. ಪಾಂಡವರು ಒಳ್ಳೆಯವರು ಎಂಬುದೇ ದೊಡ್ಡ ಕಾರಣ ಅದಕ್ಕೆ. ಪಾಂಡವರು ಒಳ್ಳೆಯವರು ಎಂಬುದೇ ಸಹಿಸಲಿಕ್ಕೆ ಇವರಿಗೆ ಆಗ್ತಾ ಇಲ್ಲ. ಅಂದರೆ ಗುಣವದ್ವೇಷಿಗಳು ಅಂತ ಕರೀತಾರೆ. ಗುಣವದ್ವಿಕ್ತ ಅಂತವನ ಹೆಸರು. ದೋಷಗಳನ್ನು ದ್ವೇಷ ಮಾಡೋದು, ದೋಷಿಗಳನ್ನು ದ್ವೇಷ ಮಾಡೋದು ಗುಣ. ಆದರೆ ಗುಣಗಳನ್ನೇ ದ್ವೇಷ ಮಾಡೋದ್ರೆ ಏನರ್ಥ? ಇದು ದುಷ್ಟರ ಸಹಜ ಸ್ವಭಾವ ಇದೆ. ಆದ್ದರಿಂದನೇ ದುರ್ಯೋಧನಾದಿಗಳು ಆಸುರಿ ಸಂಪತ್ತಿನ ಒಳ್ಳು ಪ್ರತೀಕ, ಪಾಂಡವರೆಲ್ಲ ದೈವಿ ಸಂಪತ್ತಿನ ಪ್ರತೀಕ. ಅವರಿಬ್ಬರ ಘರ್ಷಣೆ ವಿವಿಧ ಹಂತಗಳಲ್ಲಿ ನಡೀತಾ ಬಂದಿದೆ. ಇಷ್ಟೆಲ್ಲದರ ಬಗ್ಗೆ ಪಾಂಡವರು ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ಮತ್ತೆ ದುರ್ಯೋಧನ ಸಾಧನೆ ಬರೀ ಅಡ್ಡಿ ಮಾಡೋದೊಂದೇ ಇನ್ನೇನು ಇಲ್ಲ. ಪಾಂಡವರ ಸಾಧನೆ ಹಾಗಲ್ಲ. ದ್ರೌಪದಿ ಸ್ವಯಂವರವಾಗಲಿ, ಬಕಾದಿಗಳ ಸಂಹಾರವಾಗಲಿ, ಮುಖ್ಯ ಎಲ್ಲ ರಾಜಸೂಯಾಗದಂತಹ ಯಾಗವಾಗಲಿ, ಕೃಷ್ಣನಿಗೆ ಅಗ್ರಪೂಜೆ ಮಾಡಿದ್ದಾಗಲಿ ಪಾಂಡವರ ಸಾಧನೆಗಳು. ಅಂದ್ರೆ ಕಷ್ಟದ ಮಧ್ಯನೇ ಒಬ್ಬ ಸಾತ್ವಿಕ ಜೀವ ಭಾರಿ ಮುಂದೆ ಬರುತ್ತೆ. ಕಷ್ಟಗಳ ಮಧ್ಯೆ ತುಂಬಾ ಮೇಲೆ ಬಂದ್ರೆ ದುಷ್ಟನಾದವನು ಇನ್ನೊಬ್ಬರು ಜೀವನ ಹಾಳು ಮಾಡೋದ ಪ್ರಯತ್ನ ಪಟ್ಟು ತನ್ನ ಪ್ರಗತಿಯೇ ಒಂದು ವಿರೋಧ ಮಾಡ್ಕೋತಾನೆ ಹೊರತು ಇನ್ನೇನು ಇಲ್ಲ. ಅದನ್ನ ಉದ್ದಕ್ಕೂ ಕಾಣ್ತಾ ಇದ್ದೇವೆ. ಕೊನೆಗೆ ಪಾಂಡವರನ್ನ ಮೋಸದಿಂದ ಕಾಡುಪಾಲು ಮಾಡಿದ್ದು ಕೌರವರ ದುರ್ಯೋಧನಾದಿಗಳ ಮತ್ತೊಂದು ದುರಂತ. ಮೋಸದಿಂದ ಧರ್ಮವನ್ನ ಧರ್ಮರಾಜಾದಿಗಳನ್ನೆಲ್ಲ ಕಾಡುಪಾಲು ಮಾಡಿದ್ದಾರೆ. ಕಪಟ ದ್ಯೂತ ಮೊದಲೇ ದ್ಯೂತ, ಅದರಲ್ಲೂ ಕಪಟ ದ್ಯೂತ, ಅದರಲ್ಲೂ ಕೂಡ ವಂಚನೆಯ ಒಂದು ಸರಮಾಲೆ. ಅದರ ಪರಿಣಾಮ ಪಾಂಡವರು ಕಾಡನ್ನು ಸೇರ್ತಕ್ಕಂಥ ಪ್ರಸಂಗ ಬಂತು. ಆದರೆ ಅವರು ಹತಾಶರಾಗಲೇ ಇಲ್ಲ. ಎಷ್ಟು ವೈಭವದಿಂದ ಅಲ್ಲಿ ಕಿರಿಮಿರಾದಿಗಳ ಸಂಹಾರ ಮಾಡೋದೇನು, ಧರ್ಮರಾಜ ಭೀಮ ದ್ರೌಪದಿಯರಿಂದ ತತ್ವಜ್ಞಾನವನ್ನು ತಿಳಿಯೋದೇನು, ಅದರ ಜೊತೆಗೆ ಅರ್ಜುನ ಪಾಶುಪತಾಸ್ತ್ರವನ್ನು ಪಡೆದಿದ್ದೇನು, ಒಂದಲ್ಲ ಎರಡಲ್ಲ. ಇನ್ನು ಭೀಮಸೇನ ಈ ಸೌಗಂಧಿಕ ಪುಷ್ಪ ತಂದಿದ್ದು, ಪಂಚವರ್ಣ ಪುಷ್ಪಗಳನ್ನು ತಂದಿದ್ದು, ಜಟಾಸುರಾದಿಗಳನ್ನು ಸಂಹಾರ ಮಾಡಿದ್ದು, ಅಜಗರನಿಗೆ ಮೋಕ್ಷವನ್ನು ಕೊಟ್ಟಿದ್ದು, ಒಂದಕ್ಕಿಂತ ಒಂದು ಆಶ್ಚರ್ಯ. ಇಡೀ ವಂಶದ ಹಿರಿಯ ನಹುಷರಾಜ ಅಜಗರನಾಗಿ ಬಿದ್ದಿದ್ರೆ ಅವನಿದ್ದಲ್ಲಿ ಹಾಗೆ ಉದ್ಧಾರ ಮಾಡಿದ್ದು ಭೀಮಸೇನ ಹಿರಿಮೆಯಾಯಿತು. ಅದೇ ರೀತಿಯಲ್ಲಿ ದ್ರೌಪದಿ ಸತ್ಯಭಾಮೆಯರ ಸಂವಾದ, ಸರಸ್ವತಿ ಲಕ್ಷ್ಮಿಯರ ಸಂವಾದ ನಡೆದು ದ್ರೌಪದಿಯ ಹಿರಿಮೆಯನ್ನ ದ್ರೌಪದಿಯ ಬಾಯಿಂದನೇ ತಿಳ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ಸತ್ಯಭಾಮಾದೇವಿ ಪ್ರಶ್ನೋತ್ತರ ರೂಪದಲ್ಲಿ ಜಗತ್ತಿಗೆ ತಿಳಿಸಿಕೊಟ್ಟರು. ಅದೇ ಸಮಯದೊಳಗೆ ಮುಂದೆ ನಡೆದಿದ್ದು ರಾಮಾಯಣದಂತೆ ಇಲ್ಲೂ ಕೂಡ ದ್ರೌಪದಿ ಹರಣದ ಪ್ರಯತ್ನ, ಅಲ್ಲಿ ಸೀತಾ ಹರಣದಂತೆ, ಅದಕ್ಕೆ ಪ್ರತಿಯಾಗಿ ಭೀಮ ಅರ್ಜುನರಿಂದ ದ್ರೌಪದಿಯ ಸಂರಕ್ಷಣೆ, ಅನಂತರ ಜಯದ್ರಥ ಅದನ್ನು ಅರ್ಥ ಮಾಡಿಕೊಳ್ಳದೆ ಈಶ್ವರನ ಕುರಿತು ತಪಸ್ ಮಾಡಿ ವರ ಪಡೆದಿದ್ದು, ಮುಂದೆ ಈ ಮಾರ್ಕಂಡೇಯರು ಆಗಮಿಸಿ ರಾಮಕಥಾದಿಗಳನ್ನು ಹೇಳಿದ್ದು, ಸಾವಿತ್ರಿ ಉಪಾಖ್ಯಾನ ಮೊದಲಾದವುಗಳನ್ನು ನಡೆದು ಕರ್ಣ ಕವಚಕುಂಡಲಗಳನ್ನು ದಾನ ಮಾಡಿದ ಪ್ರಸಂಗವನ್ನು ಕೇಳಿ. ಕರ್ಣನ ದಾನ ವಿಶ್ವ ದಾಖಲೆಯ ದಾನಗಳಲ್ಲಿ ಒಂದಾಯಿತು. ಯಾವುದನ್ನು ಕೊಟ್ಟರೆ ಅದು ಬಂಗ ಬೆಲೆನೇ ಹುಚ್ಚಾಬಟ್ಟೆ ಬೆಲೆ ಎದುರು. ಅಮೃತ ಮಥನ ಕಾಲಕ್ಕೆ ಕೊಟ್ಟಿದ್ದು ಒಂದು ಕಡೆಗೆ, ಅಮೃತ ಸ್ಪರ್ಶವಾಗಿದೆ ಕವಚಗಳಿಗೆ ಕುಂಡಲಗಳಿಗೆ, ಜೊತೆಗೆ ಚೊಕ್ಕ ಚಿನ್ನದ ವಸ್ತುಗಳು ಜೊತೆಗೆ ಬಂದಿದ್ದು, ಅವನನ್ನು ಸಂಪೂರ್ಣ ರಕ್ಷಣೆ ಮಾಡ್ತಾ ಇದ್ದು, ಅವನ್ನ ಇಂದ್ರದೇವರು ದಾನ ಕೇಳಿದರು ಅನ್ನೋ ಒಂದೇ ಕಾರಣಕ್ಕೆ ಕರ್ಣ ಕೊಟ್ಟನಲ್ಲ. ಎಂತ ಅತ್ಯದ್ಭುತವಾದ ದಾನ ಅದು. ಅದಕ್ಕೇನೆ ಭಗವಂತನಾದ ಕೃಷ್ಣ ರಾಜಸೂಯಾಗದ ಸಂದರ್ಭದೊಳಗೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಕೊಟ್ಟಿದ್ರೆ, ಈ ಕರ್ಣನಿಗೆ ಯಾವ ಕೆಲಸವನ್ನು ಕೊಟ್ಟಿದ್ದ ಅಂದ್ರೆ ಹೇಳುತ್ತಾರೆ, ಕರ್ಣಂ ದಾನೇ ಮಹಾಮನಾಹ. ದಾನ ಕೊಡೋ ಕೆಲಸ ಕರ್ಣನ ಕುಡಿಸಿದ್ದಂತೆ ಕೃಷ್ಣ. ದಾನ ಬಡಿಸೋರ್ನ ಕ್ಯಾರಿಯರ್ ಹೋಯೋರು ಬಡಿಸೋರ್ಗೆ ಬಿಟ್ರೆ ಗೋವಿಂದ, ಅಡಿಗೆ ಎಲ್ಲ ಮನೆ ಸಾಗಿಸಿಬಿಟ್ಟಿರ್ತಾರೆ. ಬಡಿಸೋರಿಗೆ ಅಡಿಗೆ ಎಂಥವ್ರಿಗೆ ಕೊಡಬೇಕು ಅಂಥವ್ರಿಗೆ ಕೊಡಬೇಕು. ಇವತ್ತೆಲ್ಲ ಯಶೋ ಮಿಸ್ಯೂಸ್ ಆಗೋದೇ ಜಾಸ್ತಿ. ಕರ್ಣನಿಗೆ ಕೊಟ್ಟಿದ್ರಿಂದ ಸಾರ್ಥಕವಾಗಿ ಜನಕ್ಕೆ ಮುಟ್ಟಬೇಕು. ಕೃಷ್ಣನಿಗೆ ಅಷ್ಟು ಪ್ರಿಯನಾಗಿದ್ದ ಕರ್ಣ ಅಂಬುದನ್ನು ಗಮನಿಸಬೇಕು. ಸೂರ್ಯನ ಅವತಾರ ಕರ್ಣ, ಸೂರ್ಯನ ಅವತಾರ ಆತ. ಈ ದೋಷಗಳೆಲ್ಲ ಏನಿದ್ರೂ ಕೂಡ ಒಡಗಿದ್ದ ಅಸುರಾವೇಶದ ನಿಮಿತ್ತನೇ ಹೊರತು, ಅದನ್ನು ತೆಗೆದುಹಾಕಿದರೆ ಸೂರ್ಯನಂತೆ ಉಜ್ವಲವಾಗಿರ್ತಕ್ಕಂಥ ವ್ಯಕ್ತಿತ್ವ ಕರ್ಣ. ಅಂತ ಕರ್ಣ ದಾನ ಕೊಟ್ಟ ಕಥೆಯನ್ನು ಕೇಳಿದಿವಿ. ಮುಂದೆ ಕೊನೆಯ ಭಾಗ, ವನಪರ್ವದ ಕೊಟ್ಟ ಕೊನೆಯ ಭಾಗ. ಪಾಂಡವರೆಲ್ಲ ಒಂದು ಸಲ ಯಥಾಪ್ರಕಾರ ದ್ವೈತವನ ಅಂತಕ್ಕಂಥ ವನದಲ್ಲಿ ದ್ವೈತ ಶಾಸ್ತ್ರ ಆಚಾರ ಪ್ರಸಾರ ಮಾಡಿದ್ರು. ಭಾರಿ ವಿಶೇಷ. ವನ ಅಂದ್ರೆ ಶಾಸ್ತ್ರ ಅಂತಾನೆ ಅರ್ಥ. ಅಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಒಂದು ದಿವಸ ಅವರೆಲ್ಲ ಕೂಡ ಭಗವಂತನ ವಿಚಾರದ ಬಗ್ಗೆ ಚರ್ಚೆ ನಡೆಸ್ತಿದ್ದ ಕಾಲಕ್ಕೆ ಒಬ್ಬ ಬ್ರಾಹ್ಮಣ ಓಡಿ ಬರ್ತಾನೆ. ಅವರ ಓಡಿ ಬಂದು ಕೂಕೋತಾನೆ, ಪಾಂಡವರೇ ನನ್ನನ್ನು ಕಾಪಾಡಬೇಕು ಕಾಪಾಡಬೇಕು ಅಂತ ಹೇಳಿದರೆ ಏನು ಅಂತ ಕೇಳುತ್ತಾನೆ. ಆ ಬ್ರಾಹ್ಮಣ ಸಮಸ್ಯೆ ಹೇಳ್ಕೊಡುತ್ತಾನೆ. ನನ್ನ ಆಶ್ರಮದೊಳಗೆ ಇದ್ದಂತಹ ಅರಣಿ ಮತ್ತು ಅದರ ಪಾತ್ರೆ ಎರಡನ್ನೂ ಒಂದು ಜಿಂಕೆ ಒಯ್ದು ಬಿಟ್ಟಿದೆ ಅಂತ ಹೇಳಿದ್ದಾನೆ. ಅರಣಿಗಳು ಅಂದರೆ ಈ ಅಗ್ನಿಯನ್ನ ಸೃಷ್ಟಿ ಮಾಡತಕ್ಕಂಥ ಎರಡು ಕಟ್ಟಿಗೆಗಳು, ಶಮಿ ವೃಕ್ಷದಿಂದ ಅರಣಿ ವೃಕ್ಷದಿಂದ ಮಾಡತಕ್ಕಂಥವು. ಒಂದಕ್ಕೊಂದು ಮಥನ ಮಾಡಿದರೆ ಅಗ್ನಿ ಹುಟ್ಟು. ಆ ಅಗ್ನಿ ತುಂಬಾ ಪವಿತ್ರವಾದ ಅಗ್ನಿ ಅದು. ಅದರಿಂದ ಎಣ್ಣೆಗಳನ್ನು ಮಾಡಬೇಕು. ಸೀಮೆ ಎಣ್ಣೆ ಹಾಕಿ ಮ್ಯಾಚ್ ಬಾಕ್ಸ್ ಕರೆದ್ರೆ ಬಂದರೆ ಶ್ರೇಷ್ಠ ಅಲ್ಲ. ಒಳ್ಳೆ ತುಳಸಿ ಕಾಷ್ಟದಿಂದ ಬರ್ತಾರಲ್ಲ, ದೇವದೀಪ ಹಚ್ಚಬೇಕಾದ್ರೆ ತುಳಸಿ ಕಾಷ್ಟದಿಂದ ಹೇಗೋ ಆ ರೀತಿ ಶುದ್ಧವಾದ ರೀತಿಯಲ್ಲಿ ಅಗ್ನಿ ತಯಾರು ಮಾಡೋದು ಅಂದ್ರೆ ಕಾಷ್ಟಾದ ಅಗ್ನಿರ್ಜಾಯತೆ ಮಧ್ಯಮಾನಾತ್ ಅಂತ ಕರೀತಾರೆ. ಉಪನಿಷತ್ತುಗಳಲ್ಲಿ ಹೇಳ್ತಾರೆ ಉತ್ತರಾರಣಿ ಪೂರ್ವಾರಣಿ ಅಂತ ಕರೆದು ಆ ಗುರು ಶಿಷ್ಯರ ಒಂದು ಪಾಠ ಪ್ರವಚನವನ್ನ ಜ್ಞಾನಾಜ್ಞೆಯ ಉತ್ಪತ್ತಿಯ ಕಾರ್ಯ ಅಂತ ಕೊಂಡಾಡುತ್ತಾರೆ. ಎರಡು ಅದರಲ್ಲಿ ಮಥನ ಮಾಡಬೇಕು. ಆ ಮಥನ ಮಾಡತಕ್ಕಂಥ ಅದು ನಿತ್ಯ ಉಪಯೋಗಿಸ್ತಕ್ಕಂಥದ್ದು ಅದನ್ನೊಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದು ಸಂರಕ್ಷಣೆ ಮಾಡೋದು ವ್ಯವಸ್ಥಿತವಾಗಿ. ಅವನು ಹೇಳುತ್ತೆ ಅವನ ಜಿಂಕೆ ಬಂತು, ಅವನ್ನ ಕೈ ಹಾಕಿತು, ಕದಲ್ದಕ್ಕೆ ಅಂತ ಹೋಯಿತು, ಅದರ ಕೋಡಿನೊಳಗೆ ಅದು ಸಿಕ್ಕಾಕೊಂಡ್ಬಿಡುತ್ತೆ. ಆ ಪಾತ್ರೆ ಸಮೇತ ಅರಣ್ಯಗಳು ಸಿಕ್ಕಾಕೊಂಡ್ಬಿಟ್ಟು ಆ ಜಿಂಕೆ ಓಡೋಗ್ಬಿಡುತ್ತೆ. ನಮಗೆ ಬಿಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲಿ ಹುಡುಕಿದ್ರು ಜಿಂಕೆ ಸಿಗ್ತಾ ಇಲ್ಲ. ದಯವಿಟ್ಟು ಆ ಜಿಂಕೆಯನ್ನ ಹಿಡಿದು ನನಗೆ ಅರಣಿ ಮತ್ತು ಅದರ ಪಾತ್ರೆ ಎರಡನ್ನು, ಮಂಥ ಅಂತ ಹೆಸರು, ಅರಣಿ ಮಂಥ ಭಾಂಡ ಅಂತ ಆಚಾರ ಅನುವಾದ ಮಾಡಿದ್ದಾರೆ ಅದನ್ನ, ಅರ್ಥತಃ ಭಾಂಡ ಅದರ ಸಮೇತ ಕೊಡಿಸಿಕೊಡಬೇಕು. ಇಲ್ಲಿ ಹೋದ್ರೆ ಅಗ್ನಿಹೋತ್ರನೇ ಮಾಡಾಗಿಲ್ಲ, ನಾನು ಅಗ್ನಿಹೋತ್ರ ನಿಂತು ಅಂದ್ರೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣ ಅಂದ್ರೆ ಅಗ್ನಿ ಸದೃಶ್ಯ, ಕಾರಣ ನಿತ್ಯ ಅಗ್ನಿ ಆರಾಧನೆ ಮಾಡ್ತಾ ಇತ್ತು. ಅಗ್ನಿಯಂತರ್ಗತವಾದ ಪರಮಾತ್ಮನನ್ನ ಆರಾಧನೆ ಮಾಡತಕ್ಕಂಥದ್ದು ವಿಪ್ರ ಶ್ರೇಷ್ಠವಾದ ಕೆಲಸ. ಯಜನ ಯಾಜನ ಅಂತ ಹೇಳಿ ಸೇರಿದ್ದೆ, ನಾ ಯಜ್ಞನೇ ಮಾಡಾಗಿಲ್ಲ, ದಯವಿಟ್ಟು ನನಗೆ ಕೊಡಿಸಿಕೊಡಿ ಅಂತ ಕೇಳ್ಕೊಂಡು ತಕ್ಷಣ ಪಾಂಡವರು ಹೊರಡುತ್ತೆ. ಪಾಂಡವ ನಾವು ವರದಲ್ಲಿದ್ದೇವೆ, ನಾನು ಅದೆಲ್ಲ ಕಾರಣ ಕೊಡ್ಲಿಕ್ಕೆ ಹೋಗೋದಿಲ್ಲ, ಆಪತ್ತು ಯಾರಾದ್ರೂ ಸಹಾಯ ಕೇಳಲಿಕ್ಕೆ ಬಂದ್ರೆ ನಮ್ಮ ಕಷ್ಟ ಹೇಳ್ಕೋಬಾರ್ದು ಅಂತ ಹೇಳುತ್ತೆ. ನಮ್ಮ ಕಷ್ಟ ಹೇಳ್ಕೊಳ್ಬಾರ್ದು, ನಮ್ಮಿಂದಾದ್ರೂ ಸಹಾಯ ಮಾಡಬೇಕೇ ಹೊರತು ನಾವು ಕಷ್ಟ ಹೇಳ್ಕೊಳ್ಳೋದು ಪರಿಹಾರ ಆಗೋದಿಲ್ಲ. ನಮ್ಮಿದೇನಾಗುತ್ತೋ ಅದನ್ನು ಮಾಡುವ, ಎಲ್ಲ ಮಾಡಿ ಅಂತ ಯಾರು ಹೇಳೋದೇ ಇಲ್ಲ. ಏನಾಗುತ್ತೋ ಅದು ಪ್ರಾಮಾಣಿಕವಾಗಿ ಮಾಡಿದರೆ ಅದನ್ನ ಸಾಧನೆ ಅಂತ ಕರೀತಾರೆ. ಆಗಲಾರದನ್ನು ಮಾಡಿ ಅಂತಲೂ ಹೇಳೋದಿಲ್ಲ, ಮತ್ತು ಅಶಕ್ಯವಾದನ್ನು ಮಾಡೋ ಯೋಚನೆ ಇನ್ನೊಬ್ಬ ಕೇಳೋದಕ್ಕೂ ಹೋಗೋದಿಲ್ಲ. ಆಗೋದ್ರಿಂದ ನಿರ್ವಂಚನೆಯಿಂದ ಮಾಡಿದ್ರೆ ಸಾಕಷ್ಟೇ. ಪಾಂಡವರನ್ನು ಕೇಳುತ್ತಾರೆ, ಪಾಂಡವರು ಏನನ್ನೂ ಮಾಡಬಲ್ಲ ಸಮರ್ಥರು. ಈ ಮಧ್ಯೆ ಭೀಮಸೇನ ಇದ್ದಾನೆ ಅದರ ಮಧ್ಯೆ, ಇಡೀ ಬ್ರಹ್ಮಾಂಡವನ್ನು ತಂದಿಡೋ ಶಕ್ತಿ ಇರತಕ್ಕಂಥ ಮಹಾನುಭಾವ. ಕೇಳಿದ್ದು ಬ್ರಾಹ್ಮಣ, ತಕ್ಷಣ ತರ್ತೇವೆ ಅಂತ ಹೊರಟ್ರಂತೆ. ನೋಡಲು ಸಣ್ಣ ಕೆಲಸ, ಅವರಿಗೆ ಲೆಕ್ಕವೇ ಇಲ್ಲ ಅಂತ ಕೆಲಸ ಇತ್ತು. ಅಂತ ಇನ್ನೊಂದು ತಮಾಷೆ ಅಂತ ಕೇಳಿದರೆ, ಹೋಗಯ್ಯ ಬೇರೆ ಕೊಡ್ತೀವಿ ತಗೋ ಅಂತ ಹೇಳೋಗಿಲ್ಲ, ಮತ್ತೆ ಬೇರೆ ಹಾಲ್ ಟಿಕೆಟ್ ಕಾರ್ಡ್ ನನ್ ಕೊಡ್ತೇನೆ ಅಂದ್ರೆ ಉಪಯೋಗ. ಈ ಮಧ್ಯೆ ಹಾಲ್ ಟಿಕೆಟ್ ಕಳ್ಕೊಂಡಿರ್ತಾನೆ ಹುಡುಗ, ನನ್ ಕೊಡ್ತೇನೆ ತಗೊಂಡು ಅಂತ ಕೇಳೋಗ್ಬಿಡ್ತಾರ ಅವನನ್ನ. ಅವನ್ ಟಿಕೆಟೇ ಆಗ್ಬೇಕು, ಆ ಥರ ಮಾರ್ಕ್ಸ್ ಕಾರ್ಡ್ ಇವನು ಕೊಟ್ರೆ ಉಪಯೋಗ ಇಲ್ಲ, ಅವರದ್ದೇ ಆಗಬೇಕು. ಅದಕ್ಕೆ ಅರಣಿಗಳು ಅವರದ್ದೇ ಆಗಬೇಕೆ ಹೊರತು ಇನ್ನೊಬ್ರು ಉಪಯೋಗಿಸಿದ್ದು ಆಗಬಾರದು. ಇದು ವಿಶೇಷ ಇದೆ. ಇಲ್ಲವರು ಸಬ್ಸಿಡಿ ಕೊಟ್ರೆ ಮುಗಿದೋಗೋದು. ನಮ್ಮ ಜನಕ್ಕೆ ಓನ್ ಹೌಸ್ ಬೇಕು, ಎಲ್ಲ ಓನ್ ಬೇಕು. ಈ ದೇವ್ರ ಸಾರಿಗಳು ಯಾರ್ದಾದ್ರೂ ನಡೆಯುತ್ತಬೇಕಾರೆ ಅದೇ ಸ್ವಂತ ಆಗ್ಬೇಕದ್ದೇನೇ ಇಲ್ಲ ಅವ್ರಿಗೆ. ಇದು ಬಹಳ ತಪ್ಪದು. ಒಂದು ಎಲ್ಲಿ ಗ್ರಂಥಗಳಾಗಲಿ ಸಾಲಿಗ್ರಾಮಾದಿಗಳಾಗಲಿ ಅದು ನಿಜವಾದ ಆಸ್ತಿ ಅಂದ್ರೆ ಅದೇನೆ, ಕೊನೆಗೊಳಿಯೋದು ಅದು ಒಂದೇ. ಇವೆಲ್ಲ ನಶ್ವರ, ಶಾಶ್ವತವಾದ ಪುಣ್ಯ ಕೊಡೋ ಸಂಪತ್ತು ಅಂದ್ರೆ ಅದೇನೆ. ಅದಕ್ಕೆ ಅದೇ ಅವನಿಗೆ ಬೇಕು, ತನ್ನ ಅರಣಿಗಳೇ ಬೇಕು, ಆ ಭಾಂಡವೇ ಬೇಕು. ತಕ್ಷಣ ಹೊರಟ್ರಂತೆ, ಇಲ್ಲಿರು ಅಂತ ಮುಂದೆ ಹೊರಡ್ತಾ ಇದ್ದಾರೆ. ಮುಂದೆ ಹೋದ್ರಂತೆ, ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಪತ್ತೇನೇ ಇಲ್ಲ, ಜಿಂಕೆ ಕಾಣ್ತಾನೆ ಇಲ್ಲ. ಅವರು ಬ್ರಹ್ಮಜ್ಞಾನಿಗಳು, ದೇವರೇ ಕಾಣ್ತಾರೆ ಅವರಿಗೆ, ಜಿಂಕೆ ಕಾಣ್ತಾ ಇಲ್ಲ ಅಂತ ಇದು ಆಶ್ಚರ್ಯ. ಮೃಗ ಕಾಣ್ತಾ ಇಲ್ಲ, ನರ ಮೃಗನಾದ ಭಗವಂತ ಕಾಣ್ತಾನೆ ಅವರಿಗೆ. ಸದಾ ಗೋಚರ ವಾಯುದೇವರಿಗೆಂತೂ ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ. ಆದರೆ ಅವರಿಗೆ ಗೊತ್ತು, ಅವತ್ತು ವಿಶೇಷ ಪ್ರಸಂಗ ನಡೀಬೇಕಾಗಿದೆ ಅಂತ ಭೀಮಸೇನ ನೋಡ್ಲಿಕ್ಕೆ ಹೋಗ್ತಾ ಇಲ್ಲ. ಸುಮ್ಮನೆ ಉಳಿದರಂತ ಹೋಗ್ತಾ ಇರೋದಷ್ಟೇ. ಸೀತಾನ್ವೇಷಣೆಗೆ ಹೋದ ಹನುಮಂತ ಎಲ್ಲೆಲ್ಲ ಹುಡುಕಿದಾಗ ಮಾಡಿದ್ನಲ್ಲ ಹಾಕಿ. ಹನುಮಂತನ ದೃಷ್ಟಿ ಸೀತೆಯಲ್ಲಿದ್ದಾಳೆ ಅಂತ ಗೊತ್ತು, ಆದ್ರೆ ಹುಡುಕಿದಾಗ ಮಾಡಿದ ಹುಡುಕ್ತಾ ಮಾಡ್ತಾ ಇದ್ದಾರೆ. ಉಳಿದವರಿಗೆ ಗೊತ್ತಿಲ್ಲ, ಜಿಂಕೆ ಕಾಣ್ತಾನೆ ಇಲ್ಲ. ಮತ್ತೆ ತುಂಬಾ ದೂರ ಹೋಗಿದ್ದಾರೆ. ಆ ಹೊತ್ತಿಗೆ ದೇವರು ತೋರಿಸ್ತಾನೆ, ಭೀಮಸೇನ ಬಿಟ್ಟುಬಿಡಿ, ಉಳಿದ ನಾಲ್ಕು ಜನ ಎಂಥವ್ರು ಅವರಲ್ಲ, ಇಂದ್ರ ಯಮ ಅಶ್ವಿನಿ ದೇವತೆಗಳು. ಅವರ ಕಣ್ಣಿಗೆ ಜಿಂಕೆ ಹುಡುಕ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ ಮಾಡ್ಕೊಂಡ್ರೆ, ದೇವರ ದಯೆ ಇಲ್ಲದೆ ಹೋದ್ರೆ ಜಗತ್ತಲ್ಲಿ ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ದೇವರ ದಯೆ ಇದ್ರೆ ಇನ್ನೇನು ಆಗೋದೇ ಇಲ್ಲ ಅನ್ನೋ ಕೆಲಸ ಆಯ್ತು ಅಂತ ಸುದ್ದಿ ಬರುತ್ತೆ. ಅಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗುತ್ತೆ. ದೇವರು ಯಾವ ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯ. ಹರಿನೀ ಒಲಿಯಲು ಆರು ಮುನಿದೇನು ಮಾಡುವರು, ಹರಿನೀ ಮುನಿಯಲು ಆರು ಒಲಿದೇನು ಮಾಡುವರು. ಅವತ್ತು ವಿಶೇಷವಾದ ಪ್ರಸಂಗ ನಡೀಬೇಕಾಗಿದೆ. ಸುಸ್ತಾಗಿ ಹೋಯ್ತಂತೆ, ಅವ್ರು ಸುಸ್ತು ಮಾಡ್ಕೊಳ್ಳೋರಲ್ಲ ಈ ಮಧ್ಯೆ ಅವರು, ಅವ್ರಿಗೆ ಆಯಾಸನೇ ಆಗೋದಿಲ್ಲ, ಅವ್ರು ಹುಚ್ಚಾಬಟ್ಟೆ ಆಯಾಸ ಆಗ್ಬೇಕ ಈ ಮಧ್ಯೆ ಯಾರೇ ಆಯಾಸ. ಧರ್ಮರಾಜನಂತೂ ಸುಸ್ತಾಗಿ ಕೂತು ಬಿಡ್ತಾನೆ, ಉಳಿದವರು ಕೂತು ಬಿಡ್ತಾರೆ, ಭೀಮ ಹಾಗೆ ಮಾಡ್ತಾನೆ ಅಷ್ಟೇನೆ. ನೈವಾತ್ರ ವಿಶ್ರವಣ ವೈಚ್ಛದ ವಿಶ್ರಮೋಸವು ನಿಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಸಮುದ್ರ ಹರಬೇಕಾದ್ರೇನೆ ಆಯಾಸವಾಗದಿದ್ದ ಪುಣ್ಯಾತ್ಮನಿಗೆ ಇಲ್ಲೇ ಆಯಾಸ ಆಗಬೇಕಾಗಿದೆ. ಲೋಕದೃಷ್ಟಿಯಿಂದ ಹಾಗೆ ಮಾಡಿ ಕೃಷ್ಣ ಹೇಗೆ ಹಾಲು ಮೊಸರು ಬೆಣ್ಣೆ ಕದ್ದಾಗಿದ್ದು ಓಡಾಡೋದನ್ನೆಲ್ಲ ಆ ರೀತಿಯಲ್ಲಿ ಅನುಕರಣೆ ಮಾಡ್ತಾ ಇದ್ದಾರೆ. ಆಗ ಒಂದ್ ಕಡೆ ಕೂತ್ಕೊಂಡು ಯೋಚನೆ ಮಾಡಿದೆ, ಎಂಥ ಜಿಂಕೆ ಇದು, ಒಂದು ಇದೇ ಜಿಂಕೆ ಸಿಗ್ತಾ ಇಲ್ಲ, ಏನ್ ಮಾಡೋದೀಗ, ಜಿಂಕೆ ವಿಚಾರ ಆಮೇಲೆ ಮಾಡೋಣಂತೆ, ತುಂಬಾ ಬಾಯಾರಿಕೆ ಆಗಿದೆ, ಎಲ್ಲರ ನೀರು ಸಿಗುತ್ತಾ ಹುಡುಕ್ರಿ ಅಂತ ಹೇಳಿದ್ದಾರೆ. ಎಲ್ಲಿ ನೀರು ಸಿಗುತ್ತಾ, ಇದೊಂದು ಎಷ್ಟು ಒಂದು ದೃಷ್ಟಿ ಲೋಕದೃಷ್ಟಿ ಎಷ್ಟು ಹುಡುಕಿದ್ದಾರೆ ಅಂತ ಒಂದ್ ಕಡೆಗೆ, ಎಲ್ಲಿ ಎಷ್ಟು ಹುಡುಕಿದ್ದಾರೆ ಅಂತ ಒಂದ್ ಕಡೆ, ಇನ್ನೊಂದು ಕಡೆಗೆ ಅಷ್ಟು ಹುಡುಗರು ಜಿಂಕೆ ಸಿಕ್ಕಿಲ್ಲ. ಅವರಿಗೆ ಬಾಯಾರಿಕೆ ಆಗಿದೆ ಅಂದ್ರೆ ಸಾಮಾನ್ಯ ಅಲ್ಲ, ಕೆಲವು ಕುಡಿತಾನೆ ಇರ್ತಾರೆ, ಅವ್ರ ಲೆಕ್ಕ ಬೇರೆ. ಬಟ್ ಎದ್ದಾಗಿದ್ದರಿಂದ ಸತತ ಖಾಲಿನೇ ಇರೋದಿಲ್ಲ, ಆ ತರ ಇರ್ತಾರೆ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪ್ಪಿ ಕೊಚಿತ್ ಅಂದ್ರೆ, ಇವರು ಪಾನೀಯಾದಿಗಳನ್ನು ಬಿಟ್ಟಿರೋದಿಲ್ಲ. ಶ್ರವಣ ಮಾಡದೆ ಇರಬೇಡಿ ಅಂತ ಶಾಸ್ತ್ರ ಹೇಳಿದ್ರೆ, ಕುಡಿದೇ ತಿಂದೆ ಇರಬೇಡಿ ತಿಳ್ಕೊಳ್ಳೋಷ್ಟು ಮಟ್ಟಿಗೆ ಸತತ ತಿಂತಿರ್ತಾರೆ. ಅವ್ರು ಹಾಗಲ್ಲ, ವರ್ಷಗಟ್ಟಲೆ ಕಣ್ಣು ಮುಚ್ಚಿದ್ರೆ ಎಷ್ಟೋ ಎಂದೋ ಕಣ್ಣು ತೆಗೆಯೋರು ಅಂತ ಮಹಾನುಭಾವರು. ಅವ್ರಿಗೇನ್ ಆಯಾಸ ಆಗಬೇಕು, ಅಷ್ಟು ಬಾಯಾರಿಕೆ ಆಗಬೇಕ ಈ ಮಧ್ಯೆ? ಅದು ಯಾವುದು ನಮ್ಮ ಕೈಯಲ್ಲಿ ನಾಡಿದಾಳು, ಸಾಹಸಿವೆ ಆಗಲಿ ಬಾಯಾರಿಕೆ ಆಗಲಿ ದೇವರು ಕೊಡಬೇಕು ಅಥವಾ ನಿಲ್ಲಿಸ್ಬೇಕೆ ಹೊರತು ನಮ್ಮ ಕೈಯಲ್ಲಿ ಇಲ್ಲ. ಅವರೆಲ್ಲ ಇಂದ್ರದೇವರು, ಅರ್ಜುನ ಮಳೆ ಕೊಡೋದೇ ಅರ್ಜುನ, ಇಂದ್ರದೇವರು ಮಳೆಯ ದೇವತೆ, ಅಂತ ವ್ಯಕ್ತಿಗೆ ನೀರು ಸಿಗ್ತಾ ಇಲ್ಲ. ಎಲ್ಲ ಕೆಡ್ತಾರೆ, ಸಹದೇವ ಹುಡುಕ ನೋಡು, ಎಲ್ಲಾದ್ರು ನೀರು ಸಿಗುತ್ತಾ ನೋಡು ಅಂದನಂತೆ. ಹೇಗೆ ನೋಡ್ಬೇಕು ಅವರು? ಅದಕ್ಕೊಂದು ಮೆಸೇಜ್ ಹೇಳ್ತಾರೆ. ಒಂದು ಮರ ಹತ್ತಿದನಂತೆ, ದೊಡ್ಡ ವೃಕ್ಷ ಹತ್ತಿದನಂತೆ, ವಾರದ ಮರದ ಕೆಳಗೆ ಕೂತಿದ್ದಾರೆ ವಿಶ್ರಾಂತಿಗೋಸ್ಕರ. ಆರದ ಮರ ಕೆಳಗೆ ಕೂತಿದ್ದಾರೆ, ಮರ ಹತ್ತಾನೆ, ಸುತ್ತ ನೋಡ್ತಾನೆ, ನೋಡ್ಬಿಟ್ಟು ಹೇಳುತ್ತಾರೆ, ಇಲ್ಲಿ ನೀರಿದ್ದಾಗ ಕಾಣುತ್ತೆ ಅಂತ ಹೇಳಿದನೆ. ಇಲ್ಲಿ ನೀರಿದ್ದಾಗ ಕಾಣುತ್ತೆ, ಯಾತಕ್ಕೆ ಅಂದ್ರೆ ನೀರಿದ್ರೆ ಮಾತ್ರ ಬೇರೆ ಮರಗಳು ಇಲ್ಲಿ ಕಾಣ್ತಾ ಇವೆ ಅಂತ ಹೇಳಿದ್ದಾರೆ. ಕೆಲವು ಮರಗಳಿಗೆ ನೀರು ಬೇಕೇ ಬೇಕು, ಅಲ್ಲಿದ್ರೆ ನೀರು ಪುಷ್ಕಳ ನೀರಿದೆ ಅಂತ ಅರ್ಥ. ಅಂತ ಮರಗಳಿವೆ ಇಲ್ಲಿ. ಮತ್ತೆ ಸಾರಸ ಪಕ್ಷಿಗಳ ಧ್ವನಿ ಕೇಳಿಸ್ತಾ ಇದೆ, ಅದು ನೀರಿದ್ರೆ ಮಾತ್ರ ಪಕ್ಷಿಗಳು. ಇದು ವಾಟರ್ ಡಿವೈನಿಂಗ್ ಅಂತ ಹೇಳ್ತಾರ, ನೀರು ಎಲ್ಲಿರುತ್ತೆ ಅಂತ ಊಹೆ ಮಾಡೋದಕ್ಕೆ ಮಹಾಭಾರತಗಳ ಲಕ್ಷಣಗಳಿವೆಲ್ಲ ಕೂಡ. ಕೊಂಬೆಗಳು ಕೆಳಗೆ ಬಾಗಿದ್ರೆ ಅದು ನೀರಿದೆ ಅಂತ ಅರ್ಥ. ಮರಗಳ ಕೊಂಬೆಗಳು ಹೀಗೆ ಹೋಗಿದ್ರೆ ನೀರಿರೋದಿಲ್ಲ, ಅದು ಎಲ್ಲಿ ಬಾಗಿರುತ್ತೆ ಅಲ್ಲಿ ನೀರಿದೆ ಅಂತ ಅರ್ಥ. ಅನೇಕ ರೀತಿಯ ದೃಷ್ಟಾಂತಗಳನ್ನೆಲ್ಲ ಹೇಳುತ್ತಾರೆ. ಮಹಾಭಾರತ ಈ ದೃಷ್ಟಿಯಿಂದನೂ ದೊಡ್ಡ ಶಾಸ್ತ್ರ. ನೀರನ್ನು ಹೇಗೆ ಗುರುತಿಸಬೇಕು ಅಂತ ಹೇಳೋದಕ್ಕೂ ದೊಡ್ಡ ಶಾಸ್ತ್ರನೇ. ತಕ್ಷಣ ಹೇಳುತ್ತಾರೆ, ಏನಿದು ಆಶ್ಚರ್ಯ, ಇಲ್ಲಿ ಬಾರಿ ಎಲ್ಲೋ ದೂರ ನೀರು ಕಾಡ್ತಾ ಇದೆ ಅಂತ ಹೇಳಿದ ತಕ್ಷಣ, ತಗೊಂಡು ಬಾ ಅಂತ ಹೇಳಿದ್ರು, ನೀರನ್ನ ತಗೊಂಡು ಬಾ. ಸಹದೇವ ಹೊರಟ, ಹೋದ, ನೋಡಿದ, ಅಂದ್ಕೊಂಡಂತೆ ಇತ್ತು, ಅದು ಮೋಸ ಆಗಲೇ ಇಲ್ಲ. ಫಸ್ಟ್ ಕ್ಲಾಸ್ ನೀರು, ದೊಡ್ಡ ಸರೋವರ, ರಮ್ಯವಾದ ಸರೋವರ. ಸರೋವರ ಅಲ್ಲಿ ವರ್ಣನೆ ಮಾಡಬೇಕಾದ್ರೆಲ್ಲ ಅಲ್ಲಿ ಹಂಸಗಳು, ಈ ನೀರು ಬಾತುಕೋಳಿಗಳು, ಎಲ್ಲ ಕಮಲ ಪುಷ್ಪಗಳು ಇದ್ದು ಅಂತ ವರ್ಣನೆ ಮಾಡ್ತಾರೆ. ಇವತ್ತು ನೀರೇ ಸಿಗೋದಿಲ್ಲ, ಅವೆಲ್ಲ ಏನ್ ಸಿಗ್ಬೇಕು ಈ ಮಧ್ಯೆ? ಪಾಪ, ಇದ್ರು ಕೂಡ ಕೊಳಕ ನೀರು ಇರ್ತದೆ, ಹೊರತು ಒಳ್ಳೆ ನೀರು ಇರೋದಿಲ್ಲ ಶುದ್ಧ. ಅದಕ್ಕೆ ಅಂತ ಸರೋವರ ಅಂತ ಕರಿಬೇಕಾದ್ರೆ ಸಾಮಾನ್ಯವಾಗಿ ಈ ರೀತಿ ಕರೆಯೋದುಂಟು, ಕಮಲಿನಿ ಅಂತ ಕರೀತಾರೆ ಸರೋವರಗಳನ್ನು. ಕಮಲ ಪುಷ್ಪಗಳು ಇರತಕ್ಕಂತಹ ಸರೋವರ ಅಂತ, ಬರೀ ಸರೋವರ ಸಾಮಾನ್ಯ, ಅದಿದ್ದು ಬಿಟ್ರೆ ವಿಶೇಷವಾದಂತಹ ಸರೋವರಗಳು. ಅದನ್ನೆಲ್ಲ ನೋಡಿ ನೀರು ಕುಡಿಲಿಕ್ಕೆ ಭಾರಿ ಒಳ್ಳೆ ನೀರು ಬೇರೆ, ಜೊತೆಗೆ ಹಿಡಿದು ನೀರು ಕುಡಿಲಿಕ್ಕೆ ಅಂತ ಹೋದ, ಒಂದು ಧ್ವನಿ ಕೇಳಿಸ್ತು. ಸಹದೇವ, ನೀರನ್ನು ಹಾಗೆಲ್ಲ ಕುಡಿಬೇಡ, ನಾನು ಪ್ರಶ್ನೆಗಳನ್ನು ಕೇಳ್ತೇನೆ, ಅದಕ್ಕೆ ಉತ್ತರ ಕೊಟ್ಟು ಪಿಬಸ್ವಚ ಹರಸ್ವಚ, ನೀರು ಕುಡಿ ತಗೊಂಡು ಹೋಗ್ಬೋದು, ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ. ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಹೋಗಬೇಕೆ ಹೊರತು, ಇದು ಮಮ ಪೂರ್ವ ಪರಿಗ್ರಹ ಮಾದ್ರೇಯ ಪ್ರತಿಜಾನೀಹಿ, ಇದಂ ಮಮ ಪೂರ್ವ ಪರಿಗ್ರಹ, ಇದು ನನ್ನದು, ಇದು ಒಂದು ಸರೋವರ, ಇದರೊಳಗೆ ಹಾಗೆಲ್ಲ ತಗೊಳ್ಳೋದಕ್ಕೆ ಬರೋದಿಲ್ಲ, ಅನುಮತಿ ಕೊಟ್ಟರೆ ತಗೊಳ್ಳೋಕೆ ಬರುತ್ತೆ. ನಾನು ಪ್ರಶ್ನಾನುಕ್ವಾಹಿ ಕೌಂತೇಯ ಅಂತ ಅವ್ರು ಹೇಳ್ತಾನೆ. ಪ್ರಶ್ನಾನುಕ್ವಾಹಿ ಮಾದ್ರೇಯ ಪಿಬಸ್ವಚ ಹರಸ್ವಚ, ಪ್ರಶ್ನೆಗಳನ್ನು ಕೇಳ್ತೇನೆ, ಉತ್ತರ ಕೊಡು, ನೀರು ತಗೊಳ್ಬಹುದು, ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾನೆ. ತಕ್ಷಣ ಅವನೇ ಉತ್ತರ ಪ್ರಶ್ನೆ ಏನಂತ ಕೇಳಲಿಲ್ಲ, ಉತ್ತರ ಕೊಡ್ಲಕ್ಕೂ ಹೋಗಲಿಲ್ಲ, ಹೋಗಿ ನೀರು ಕುಡದೇ ಬಿಡ್ತಾನೆ. ತಕ್ಷಣ ದಪ್ಪಂತ ಬಿದ್ದೇ ಬಿಟ್ಟನು, ನೀರು ಕುಡಿತಾನೆ, ದಪ್ಪಂತ ಬರಲೇ ಇಲ್ಲ, ನೀರು ಬರಲಿಲ್ಲ, ಅವನು ಬರಲಿಲ್ಲ, ನೀರ ನೋಡ್ಕೊಂಡು ಬಾ ಅಂತ ಹೇಳಿ ಎಲ್ಲ ಧರ್ಮರಾಜನೇ ಕಳಿಸ್ತಾ ಹೋಗೋದು. ತಕ್ಷಣ ಅವನು ಹೊರಟ. ಅದೇ ರೀತಿ ಆಯ್ತು, ಮತ್ತೆ ಪ್ರಶ್ನೆಗಳಿಗೆ ಉತ್ತರ ಕೊಡು, ನೋಡು ಅವ್ರ ಸ್ಥಿತಿ ನೋಡು, ನಿಂದು ಹಾಗೆ ಆಗುತ್ತೆ, ನೀನು ಬಿದ್ದು ಬಿಡ್ತೀಯ ಹುಷಾರು. ಪ್ರಶ್ನೆಗೆ ಉತ್ತರ ಕೊಟ್ಟು ನೀರು ಕುಡಿ ತಗೊಂಡೋಗಿ, ಎಷ್ಟು ಬೇಕಾದ್ರೂ ತಗೊಂಡು, ಇಲ್ಲರೂ ಕೊಡೋದಿಲ್ಲ ಅಂತ ಹೇಳಿದ ತಕ್ಷಣ ಸಹದೇವ ಕೇಳಲೇ ಇಲ್ಲ, ಅನುಕೂಲ, ಅವನು ನೀರು ಕುಡಿದ ದಪ್ಪಂತ ಬಿದ್ದೇ ಬಿಟ್ಟು. ಅರ್ಜುನ, ಇಬ್ಬರು ಬರಲಿಲ್ವಲ್ಲ, ನೀನ್ ಹೋಗು ಅಂತ ಕಳಿಸಿ, ನೀನ್ ಹೋಗಿ ನೋಡ್ಕೊಂಡು ಬಾ ಅಂತ ಹೇಳಿದ ತಕ್ಷಣ ಅರ್ಜುನ ಯಥಾವ ಗಾಂಡಿವ ಇಟ್ಕೊಂಡ್ಬಿಟ್ಟಿದಾನಲ್ಲ, ಶಸ್ತ್ರಾಸ್ತ್ರ ಪಾಣಿಯಾಗಿಯೇ ಹೊರಟ ಅರ್ಜುನ. ಅರ್ಜುನ ಬಿಲ್ಲುಬಾಳ ಅಂದ್ರೆ ಪಂಚಪ್ರಾಣ, ಎಂದು ಬಿಟ್ಟು ಓಡಾಡ್ತಿರಲಿಲ್ಲ, ಅದಕ್ಕೆ ಆತ ಶ್ರವಣಾದಿಗಳ ಸಂಕೇತ ಅಂತಾನೆ ಕರೆದಿದ್ದ. ಅದೆಲ್ಲ ಹೋಗಿ ನೋಡ್ತಾನೆ, ಅವರಿಬ್ರು ಬಿದ್ದಿದ್ದಾರೆ. ಅರ್ಜುನ ಭಾರಿ ಸಿಟ್ಟು ಬಂತು, ಮೊದಲು ತನ್ನ ಮಾದರಿ ಮಾಡಿದವರು ಹೇ ಈಗ ಅಂತ ಹೇಳಿ ಸುತ್ತ ಒಂದ್ಸರ್ತಿ ನೋಡ್ತಾನೆ, ಯಾರು ಸಿಕ್ಕರು ಹೊಡೆದು ಬಿಡ್ತೇನೆ ಅಂತ ನೋಡ್ತಾನೆ, ಏನು ಕಾಣಿಸೋದಿಲ್ಲ. ಸರಿ ಹಾಗಿದ್ರೆ ನೀರು ಕುಡಿದು ಹುಡುಕ್ತೇನೆ ಅಂತ ಹೇಳಿ ನೀರು ಕುಡಿಲಕ್ಕೆ ಹೋಗ್ತಾನೆ. ಆಗ ಧ್ವನಿ ಕೇಳಿಸುತ್ತೆ, ಅರ್ಜುನ ನನ್ನ ಪ್ರಶ್ನಾನ್ ಮುಕ್ತವಾಹಿ ಕೌಂತೇಯ ವಿಭಸ್ವಚ ಹರಸ್ಯಚ, ಇದು ಸಾಮಾನ್ಯ ಅಲ್ಲ ನನ್ನ ಸರೋವರ, ಇವರಿಗಾದಂತೆ ನಿನಗೆ ಆಗಬಾರದು ಅಂತಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ತಗೋ ಅಂತ ಹೇಳಿದ್ರು. ಅರ್ಜುನ ಹೇಳ್ತೇನೆ, ಯಾರಯ್ಯ ಮಾತಾಡ್ತೀರ ನೀನೀಗ ಅಂಥೇಳಿ ಬಾಣಗಳು ಹೇಳಿ ಶುರು ಮಾಡಿಬಿಟ್ಟಂತ ಅರ್ಜುನ. ಶಬ್ದವಿಧಿ ವಿದ್ಯೆ ಬೇರೆ ಬೇರೆ ಅರ್ಜುನಿಗೆ ಬರುತ್ತೆ, ಸರಸರ ಬಾಣಗಳ ಪ್ರವಾಹ ಸೃಷ್ಟಿಸಿದನಂತೆ. ಆಮೇಲೆ ನೋಡ್ತಾನೆ ಕಡಿಮೆ ಆಯ್ತು ಅಂತ ಮತ್ತೆ ನಕ್ತಂತದ್ದು. ಅರ್ಜುನ ಆಯ್ತಾ ಇದೇನು ಕೆಲಸ, ನಾನು ಏನು ಮಾಡೋಕ್ಕಾಗೋದಿಲ್ಲ ನೀನೀಗ, ಉತ್ತರ ಕೊಡು ಕೊಡಿ ಅಷ್ಟೇ. ಅರ್ಜುನಿಗೆ ಆಶ್ಚರ್ಯ ಆಗೋಯ್ತು, ನನ್ನ ಅಸ್ತ್ರಗಳು ವಿಫಲವಾದ ಅಸ್ತ್ರಗಳೆಲ್ಲ ಇದೇನು ಇದು ಅಂತ ಅಷ್ಟೊತ್ತಿ ಬಾಯಿ ಬಾಯಾರಿಕೆ ಆಯ್ತಂತ ಆತನೆ. ಹೇಗೆ ಪರಮಾತ್ಮ ಯೋಜನೆ ಮಾಡ್ತಾನೆ, ಆಯ್ತು ನಿನ್ನ ನೀರು ಕುಡದೆ ವಿಚಾರ ಮಾಡ್ತೀನಿ ಅಂತ ಹೇಳಿದನಂತ. ನೀರು ಕುಡಿತಲಿಕ್ಕೆ ತಪ್ಪ ಅಂತ ಬಿದ್ಬಿಡ್ತಾರೆ ಅರ್ಜುನ ಕೂಡ. ಇದು ಬಹುಶಃ ಅವರ ಜೀವನದಲ್ಲೇ ಅಂತ ಅನುಭವ ಎಂದೂ ಆಗಿರಲಿಲ್ಲ. ಆಗ ಭೀಮಸೇನ ನೀನು ಹೋಗಿ ಬಾ ಅಂತ ಕಳಿಸ್ತಾನೆ. ತಕ್ಷಣ ಭೀಮಸೇನ ಅಲ್ಲಿ ಹೋಗ್ತಾನೆ. ಅಲ್ಲಿ ಏನು ಭೀಮಸೇನ ಮದರಿ ಪೂರ್ತಿ ಮಾಡ್ತಿರೋದೇ ನಾಟಕ. ಈ ಮತ್ತೆ ಯಾವ ಸ್ಟೇಜಲ್ಲೂ ಭೀಮನಿಗೆ ಸಮಸ್ಯೆ ಅಲ್ಲ ಅದು. ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ ಅಂತ ಹೇಳಬೇಕಾದ್ರೆ ಭೀಮನಿಗೆ ಸಮಸ್ಯೆ ಅಲ್ಲ, ಆದ್ರೆ ದೊಡ್ಡ ಒಂದು ಕೆಲಸ ನಡೀಬೇಕಾಗಿದೆ. ಅಲ್ಲಿ ಹೋಗಿಬಿಟ್ಟು ಅದು ಹೇಳಿತ್ತಂತೆ, ನೋಡು ಭೀಮಸೇನ ನೀನು ಅಷ್ಟೇನೆ, ನೀರು ಕುಡಿದೆ ನೀನು ಉತ್ತರ ಕೊಡದೆ ನೀರು ಕುಡಿ ಆಗಿಲ್ಲ. ಇಂಥದ್ದೇ ಪ್ರಸಂಗ ಭೀಮನಿಗೆ ಬಂದಿತ್ತು. ಆ ರಾಕ್ಷಸರು ಏನ್ ಮಾಡಿದ್ರು, ಕೋಟಿ ಗಟ್ಟಲೆ ರಾಕ್ಷಸರು ಸೌಗಂಧಿಕ ಪುಷ್ಪ ತರಲಿಕ್ಕೆ ಅಂತ ಹೋದರೆ ನಮಗೆ ಅನುಮತಿ ತಗೊಂಡು ನೀನು ಪುಷ್ಪ ತಗೊಳ್ಬಹುದು, ಇಲ್ಲದ ಹೋದರೆ ಯುದ್ಧ ಮಾಡ್ತೀವಿ ಅಂತ ಬಂದ್ರೆ ಶಿವನ ವರ ಇದ್ದ ಕೋಟಿ ಗಟ್ಟಲೆ ಜನಗಳನ್ನ ಭೀಮಸೇನ ಅನಾಯಾಸ ಹೊರದಾಕ್ತಾರೆ ಅಂತ. ವಾತೇನ ಕುಂತ್ಯಾಂ ಬಲವಾನ್ ಸಜಾತ ಶೂರಸ್ತಪಸ್ವಿ ದುಷತಾಂ ನಿಹಂತ ಸತ್ಯೇಚ ಧರ್ಮೇಚ ರಥಸ್ ಸದೈವ ಪರಾಕ್ರಮೇ ಶತ್ರುಭಿರ್ ಅಪ್ರಭೃಷ್ಯ. ಇಂತ ಮಹಾವೀರನಿಗೆ ಇದ್ಯಾವ ಲೆಕ್ಕ ಇದು ಒಂದು. ಆದ್ರೂ ಕೂಡ ಏನು ಮಾತಾಡ್ಲಿಲ್ಲ, ನೀರು ಕುಡಿದು ವಿಚಾರಿಸ್ತೇನೆ ಅಂತ ಹೋಗಿದ್ದು, ಅವ್ರು ಕೇಳಾಗಿ ಹೇಳಿದ್ದು ನೀರು ಕುಡಿದಿದ್ದು, ತಪ್ಪಂತ ಬಿದ್ದಿದ್ದೇ ಕೆಲಸ. ಇದು ಭೀಮ ಬೀಳೋದು ಅಂದ್ರೆ ದೊಡ್ಡ ದೇವರ ಸಂಕಲ್ಪ ಅಂತ ಹೇಳಿದ್ದಾರೆ. ಇದಿಷ್ಟಕ್ಕೂ ಒಂದು ಉತ್ತರ. ಈಗ ನಾಲ್ಕು ಜನ ಯಾಕೆ ಹೀಗೆ ಮಾಡಿದ್ರು ಅಂತ ಪ್ರಶ್ನೆ. ಪ್ರಶ್ನೆಗೆ ಉತ್ತರ ಕೊಡದೆ ಯಾಕೆ ಹೀಗೆ ಮಾಡ್ತಾರೆ? ಈಗಾಗಲೇ ಉತ್ತರ ಬಂದು ಹೋಗ್ಬಿಟ್ಟಿದೆ. ಅಜಗರ ಪ್ರಶ್ನೆ ಕೇಳಿದಾಗ ಭೀಮಸೇನ ಯಾತಕ್ಕೆ ಸುಮ್ಮನೆ ಇದ್ನೋ, ಈಗಲೂ ಅದಕ್ಕೆ ಸುಮ್ಮನೆ ಇದ್ದಾನೆ ಅಂತ. ಆ ಯಾತಕ್ಕೆ ಸುಮ್ಮನೆ ಇದ್ದಿತ್ತು, ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋಯತಃ, ವಿದ್ಯೆಯನ್ನ ಮಾಡಿಕೊಂಡು ಬದುಕೋದು ಬ್ರಾಹ್ಮಣನಿಗೂ ಧರ್ಮ ಅಲ್ಲ, ಕ್ಷತ್ರಿಯರಿಗಂತೂ ಯಾವ ಕಾಲಕ್ಕೂ ಧರ್ಮ ಅಲ್ಲ. ಇದನ್ನು ತೋರಿಸ್ಬೇಕಾಗಿ ವಿದ್ಯೆಯ ಮಾರಾಟ ಮಾಡಿ ಬದುಕೊಳ್ಬಾರದು. ಇವತ್ತು ವಿದ್ಯೆನೇ ಮಾರಾಟ ಮಾಡೋದು, ಫಸ್ಟ್ ವಿದ್ಯೆಯ ಮಾರಾಟ ಎಂದೂ ಮಾಡಬಾರದು. ಶಾಸ್ತ್ರಕ್ಕಿಂತ ದೊಡ್ಡ ವಸ್ತು ಇಲ್ಲ, ಅದನ್ನ ಕೊಳ್ಳೋ ಶಕ್ತಿ ಯಾವ ಪದಾರ್ಥಕ್ಕೂ ಇಲ್ಲ, ಆದ್ದರಿಂದ ಎಂದೂ ವಿದ್ಯೆಯನ್ನು ಮಾರಾಟ ಮಾಡಬಾರದಂತ ಶಾಸ್ತ್ರ. ಅವರು ಬರೀ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಲಿಕ್ಕೆ ಎಲ್ಲರೂ ತಯಾರು, ನಕಲಿನ ಸಮೇತ ಎಲ್ಲರೂ ತಯಾರೇ. ಆದರೆ ಬಿಸಿನೆಸ್ ಅವರಿಗೆ ಬೇಕಾಗಿರಲಿ. ಅದೇ ರೀತಿ ಉಪನಿಷತ್ನಲ್ಲಿ ಬರುತ್ತೆ. ಆ ರೈಕೋರ್ ಹತ್ರ ಬರ್ತಾನೆ ಜಾನಶ್ರುತಿ ರಾಜ, ಸ್ವಾಮಿ ನನಗಿಂತ ಭಾರಿ ದೊಡ್ಡವರು ಅಂತ ನಿನ್ನ ಬಗ್ಗೆ ಹೇಳ್ತಾರೆ, ನಿಮಗೆ ಬೇಕಾದ ಕೊಡ್ತೇನೆ, ನಿಮ್ಮ ರಹಸ್ಯ ಹೇಳಿ ಅಂತ ಹೇಳಿ ರಾಶಿ ಸುರದ್ರಂತ. ರಥಗಳನ್ನ ಕನ್ಯೆಯರನ್ನ ಚಿನ್ನವನ್ನ ವಾಹನಗಳನ್ನ ಕೊಟ್ರೆ ಅವ್ರು ಮಾಡಿದ ಮಾದರಿ ಕೆಲಸ ಮೊದಲು ವಾಪಸ್ ತಗೊಂಡೋಗಂತೆ. ಇದೆಲ್ಲ ವಾಪಸ್ ತಗೋ ಫಸ್ಟ್, ನೀನಿದನ ಇದ್ಯಾವ್ದು ನನಗೆ ಬೇಕಿಲ್ಲ, ನೀನು ಏನು ಬೇಕು ಉತ್ತರ ಬೇಕಾ ವಿದ್ಯೆ ಬೇಕಾ ನಮಸ್ಕಾರ ಮಾಡೋ ಹೇಳ್ತೇನೆ, ಇದರ ಆವೇಶ ನನಗೊಡ್ಬೇಡ ಅಂತ ಹೇಳಿಬಿಡ್ತಾರೆ. ಇದು ಒಳ್ಳೆ ಜ್ಞಾನಿಗಳ ಲಕ್ಷಣ ಇದು. ಅದು ಋಷಿಗಳು ಮುನಿಗಳೇ ಹೀಗೆ ಮಾಡಬೇಕಾದ್ರೆ ಇವರು ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ ದೇವತೆಗಳಿವರು ಎಂದು ವಿದ್ಯೆಯನ್ನ ಮಾಡಿಕೊಂಡು ಬದುಕಬಾರದು ಅಂತಕ್ಕಂಥ ತತ್ವವನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಯಾರು ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ, ಅವರ್ಯಾರು ಉತ್ತರ ಗೊತ್ತಿಲ್ಲದೆ ಇದ್ದವರಲ್ಲ. ಗಮನಿಸಬೇಕು, ಭೀಮನಿಗೆ ಉತ್ತರ ಗೊತ್ತಿದೆ ಎಂಬ ಜಗತ್ತಿಗೆ ಗೊತ್ತು, ಪೂರ್ಣ ಪ್ರಜ್ಞಾ. ಆದರೆ ಉಳಿದ ಮೂರು ಜನಕ್ಕೂ ಉತ್ತರ ಗೊತ್ತಿದೆ. ಆದರೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನೀರು ಕುಡಿಯುವ ವ್ಯವಹಾರ ನಮಗೆ ಬೇಕಿಲ್ಲ ಅಂತ ನೀರು ಕುಡಿದ್ರು. ಹಾಗಿದ್ರೆ ಶಿಕ್ಷೆ ಬಂತಲ್ಲ ಅಂತ ಪ್ರಶ್ನೆ. ಈಗ ಉತ್ತರ ಕೊಟ್ಟಿದ್ರೆ ಸುಖ ಬದುಕಬಹುದಾಗಿತ್ತೋ, ಉತ್ತರ ಕೊಡದೆ ಹೋಗಿ ಬಿದ್ದಿರಲ್ಲ ಅಂತ ಕೇಳಿದ್ರೆ ಪ್ರಾಣ ಹೋದ್ರೂ ಸರಿ ಧರ್ಮ ದೊಡ್ಡದು ಅಂತ ಮಹಾಭಾರತದ ಸಂದೇಶ. ನಜಾತು ಕಾಮಾತ್ ನ ಭಯಾತ್ ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಶ್ಯಾಪಿ ಹೇತೋಹು. ಧರ್ಮ ಎಷ್ಟು ದೊಡ್ಡದು ಅಂದ್ರೆ ಪ್ರಾಣ ಹೋದ್ರೂ ಸರಿನೇ, ಏನೇ ಅನರ್ಥವಾದ್ರೂ ಸರಿನೇ, ಪ್ರಾಣೈ ಕಂಠಗತೈರಪಿ ಧರ್ಮವನ್ನು ಬಿಡಬಾರದು. ಇದು ಮನುಷ್ಯರಿಗೆ ಹೇಳ್ತಾರೆ, ದೇವತೆಗಳು ಕೇಳಬೇಕಾ? ಅದಕ್ಕೆ ಅವರು ಧರ್ಮವನ್ನು ತಪ್ಪಲಿಲ್ಲ, ಹಾಗೆ ನೀರು ಕೊಡಿದ್ರೆ ಹೊರತು ಅವರು ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಎಂಥ ಪ್ರಸಂಗ ಬಂದರೂ ಕೂಡ ವಿದ್ಯೆಯನ್ನ ಮಾರಾಟ ಮಾಡತಕ್ಕಂಥ ಪ್ರಸಂಗ, ಅದರ ಮೇಲೆ ಬದುಕ್ತಕ್ಕಂಥ ಪ್ರಸಂಗ ಬರಬಾರದು ಅನ್ನೋದು ಅದರ ದೊಡ್ಡ ಸಂದೇಶ. ಅದಕ್ಕೆ ಹಾಗೆ ಮಲಗಿತು. ಉಳಿದ ಮೂರು ಜನನೇ ಆಗಿದ್ದ ಭೀಮನ ಕೇಳು, ಈಗ ತೋರಿಸಿ ಆಗಿದ್ದ ಭೀಮಸೇನ ಅಧಿಕಾರದ ಪ್ರಸಂಗದಲ್ಲಿ ಮಲಗಿದೆ. ನಾನು ನಿಜವಾಗ್ಲೂ ಬಿರ್ಲಿಕ್ಕೆ ಏನು ಕಾರಣ ಅಂದ್ರೆ ನೀರು ಕುಡಿದಿದ್ದ ಕಾರಣ ಅಲ್ಲ, ಆಚಾರ್ಯ ಹೇಳ್ತಾರೆ, ಅದು ಯಮದೇವರು ಮಾಡಿದ ಮಾಯೆ ಅದು. ಆ ಮಾಯೆಯಿಂದಾಗಿ ಎಲ್ಲರ ಮೇಲೆ ಪರಿಣಾಮ ಬಿದ್ದೋಯ್ತು. ಅಶ್ವಿನಿ ದೇವತೆಗಳದ್ದು ಯಮದೇವರಿಂದ ಕಡಿಮೆ, ಅವರು ಅವರ ಮೇಲೆ ತಕ್ಷಣ ಮಾಯೆ ಕೆಲಸ ಮಾಡ್ತು, ಒಲಗಿಬಿಟ್ರು. ಅರ್ಜುನ ದೇವಿ ಅಂದ್ರೆ ಯಮದೇವರಿಗಿಂತ ಮೇಲಿದ್ದಾನೆ, ಯಮದೇವರಿಗಿಂತ ಮೇಲೆ ಇಂದ್ರದೇವರು ಇರೋದು. ಆದರೂ ಕೂಡ ಮುಹೂರ್ತ ಮಾತ್ರ ಸಾ ಮಾಯಾ ತಯೋರ್ ಆಚ್ಛಾದರ ಕ್ರಮ ನಿರ್ಣಯ ದೇವಾ ಮಾಯಾಂ ಸೈಮಾಶ್ರಿತ್ಯ ಧರ್ಮೇಣ ಸ್ವಾಪಿತಾ ಕ್ಷಣ. ದೇವ ಮಾಯನ್ನು ಉಪಯೋಗಿಸಿದ್ದಾನೆ ಯಮ, ಆದ್ರಿಂದ ಅದರಿಂದಾಗಿ ಅವರೆಲ್ಲ ಮಲಗಬೇಕಾಯಿತು. ಅರ್ಜುನನು ಅದಕ್ಕೆ ಈಡಾಗಿಬಿಟ್ಟ. ಆದ್ರೆ ಭೀಮಸೇನಿಗೆ ಪ್ರಶ್ನೆ ಇಲ್ಲ, ಆದರೆ ಭಗವತ್ ಸಂಕಲ್ಪ ಅಂತ ಹೇಳಿ ಮಲಗಿದಂತೆ ಮಾಡ್ತಾನಷ್ಟೇ, ತನ್ನ ಸಂಕಲ್ಪ ಅಂತ ಹೇಳಿ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ತಾನು ನಾಟಕ ಮಾಡ್ತಾನೆ. ಹೇಗೆ ಯೋಗರಿದ್ರೆ ಭಗವಂತ ಮಾಡ್ತಾನಲ್ಲ ಹಾಗೆ. ಒಂದ್ಸರ್ತೆ ಬಲಿಚಕ್ರವರ್ತಿ ಬರ್ತಾನೆ, ವೈಕುಂಠಕ್ಕೆ ಹೋಗಿಬಿಡ್ತಾನೆ. ದೇವರೆಲ್ಲ ದೇವತೆಗಳೆಲ್ಲ ದೇವರು ಧ್ಯಾನ ಮಾಡ್ತಾ ಇರ್ತಾರೆ. ಆಗ ದೇವರು ಹೇಳ್ತಾನೆ, ಶೇಷಜಾಯ ಮಲಗಿರ್ತಾನೆ, ಅವ್ರು ಹೇಳ್ತಾನೆ ಎಲ್ರಿಗೂ ಕೂಡ, ನೋಡಿ ಬಲಿಚಕ್ರವರ್ತಿ ಬರ್ತಾನೆ, ಈಗ ಅವನ ಬುದ್ಧಿ ಏನಾಗಿದೆ ಅಂತ ತೋರಿಸ್ತೇನೆ, ಎಲ್ಲ ಕಣ್ಣು ಮುಚ್ಚಿಕೊಳ್ಳಿ ಒಂದ್ಸರ್ತಿ ಅಂತ ಹೇಳ್ತಾರೆ. ಎಲ್ಲ ಕಣ್ಣು ಮುಚ್ಚಿಕೊಂಡಾಗ ಮಾಡ್ತಾರೆ, ದೇವರು ತಾನು ಕಣ್ಣು ಮುಚ್ಚನೆ ಮಾಡಿದ್ನಂತೆ. ಬಲಿಚಕ್ರವರ್ತಿ ನಮಸ್ಕಾರ ಮಾಡ್ಲಿಕ್ಕೆ ಅಂತ ಬರ್ತಾನೆ, ನೋಡ್ತಾನೆ ಎಲ್ಲ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ. ನಾರಾಯಣ ನೋಡ್ತಾ ನಾರಾಯಣ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ. ಬಲಿಚಕ್ರವರ್ತಿ ಏನಾಯ್ತಂತೆ, ಒಂದ್ ಸ್ವಲ್ಪ ಟೆಂಪ್ಟ್ ಆದನಂತೆ, ಎಷ್ಟು ಚೆನ್ನಾಗಿದೆ ದೇವರ ಕಿರೀಟ, ಎಲ್ಲ ನಿದ್ದೆ ಬೇರೆ ಮಾಡ್ತಾ ಇದ್ದಾರೆ, ಯಾಕೆ ಹಾರಿಸಬಾರದು ಅನ್ಕೊಂಡು. ಅದು ದೇವರ ಹತ್ತಿರೋರಿಗೆ ದೇವರ ಪದಾರ್ಥ ಹಾರಿಸೋ ಬುದ್ಧಿ ಹೊಸ್ತೇನಲ್ಲ, ಬಲಿಚಕ್ರವರ್ತಿಗೆ ಬಂತು. ನೋಡಿದಂತೆ ಭತ್ರ ಬಂದು ಕಿರೀಟ ತಗೊಂಡು ಓಡೋಗ್ಬಿಟ್ಟಂತ, ಕಿರೀಟ ಡೈರೆಕ್ಟ್ ವಿಗ್ರಹದ ಕಿರೀಟ ಅಲ್ಲ, ದೇವರ ಕಿರೀಟ ಡೈರೆಕ್ಟ್ ಹರಿಸಿಬಿಡ್ತಾರೆ. ಅವ್ರು ಹೋಗ್ ತಕ್ಷಣ ದೇವರು ಕಡೆ ತೆಗೆದು ಬೇಣ ತೆಗೆದ ಮಾಡಿ ದೇವತೆಗಳು ಕಡೆ ಜೋರ ನಕ್ಕು ಬಿಟ್ರಂತ. ಯಾತಕ್ಕೆ ಅಂದ್ರೆ ಅಷ್ಟು ದೇವರು ಭಕ್ತ, ಪಾಪ ವಾಮದರೂಪಿ ಪರಮಾತ್ಮನಿ ಸರ್ವಸ್ವ ದಾನ ಮಾಡಿದವನು, ಅಂತವ್ರು ಕಿರೀಟ ಕೈ ಹಾಕ್ಬೇಕಾ? ಅಂದ್ರೆ ಧನಕನಗಳ ಆಕರ್ಷಣೆ ದ್ರವ್ಯದಲ್ಲಿ ಕಲಿ ಇರ್ತಾನಂತ, ಅಟ್ರಾಕ್ಟ್ ಮಾಡ್ತಾನೆ. ದೇವರ ಕಿರೀಟದಲ್ಲಿ ಕಲಿ ಇಲ್ಲ, ಆ ದ್ರವ್ಯ ಆದ್ರೆ ಎಳತ ಬರುತ್ತೆ ಅಂತ ಅರ್ಥ. ಅದ್ರದ್ದು ಹಾಗೆ ಮಾಡಿದನಂತೆ. ಆಗ ಗರುಡರಿ ಭಾರಿ ಸಿಟ್ಟು ಬಂತಂತ, ನಮ್ಮ ಸ್ವಾಮಿ ಕಿರೀಟನ ಆರಿಸಿಬಿಟ್ನಲ್ಲ ಅಂತ ಹೇಳಿ ಹೋಗಿ ಬಲಿಚಕ್ರವರ್ತಿನ ಸೋಲಿಸಿ ಆ ಕಿರೀಟ ತಂದು ಕೃಷ್ಣನ ತಲೆ ಮೇಲೆ ಹಾಕಿದ ಅಂತ ಮುಂದೆ ಬರುತ್ತೆ. ಇದೊಂದು ವಿಶೇಷವಾದ ಭಗವಂತನ ಮಹಿಮೆ. ಯಾತಕ್ಕೆ ಹೇಳಿದೆ ಅಂದ್ರೆ ಆ ರೀತಿ ಟೆಂಪ್ಟ್ ಆಗ್ತಾನೆ. ದೇವರು ನಿದ್ರೆ ಇಲ್ಲ, ನಿದ್ರೆ ಮಾಡದಂತೆ ಮಾಡಿದ. ಭೀಮಸೇನ ಜೀವೋತ್ತಮ ಪ್ರಾಣದೇವರ ನಿದ್ರೆ ಇಲ್ಲ ಅನ್ನ ಯಾರು ಯೋಚನೆ ಮಾಡಬಾರದು. ಈ ಮಧ್ಯೆ ಪ್ರಳಯ ನಿದ್ರೆ ಇಲ್ಲ ಅಂತ ನಂಬೇಕಂತ ಕೇಳಿದ್ರೆ ಅವರೇನಾದ್ರೂ ನಾವು ಮಲಗಿದ ಅವರು ಮಲಗಿಬಿಟ್ರೆ ನಾ ಹೇಳೋದೇ ಇಲ್ಲ. ಕೃಷ್ಣಾರ್ಪಣ ಹೋದಾಗ ಲೆಕ್ಕ. ಆಭವನ ತೊಲಗಿ ಹರಿತಾ ತೊಲಗುವ, ರೆಸ್ಟ್ಲೆಸ್ ಅಂದ್ರೆ ವಾಯುದೇವರು ಒಬ್ಬರೇ. ಜೀವನದೊಳಗೆ ಪ್ರತ್ಯಾಶ್ಚರ್ಯಕರ ಅದು, ಒಂದು ಗಾಳಿ ಇಲ್ಲದೆ ಮನುಷ್ಯ ಆಹಾರ ಇಲ್ಲದೆ ಸ್ವಲ್ಪ ದಿವಸ ಬದುಕ್ತಾನೆ, ಬೇಕಾದ್ರೆ ನೀರಿಲ್ಲದ ಸ್ವಲ್ಪ ಬದುಕ್ತಾನೆ, ಗಾಳಿ ಇಲ್ಲದೆ ಎಷ್ಟೊತ್ತು ಬದುಕ್ತಾನೆ? ಕತೆ ಮುದೋಯ್ತಲ್ಲಿ. ಆದ್ರಿಂದ ಉಸಿರು ಅನ್ನೋದು ಬಹಳ ಮುಖ್ಯವಾದ ಮಾತದು. ಪ್ರಾಣದೇವರಿಗೆ ಯಾವುದೂ ಇಲ್ಲ, ಸ್ವೇಚ್ಛೆಯಿಂದ ಮಲಗಿದ್ದಷ್ಟು. ಧರ್ಮರಾಜ ನೋಡಿದ ಇನ್ನು ಕಳಿಸಲಿಕ್ಕೆ ಯಾರಿಲ್ಲ, ತಾನೇ ಹೋಗಬೇಕಾಯ್ತು. ತಾನು ಬಂದು ನೋಡ್ತಾನೆ, ನಾಲ್ಕು ಜನ ಮಲಿಬಿಟ್ಟಿದ್ದಾರೆ, ನೋಡೋದಕ್ಕೆ ಸತ್ತಂತೆ ಕಾಣ್ತಾ ಇದ್ದಾರೆ. ಈ ಮತ್ತೆ ಭಾರಿ ವ್ಯಥೆಯಾಯ್ತು, ಪಾಪ ಏನಿದು ಹೀಗಾಯ್ತಲ್ಲ ಅಂತ ತದ್ಕೊಂಡ್ರಂತೆ. ಆಗೊಂದು ಪ್ರಸಂಗ ನಡೆದಿತ್ತಂತೆ, ಮೊದಲಿಗೆ ಧರ್ಮರಾಜ ತುಂಬಾ ಆಯಾಸಾದ ಮಾತನ್ನಂತೆ. ಏನು ಪರಿಸ್ಥಿತಿ ಬಂತಲ್ಲ ಇವತ್ತಿನ ದಿವಸ, ಎಷ್ಟು ಆಯಾಸ ಆಯ್ತು, ಜಿಂಕೆ ಬೇರೆ ಸಿಗ್ತಾ ಇಲ್ಲ ಅಂದ್ರೆ ಭೀಮಸೇನ ಹೇಳಿದ್ರೆ ಅಣ್ಣ ಅದಕ್ಕೆ ಹೇಳಿದೆ, ಅವತ್ತೇ ಕಥೆ ಮುಗಿಸ್ತೇನೆ ಅಂದ್ರೆ ನೀನು ಕೇಳಲಿಲ್ಲ ದುರ್ಯೋಧನಂದು. ಅವ್ರು ಕೊಂದ ಹಾಕಿದ್ರೆ ಎಲ್ಲ ಬರ್ತಾ ಇದ್ದಿಲ್ಲ ಅಂತ, ವನವಾಸಕ್ಕೆ ಬರೋ ಪ್ರಸಂಗ ಬರೋದು ಏನೋ ಬರ್ತಾ ಇದ್ದಿಲ್ಲ ಅಂತ ಭೀಮಸೇನ ಅಲ್ಲಿ ವಾಪಸ್ ಹೋದ್ರಂತ. ನಮ್ಗೆ ಜನ ಇರ್ತಾರೆ, ಅವತ್ತ ನನ್ನ ಮಾತು ಕೇಳಿದ್ರೆ ಈಗ ಆಗ್ತಾ ಇದ್ದಿಲ್ಲ ಅಂತ ಹೇಳ್ತಾರಲ್ಲ, ಅದೊಂದು ಪದ್ಧತಿ ಅದು. ಆದ್ರೆ ಭೀಮಸೇನ ಹೇಳಿದ ಮಾತು ಸತ್ಯವಾದ ಸಂಗತಿನೇ. ಅರ್ಜುನ ಹೇಳಿರ್ತಾರೆ, ನಾನು ಅವತ್ತು ಕರ್ಣಾದಿಗಳನ್ನ ಕೊಲ್ಲಿಲ್ವಲ್ಲ ಅದಕ್ಕೆ ಇವತ್ತು ಇದೆಲ್ಲ ಆಗ್ತಾ ಇದೆ ಅಂತಂದನೆ. ಇವತ್ತು ಅವ್ರು ಹೇಳಿದ್ದೆ ಒಳ್ಳೇದೇನೋ, ಏನೇನೋ ಆಗೋಯ್ತಲ್ಲ, ಇಂಥವ್ರನ್ನ ಕಳ್ಕೊಂಡ್ಬಿಟ್ಟೆ ನಾನೀಗ, ಏನ್ ಮಾಡೋದು, ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಏನೋ ಆಗಿರಬೇಕು ಅಂತ ಯೋಚನೆ ಮಾಡ್ತಾನೆ. ಕಾಣೋದಿಲ್ಲ, ಗೊತ್ತಾಗೋದಿಲ್ಲ. ಆಯ್ತು, ಇದ್ ನೋಡಿ, ದೇವತೆಗಳಿಗೆ ಗೊತ್ತಾಗೋದಿಲ್ಲ ಅಂದ್ರೆ ಅವರಿಗಿಂತ ದೊಡ್ಡ ಫೋರ್ಸ್ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಆಯ್ತು, ನೀರು ಕುಡಿದ ಮಾತು, ನೀರೊಳಗೆ ಇಡಂದಂತೆ, ನೀರು ಕುಡಿಲಿಕ್ಕೆ ಅಂತ ಕೈ ಹಾಕ್ತಾನೆ. ಕಷ್ಟ ಧ್ವನಿ ಕೇಳಿಸುತ್ತೆ, ಧರ್ಮರಾಜ ಇವರಂತೆ ನೀನಾಗಬೇಡ, ಪ್ರಶ್ನೆಗೆ ಉತ್ತರಗಳನ್ನು ಕೊಡು, ನೀನ್ ಬೇಕಾದಷ್ಟು ನೀರು ಕುಡಿ, ತಗೊಂಡು ಹೋಗು, ಇಲ್ಲ ಹೋದ್ರೆ ನಾನು ಬಿಡೋದಿಲ್ಲ ಅಂತ ಹೇಳಿದ ತಕ್ಷಣ ಆಗ ಧರ್ಮರಾಜ ಮಾತಾಡ್ತಾನೆ. ಏನಿದೆಲ್ಲ, ನೀನು ಮಲಿಸಿದ್ದ? ಹೌದು, ನಾನೇ ಮಲಿಸಿದ್ದು. ನೀನ್ ಯಾರು ಅಂದ್ರೆ, ನಾನೊಬ್ಬ ಬಕ ಅಂತ ಹೇಳಿ, ನಾನೊಬ್ಬ ಬಕ, ಬಕ ಪಕ್ಷಿ ನಾನು, ನನ್ನ ಸರೋವರ ಇದು ಅಂತ ಹೇಳಿದ ತಕ್ಷಣ ಧರ್ಮರಾಜ ಹೇಳಿದರಂತೆ, ಇದ ನಾನು ನಂಬೋದಿಲ್ಲ ಅಂತ ಹೇಳಿದ್ದಾರೆ. ನನ್ನ ತಮ್ಮಂದಿರು ಎಂಥವ್ರು ಗೊತ್ತಾ, ಅವರು ದೇವತೆಗಳು ಬಂದರೂ ಗೆಲ್ತಕ್ಕಂಥ ಸಾಮರ್ಥ್ಯ ಇದೆ, ನೀನು ಅವರನ್ನ ಮಲಿಸಿದ್ದೆ ಅಂದಮೇಲೆ ನೀನು ಬಕಪಕ್ಷಿ ಅಲ್ಲ, ನೀನು ಯಾರು ದೊಡ್ಡ ದೇವತೆ ಇರಬೇಕು, ನೀನು ಯಾರು ಹೇಳು ಅಂತ ಕೇಳಿದನು. ತಕ್ಷಣ ಆಗ ಆ ಬಕಪಕ್ಷಿಯ ರೂಪ ಬಿಟ್ಟು ಯಕ್ಷನ ರೂಪವನ್ನು ತಾಡುತ್ತಾನೆ. ಯಕ್ಷನ ರೂಪ ಮರದ ಮೇಲೆ ಮೇಲ್ಭಾಗ ಮಾತ್ರ ಕಾಣುತ್ತೆ, ಕೆಳಭಾಗ ಕಾಣೋದಿಲ್ಲ. ಅದು ಯಕ್ಷರ ವೈಶಿಷ್ಟ್ಯ. ಅದು ಒಂದು ಮರದ ಮೇಲೆ ಅರ್ಧ ಕಾಣಿಸ್ಕೊತಾನೆ. ಧರ್ಮರಾಜ, ನನ್ನ ಸರೋವರ ಬಕರೂಪದ ಇಷ್ಟೆಲ್ಲ ಕೆಲಸವನ್ನು ಮಾಡಿದೆ, ಈಗ ನಾನು ಪ್ರಶ್ನೆಗಳನ್ನು ಕೇಳುತ್ತೇನೆ, ಉತ್ತರ ಕೊಟ್ಟರೆ ಭಾರಿ ಅನುಗ್ರಹ ಮಾಡುತ್ತೇನೆ, ಇಲ್ಲದ ಹೋದರೆ ನಾನು ಸುಮ್ಮನೆ ಇರೋದಿಲ್ಲ, ಹಾಗೆ ಮಾತ್ರ ನೀರು ಕುಡಿಬೇಡ ಅಂತ ಹೇಳಿದೆ ನಾನು. ಆಗ ಧರ್ಮರಾಜ ಹೇಳ್ತೇನೆ, ನಾನು ತುಂಬಾ ಆಯಾಸವಾಗಿದೆ, ಆದರೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ ಕೊಡ್ತೇನೆ ಕೇಳು ಅಂತ ಹೇಳಿದೆ. ಧರ್ಮರಾಜನ ವಿಚಿತ್ರವಾದ ಗುಣ ಇದು, ಉಳಿದ ನಾಲ್ಕು ಜನ ಆ ರೀತಿ ನಡ್ಕೋತ ಅತ್ಯುತ್ತಮ ಧರ್ಮ ಅವರು ಮಾಡಿದ್ದು. ಧರ್ಮರಾಜನದು ದಯಾಪರ ಆತ, ಯಾರು ಏನಾರು ಕೇಳ್ತಾರೆ ಅಂದ್ರೆ ಏನಾರು ಮಾಡೋಣ ಅಂತಕ್ಕಂಥ ಪ್ರವೃತ್ತಿ ಆತನು. ಯಮದೇವರ ಬಗ್ಗೆ ನಾವು ಭಾರಿ ತಪ್ಪು ತಿಳ್ಕೊಂಡಿರ್ತೇವೆ, ಭಾರಿ ಸಿಟ್ಟಿನವರು ಅಂತ ಹೇಳಿಬಿಟ್ಟು ಧರ್ಮರಾಜನ ಪಾತ್ರ ಕೇಳಿಬಿಟ್ರೆ ಏ ಭಾರಿ ಬೈಲ್ಡ್ ಅಂತ ತಿಳ್ಕೊಂಡ್ಬಿಡ್ತೇವೆ ಆ ತರ. ಆಕ್ಚುಲಿ ಆಪೋಸಿಟ್ ಕ್ಯಾರೆಕ್ಟರ್ ಕಂಡ ಕಾಣ್ತಾ ಇತ್ತು. ಯಮದೇವರು ಭಾರಿ ಕ್ರೂರಿಗಳು ಅಂತಾನೆ ಪ್ರಸಿದ್ಧ, ನೋಡೋದಕ್ಕೆ ಕ್ರೂರಿಗಳಲ್ಲ ಅವರು, ನಿಷ್ಠುರರು. ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಬೇರೆ, ವಿಕೆಟ್ ಬೇರೆ. ಸ್ಟ್ರಿಕ್ಟ್ ಅಂದ್ರೆ ರೂಲ್ಸ್ ಅನ್ನು ಸರಿಯಾಗಿ ಎನ್ಫೋರ್ಸ್ ಮಾಡ್ತಕ್ಕಂಥವ್ರು, ಅದಕ್ಕೆ ಸಮವರ್ತಿ ಅಂತ ಅವ್ರ ಹೆಸರು. ದುಷ್ಟರಂತೂ ಅಲ್ವೇ ಅಲ್ಲ, ಅವರು ದೇವತೆಗಳವರು, ಆದರೆ ತುಂಬಾ ಕರುಣಾಳುಗಳು ಅಂತ ನಮಗೆ ಅರ್ಥ ಆಗಬೇಕಾದ್ರೆ ಧರ್ಮರಾಜನ ಕಥೆ ಕೇಳಿದೆ. ಯಾರಿಗೇನಾರು ನೋವಾಗುತ್ತೆ ಅಂದ್ರೆ ಕಷ್ಟ ಪರಿಹಾರ ಮಾಡ್ತಕ್ಕಂಥ ಸ್ವಭಾವ ಪಾಪ. ಆಯ್ತು, ನನ್ನಿಂದ ಪ್ರಸ್ತುತ ಉತ್ತರ ಸಿಗೋದಾದ್ರೆ ಹೇಳ್ತೇನೆ, ನನಗೆ ಗೊತ್ತಿದ್ದಷ್ಟು ಹೇಳ್ತೇನೆ ಕೇಳು ಅಂತ ಹೇಳಿದ್ದೇನೆ. ಆಗ ಪ್ರಶ್ನೆ ಕೇಳೋದು ಪ್ರಾರಂಭ ಮಾಡುತ್ತಾನೆ. ವನಪರ್ವದ ಕೊನೆಯ ಘಟ್ಟ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಕಿಂ ಸ್ವಿತ್ ಆದಿತ್ಯ ಮುನ್ನಯತಿ, ಮೊದಲನೇ ಪ್ರಶ್ನೆ ಇತ್ತು. ಸೂರ್ಯ ಹುಟ್ಟೋದು ಯಾರಿಂದ ಅಂತ ಕೇಳುತ್ತಾನೆ. ಸೂರ್ಯ ಹುಟ್ಟೋದು ಯಾರಿಂದ? ನಮ್ಮ ಜನ ಸೂರ್ಯ ಹುಟ್ಟೋದಲ್ಲಿ ಹೇಳೋದಕ್ಕೆ ಏಳು ಹೊತ್ತಿಗೆ ಹುಟ್ಟುಬಿಟ್ಟಿರ್ತಾನ, ಅದರಿಂದ ಯಾರು ಸೂರ್ಯ ಹುಟ್ಟರೆ ಮುಳುಗ್ತಾನ ಅದೇ ಗೊತ್ತಿಲ್ಲ ಪುಣ್ಯಾತ್ಮನಿ. ಸೂರ್ಯ ಹುಟ್ಟೋದು ಯಾರಿಂದ? ಕಷ್ಟ ಹೇಳ್ತಾನೆ, ಬ್ರಹ್ಮವ ಆದಿತ್ಯ ಮುನ್ನಯತಿ, ದೇವರಿಂದ ಸೂರ್ಯ ಹುಟ್ಟುತ್ತಾನೆ. ಭೀಷ ಅಸ್ಮಾತ್ ಉದಯಿತಿ ಸೂರ್ಯ, ಉಪನಿಷತ್ತಿನ ಮಾತು. ಸೂರ್ಯ ತರಷ್ಟಾನೆ ಹುಟ್ಟೋದಿಲ್ಲ, ದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ. ಗಡಿಯಾರ ತರಷ್ಟಾನೆ ನಡೆಯುತ್ತಾ ವ್ಯವಸ್ಥೆ ಇದೆ, ಅದಕ್ಕೊಂದು ನೋಡಿದ್ರೆ ಅದೇ ಕನ್ನಡ ಕಾಣಿಸುತ್ತೆ. ಆ ರೀತಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ಆ ರೀತಿ ವ್ಯವಸ್ಥೆ ಇದ್ದವರು ನಡೆಯಲಿಕ್ಕೆ ಆಗ್ತಿರಲಿಲ್ಲ. ಆದ್ದರಿಂದ ಸೂರ್ಯ ಹುಟ್ಟಿಸೋದು ಸಾಕ್ಷಾತ್ ನಾರಾಯಣ ಭಗವಂತ ಅಂತ ಹೇಳಿದ್ದಾರೆ. ಕೇನಚಿತ್ ಬ್ರಾಹ್ಮಣೋ ಭವತಿ ಅಂತ ಕೇಳುತ್ತಾರೆ. ಬ್ರಾಹ್ಮಣ ಆಗೋದು ಅಂದ್ರೆ ಏನು? ಬ್ರಾಹ್ಮಣ ವಿಶೇಷವಾದ ವೈಶಿಷ್ಟ್ಯ ಏನು? ಏನು ಮಾಡಿದ್ರೆ ಬ್ರಾಹ್ಮಣನಾಗ್ಲಿಕ್ಕೆ ಸಾಧ್ಯ ಅಂತ ಕೇಳಿ. ಏನು ಮಾಡಿದ್ರೆ ಬ್ರಾಹ್ಮಣನಾಗ್ಲಿಕ್ಕೆ ಸಾಧ್ಯ? ನಮ್ಮ ಪ್ರಕಾರ ಜನವಾರ ಹಾಕೊಂಡ್ರೆ ಬ್ರಾಹ್ಮಣ ತಿಳ್ಕೊಂಡ್ಬಿಡುತ್ತೆ ಅಲ್ಲ ಅಂತ ಹೇಳುತ್ತಾರೆ. ಅದು ವೇಷ, ಅದು ಬ್ರಾಹ್ಮಣನ ವೇಷ. ಅದು ಪೊಲೀಸ್ ಇರ್ತಾರೆ, ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಯೂನಿಫಾರ್ಮ್ ಹಾಕೋರು ಅಂಗಡಿ ಯೂನಿಫಾರ್ಮ್ ಹಾಕೊಂಡ್ರೆ ಪೊಲೀಸ್ ಆಗಿಬಿಡ್ತಾನ? ಫ್ಯಾನ್ಸಿ ಡ್ರೆಸ್ ಆಗ್ತದೆ, ಪೊಲೀಸ್ ಆಗೋದಿಲ್ಲ ಅವನು, ಫ್ಯಾನ್ಸಿ ಡ್ರೆಸ್ ಆಗ್ತದೆ ಅಷ್ಟೇ. ಅದು ಕ್ವಾಲಿಫಿಕೇಶನ್ ಬೇಕು, ಅಪಾಯಿಂಟ್ಮೆಂಟ್ ಆಗಬೇಕು. ಸೊ ಬ್ರಾಹ್ಮಣ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಶ್ರುತೇರ ಬ್ರಾಹ್ಮಣೋ ಭವತಿ ಶ್ರೋತ್ರಿಯೋ ಭವತಿ, ಶಾಸ್ತ್ರ ಓದಬೇಕು, ಬ್ರಾಹ್ಮಣನಾಗಬೇಕು. ಅದಕ್ಕೆ ಪುರಂದರದಾಸರು ವೇದವನೋದದ ವಿಪ್ರತಾನೇಕೆ ಅಂತ ಹೇಳಿ ಇಲ್ಲಿಯೇ ಮಾತದು. ಎಷ್ಟೇ ಅವರಿಗೆ ಅಲಂಕಾರ ವೇಷಭೂಷಣ ಇದ್ರೂ ಕೂಡ ಅವನು ವೇದ ಪರಿಜ್ಞಾನ ಇಲ್ಲ, ಬ್ರಹ್ಮಜ್ಞಾನ ಇಲ್ಲ ಅಂದ್ರೆ ಅವನು ಬ್ರಾಹ್ಮಣನಲ್ಲ. ಒಂದೊಂದು ಪ್ರಶ್ನೆಗಳು ಬಹಳ ಅಪೂರ್ವವಾದ ಪ್ರಶ್ನೆಗಳು. ಹಾಗೆ ಕೇಳುತ್ತಾರೆ, ಯಾವನು ಕೇನವಾ ಬುದ್ಧಿವಾನ್ ಭವತಿ ಅಂತ ಕೇಳುತ್ತಾರೆ. ಏನು ಮಾಡಿದ್ರೆ ಬುದ್ಧಿವಂತನಾಗ್ತಾನೆ ಅಂತ ಪ್ರಶ್ನೆ. ಏನ್ ಮಾಡಿದ್ರೆ ಬುದ್ಧಿವಂತನಾಗ್ತಾನೆ? ಇವತ್ತು ಬುದ್ಧಿವಂತ ಅಂದ್ರೆ ಅರ್ಥನೇ ಬೇರೆ. ಮೋಸಗಾರ ಭಾರಿ ಬುದ್ಧಿವಂತ, ಮೋಸಗಾರನ ಬುದ್ಧಿವಂತ ಅಂತ ಕರೆದು ಬಿಡ್ತಾರೆ. ಮೋಸ ಕನ್ನಿಂಗ್ ಬೇರೆ, ಕ್ಲವರ್ ಬೇರೆ, ಇಂಟೆಲಿಜೆಂಟ್ ಬೇರೆ. ಇವತ್ತು ಏನ್ ಮಾಡಿ ಬುದ್ಧಿವಂತನಾಗ್ತಾನೆ ಅಂದ್ರೆ ಬುದ್ಧಿಮಾನ ವೃದ್ಧ ಸೇವಯ, ದೊಡ್ಡವರನ್ನು ಸೇವಿಸಿದ ಸೇವೆ ಮಾಡಿದ್ರೆ ಬುದ್ಧಿವಂತನಾಗ್ತಾನೆ. ಎಷ್ಟು ಒಳ್ಳೆ ಮಾತು, ಭಗವಂತ ಹೇಳಿದ ಮಾತದು. ಯಮದೇವರು ಹೇಳುತ್ತಾರೆ ಕಠೋಪನಿಷತ್ತಿನೊಳಗೆ, ಉತ್ತಿಷ್ಠತ ಜಾಗ್ರತ ಪ್ರಾಪ್ತ ವರಾನ್ ನಿಬೋಧತ, ದೊಡ್ಡವರನ್ನು ಸೇವಿಸಿರಿ ಜ್ಞಾನ ಬರುತ್ತೆ ಅಂತ, ಬುದ್ಧಿವಂತನಾಗ್ತಾನೆ. ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ, ಒಳ್ಳೆ ಮಾತದು. ಮನೆಯೊಳಗೆ ಸ್ನೇಹಿತ ಯಾರು ಅಂತ ಕೇಳುತ್ತಾರೆ. ಮನೆಯೊಳಗೆ ಸ್ನೇಹಿತ ಯಾರು? ಹುಡುಕ್ತಾ ಇರ್ತೇವೆ, ಎಂತ ಉತ್ತರ ಕೊಡ್ತಾನೆ? ಹೆಂಡತಿ ಮನೆಯಲ್ಲಿ ಸ್ನೇಹಿತ ಅಂತ ಹೇಳಿದೆ. ಅದಕ್ಕೆ ಆಪ್ತ ಹೆಂಡತಿ ಅಂದ್ರೆ ಅದೆಲ್ಲ ಅತ್ಯಂತ ಆಪ್ತ ಆಪ್ತಳಾದ್ದರಿಂದ ಹೆಂಡತಿ ಮನೆಯಲ್ಲಿ ಸ್ನೇಹಿತಳು. ಕಿಮ್ಮ ಮರಿಷ್ಯತೋ ಮಿತ್ರಂ, ಮುಂದಿನ ಪ್ರಶ್ನೆ. ಕಿಮ್ಮ ಮರಿಷ್ಯತೋ ಮಿತ್ರಂ, ಸಾಯುವವನಿಗೆ ಜೊತೆಗಾರ ಯಾರು ಅಂತ ಪ್ರಶ್ನೆ. ಸಾಯುವವನಿಗೆ ಜೊತೆಗಾರ ಯಾರು? ಬದುಕಿರೋರು ಯಾರು ಜೊತೆ ಬರೋದಿಲ್ಲ ಅಂತ ಗೊತ್ತಾಗಿದೆ. ಯಾರೂ ಸಂಗಡ ಬಾಹವರಿಲ್ಲ ಅಂದಮೇಲೆ ಯಾರು ನಾವು ತಿಳ್ಕೊಂಡರೆ ಯಾರು ಬರೋದೇ ಇಲ್ಲ. ಸಾಯುವವನಿಗೆ ಸ್ನೇಹಿತ ಯಾರು ಅಂತ ಕೇಳಿದರೆ, ದಾನಂ ಮರಿಷ್ಯತೋ ಮಿತ್ರಂ, ಏನ್ ದಾನ ಮಾಡಿರ್ತಾನಲ್ಲ ಅದು ಜೊತೆಗೆ ಬರುತ್ತೆ ಹೊತ್ತು ಇದು ಯಾವುದೋ ಜೊತೆಗೆ ಬರೋದಿಲ್ಲ. ಆದ್ರಿಂದ ಅಂತ್ಯಕಾಲಕ್ಕೂ ದಾನಕ್ಕೂ ತುಂಬಾ ಸಂಬಂಧ ಉಂಟು. ಅಂತ್ಯಕಾಲದಲ್ಲಿ ತುಂಬಾ ದಾನ ಮಾಡಬೇಕು ಅಂತ ಶಾಸ್ತ್ರ, ಎಲ್ಲ ಜೊತೆ ಬರುತ್ತ ಆದ್ರಿಂದ ಇಲ್ಲದವರು ಯಾವುದು ಜೊತೆಗೆ ಬರೋದಿಲ್ಲ. ಆದ್ರೆ ಇವನು ಜೀವನದಲ್ಲಿ ಮಾಡಿಕೊಂಡಿದ್ರೆ ಭಾರಿ ಸಂತೋಷ. ಆ ಕಾಲದಲ್ಲಿ 16 ದಾನ ಮಾಡಬೇಕು ಅಂತ, ಷೋಡಶ ದಾನಗಳನ್ನ ಮಾಡಬೇಕು. ಆಗ ಅವನು 16 ದಾಟಬೇಕಲ್ಲ, ಅವನು ಯಮಪಟ್ಟಣ ಸೇರಬೇಕು, 16 ಯಮದೇವರ ಪಟ್ಟಣ ದಾಟ್ತಾ ಹೋಗ್ಬೇಕು ಮಧ್ಯೆ. 16 ದಾನ ಮಾಡಿ 16 ದಾಟ್ತಾನೆ ಅಂತ ಅರ್ಥ. ಅದರಲ್ಲಿ ಗೋದಾನ, ಭೂದಾನ, ಕನ್ಯಾದಾನ ಆದಿ 16 ದಾನಗಳು ಸೇರಿಕೊಂಡಿದೆ. ಆದ್ದರಿಂದ ಅದನ್ನು ಮಾಡದೇ ಇದ್ದವನೇ ಮಾತ್ರ ಯಮಲೋಕದ ದಾರಿ ಅತ್ಯಂತ ಭಯಂಕರ, ಯೋಚನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲಷ್ಟು ಭಯಂಕರ ಅಂತ ತಿಳಿಸಿದಾಗ ಭಾರಿ ಸಂತೋಷವಾಯಿತು. ಆಮೇಲೆ ಯಾತ್ರೆ ಮಾಡ್ತಾನಲ್ಲ, ಸಂಚಾರ ಮಾಡ್ತಾನಲ್ಲ, ಅವನಿಗೆ ಮಿತ್ರ ಯಾರು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾನೆ, ಅದಕ್ಕೆ ಮಿತ್ರ ಅಂದ್ರೆ ಬುತ್ತಿ ಅಂತ ಹೇಳ್ತಾನೆ. ಬುತ್ತಿ ಪಾಥೇಯ ಅಂತ ಹೇಳ್ತಾರೆ, ಪಾಥೇಯ ಅದಿದ್ರೆ ಪ್ರಯಾಣ ಸುಖಕರ ಅಂತ ಅರ್ಥ. ಬುತ್ತಿ ಹಿಂದಿನ ಕಾಲ ಬುತ್ತಿ ಹೋಗೋದು ಅಂತ ಪದ್ಧತಿ ಅದು. ಇವತ್ತು ಹೋಟೆಲ್ ಬಂದ್ರೆ ಬುತ್ತಿ ಕಾನ್ಸೆಪ್ಟೇ ಹೋಗಿಬಿಡುತ್ತೆ, ಎಲ್ಲಿ ಬೇಕಾದ್ರೆ ತಿಂತಾನೆ ಅಂತ ಆಯ್ತಲ್ಲ ಹೊರಟೋಯ್ತು. ಜೊತೆಗೆ ತಾನು ಮಾಡಿದ್ದೇ ಹೋಯ್ತಾನಲ್ಲ, ಅದು ಭಾರಿ ವಿಶೇಷ. ಮನೆಯಿಂದ ಹೋಗೋ ಪದಾರ್ಥ ಅದು ಬುತ್ತಿ, ಅದು ಹೆಚ್ಚು ಮೈಲಿಗೆ ದೋಷ ಇಲ್ಲ. ಅದಕ್ಕೆ ತುಂಬಾ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ, ಕಂಡದ್ದೆಲ್ಲ ತಿನ್ನೋದಕ್ಕಿಂತ ತಾನು ಮನೆಯಲ್ಲಿ ಮಾಡಿದ್ದನ್ನು ಹೋಗೋದು ಶ್ರೇಷ್ಠ. ಅಷ್ಟ ಸ್ವಲ್ಪ ಮೈಲಿಗೆ ಆದರೂ ಕೂಡ ಹೊರಗಿನ ಮೈಲಿಗೆ, ಒಳಗಿನ ಮೈಲಿಗೆ ಅಲ್ಲ, ಬೇರೆ ಪದಾರ್ಥ ಆದ್ರೆ ಒಳಗಿಂದ ಮೈಲಿಗೆ ಆಗಿಬಿಟ್ಟಿರ್ತ. ಆದ್ರಿಂದ ತನ್ನ ಮನೆ ಪದಾರ್ಥ ಭಾರಿ ಒಡೆಯೋದು ಒಳ್ಳೇದೇನು. ಇವತ್ತಿಗೂ ಕೂಡ ಯಾತ್ರೆ ಅಂದ್ರೆ ಬುತ್ತಿನೇ. ರಾಮ ಭಾಗವತ ತೀರ್ಥ ಪ್ರಬಂಧ ಯಾರು ಒಯ್ಯೋದಿಲ್ಲ, ಚಕ್ಲಿ ಕೊಡಬೇಡಿ ಉಂಡೆಗಳನ್ನೇ ಒಯ್ಯೋದೇ ಹೊರತು ಬೇರೆ ಇರೋದಿಲ್ಲ. ಅದೇ ಮಿತ್ರ ಅಂತ ತಿಳ್ಕೊಂಡ್ಬಿಡುತ್ತೆ. ಅದು ಸೆಕೆಂಡರಿ ಅರ್ಥದೊಳಗೆ ಅವ್ರ ನಿಜವಾದ ಮಿತ್ರ ಅಂತ ಹೇಳಿದ್ರೆ ಪಾಥೇಯ. ಯಾತಕ್ಕೆ ದೇವರು ನೈವೇದ್ಯ ಮಾಡಿದ ಪದಾರ್ಥ ಜೊತೆಗೆ ಹೋಯ್ತಾನಲ್ಲ, ಅದಕ್ಕಿಂತ ಇನ್ನೇನು ಬೇಕು ಅವನಿಗೆ ಪಾಪ. ಆ ಅರ್ಥದಲ್ಲಿ ಅದು ಗ್ರಾಹ್ಯ ಅಂತ ಹೇಳಿರ್ತಾನೆ. ಇನ್ನೊಂದು ಪ್ರಶ್ನೆ ಕೇಳುತ್ತಾನೆ, ಕಿಂವಾ ಗುರುತರಂ ಭೂಮೇಹೇ, ಭೂಮಿಗಿಂತ ಭಾರ ಯಾವುದು, ಭೂಮಿಗಿಂತ ಭಾರ ಯಾವುದು. ಕಷ್ಟ ಉತ್ತರ ಕೊಡ್ತಾರೆ, ಅದು ಯಾವ ಸೈನ್ಸ್ ನ್ಯೂಟನ್ ಬಾಯಿಲಾರ ಹೆಲ್ಪ್ ಮಾಡೋದಿಲ್ಲ ಇದಕ್ಕೆಲ್ಲ ಕೂಡ. ಧರ್ಮನಾಥ್ ಹೇಳ್ತಾರೆ, ತಾಯಿ ಭೂಮಿಗಿಂತ ಭಾರ ಅಂತ ಹೇಳಿದ್ದಾರೆ. ತಾಯಿ ಭೂಮಿಗಿಂತ ಭಾರ, ಎಷ್ಟು ಅರ್ಥವತ್ತಾದ ಮಾತು. ನಮ್ಮ ಜನಕ್ಕೆ ಬೇರೆ ಅರ್ಥನೇ ಆಗಿಬಿಡುತ್ತೆ. ತಾಯಿ ಭೂಮಿಗಿಂತ ಭಾರ ಆದ್ರಿಂದ ಮನೆಯಿಂದ ಹೊರಗೆ ಹಾಕಿಬಿಟ್ರೆ ಆರಾಮಾಗಿರ್ತಾನೆ ಅಂತ. ಭೂಮಿಗಿಂತ ಭಾರ ತಾನೆ, ತಂದೆ ತಾಯಿನ ಸಾಕೋದಂದ್ರೆ ಭಾರಿ ಭಾರ ಇವನಿ ಪಾಪ. ಆ ಅರ್ಥದಲ್ಲಿ ಅಲ್ಲ, ಅಷ್ಟು ಬೆಲೆ ಇದೆ ಅಂತ ತೂಕ. ಇಡೀ ಭೂಮಿಗಿಂತ ತಾಯಿ ಭಾರ, ತಾಯಿಯನ್ನು ನಮಸ್ಕಾರ ಮಾಡಿದ್ರೆ ಭೂಮಿಯನ್ನೇ ಪ್ರದರ್ಶನವಾದಷ್ಟು ಪುಣ್ಯ ಬರ್ತದೆ ಎಂಬುದು ಪುರಾಣಗಳ ಕಥೆ. ಆದ್ದರಿಂದ ತಾಯಿ ಭೂಮಿಗಿಂತ ಭಾರ. ಪಾಂಡವರು ಹಾಗೆ ನಡ್ಕೊಂಡು ಬಂದಿದ್ದಾರೆ, ಕುಂತಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪಾಂಡವರು ಅಂದ್ರೆ ಊಹೆ ಮಾಡಿ. ಯಾವ ಕೂಡ ಜಗತ್ತಿನೊಳಗೆ ತಾಯಿ ಆಡಿತು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶ್ರದ್ಧಾಭಕ್ತಿಯಿಂದ ಎಲ್ಲಿ ಕುಂತಿ ಎಲ್ಲಿ ಭೀಮಸೇನ, ಭಾರಿ ದೊಡ್ಡವರು ಭೀಮಸೇನ. ಆದ್ರೆ ಕುಂತಿಗೆ ಕೊಟ್ಟ ಗೌರವ ಮಾತ್ರ ಭಾರಿ ದೊಡ್ಡದಾದ್ರಿಂದ ಮಾತಾ ಗುರುತರಂ ಭೂಮೇಹೇ ಅಂತ ಉತ್ತರ ಬಂತು. ಮುಂದಿನ ಪ್ರಶ್ನೆ, ಈಗ ಆಕಾಶಕ್ಕಿಂತ ದೊಡ್ಡದಾವು, ಆಕಾಶಕ್ಕಿಂತ ದೊಡ್ಡದು ಯಾವುದು ಅಂತ ಪ್ರಶ್ನೆ. ಅದು ಭಾರ ಯಾವುದು ಒಂದು ಬೇರೆ, ದೊಡ್ಡದು ಯಾವುದು ಅಂತ ಪ್ರಶ್ನೆವೆ. ಸ್ಪಷ್ಟ ಉತ್ತರ ಕೊಡ್ತಾರೆ, ತಂದೆ ಅಂತ ಹೇಳಿದ್ದೇನೆ. ತಂದೆ ಆಕಾಶಕ್ಕಿಂತ ದೊಡ್ಡವನು, ತಾಯಿ ಭೂಮಿಗಿಂತ ಭಾರವಾದವಳು. ಜಾವಾ ಪೃಥಿವಿ ಅಂದ್ರೆ ಅದೇನು, ಜಾವಾ ಪೃಥಿವಿ ಅಂದ್ರೆ ವಿಶ್ವಸ್ಯ ಮಾತರವು ಅಂತ ಕರೀತಾರೆ. ಜಗತ್ತಿಗೆ ಭೂಮಿ ತಾಯಿ ಆದ್ರೆ ತಂದೆ ಆಕಾಶ ಇದ್ದಾಗೆ. ನಾವು ಬದುಕಿರೋದು ಭೂಮಿಯ ಮೇಲೆ, ಆಕಾಶದೊಳಗೆ ನಾವು ಜೀವಿಸ್ತಿದ್ದೇವೆ. ಆದ್ರಿಂದ ಅರ್ಥದಲ್ಲೂ ಸರಿನೇ ಅದು ಬಂತು. ಮತ್ತೆ ಮುಂದುವರೆಸ್ತಾ ಹೋಗ್ತಾನೆ, ಕಿಮ್ಮ ಶ್ರಾದ್ದದ ಕಾಲ ಯಾವುದು ಅಂತ ಕೇಳಿ, ಶ್ರಾದ್ದ ಮಾಡಲಿಕ್ಕೆ ಒಳ್ಳೆಯ ಕಾಲ ಯಾವುದು ಅಂತ ಮುಂದಿನ ಪ್ರಶ್ನೆ. ತುಂಬಾ ಜನಕ್ಕೆ ತಿಥಿ ಪಕ್ಷ ಬಂದ ಮಾಡಬೇಕು ಎಂಬ ಜ್ಞಾನನೇ ಇರೋದಿಲ್ಲ ಫಸ್ಟ್ ಆಫ್ ಆಲ್. ಅದನ್ನು ಮಾಡಲೇಬೇಕು. ಜೊತೆಗೆ ಇನ್ನೊಂದು ವಿಶೇಷವಾದ ಕಾಲ ಇದೆ. ಯಾವ ಕಾಲ ಅಂದ್ರೆ, ಯೋಗ್ಯರಾದ ಜ್ಞಾನಿಗಳು ಸಿಕ್ಕರೆ ಆಗ ತಂದೆ ತಾಯಿಗಳ ಶ್ರಾದ್ದಕ್ಕೆ ಒಳ್ಳೆಯ ಕಾಲ ಅಂತ ಕರೀತಾರೆ. ಶ್ರಾದ್ದ ದಿವಸ ಮಾಡೋದನ್ನು ಮಾಡಿಬಿಡಬೇಕು. ಜೊತೆಗೆ ಉತ್ತಮ ಅವಕಾಶ ಸಿಕ್ಕ, ಅದಕ್ಕೆ ತೀರ್ಥ ಶ್ರಾದ್ದ ಅಂತ ಬಂದಿತ್ತು. ತೀರ್ಥಯಾತ್ರೆಗೆ ಅಂತ ಹೋಗ್ತಾನೆ, ಅಲ್ಲಿ ಪಿತೃಗಳು ಮೊದಲೇ ಬಂದು ಕಾಯ್ತಿರ್ತಾರೆ ಅಂತಾಗ್ಲಿ. ತೀರ್ಥಯಾತ್ರೆಗೆ ಹೋಗೋರೆಲ್ಲ ಇವತ್ತು ತುಂಬಾ ಜನ ಗೊತ್ತಿರೋದಿಲ್ಲ, ತೀರ್ಥ ಶ್ರಾದ್ದ ಅಂತ ಮಾಡಿದ್ರೆ ಅಷ್ಟು ಸಂತೋಷ ಪಡ್ತಾರ ಅವರು ಅಂತ ಹೇಳಿದ್ರೆ. ಪಿತೃಗಳಿಗೆ ಸದ್ಗತಿ ಕೊಡ್ಲಿಕ್ಕೆ ದೊಡ್ಡ ಅವಕಾಶ ಅದು. ಅದರಲ್ಲೂ ಕೂಡ ಸಿಂಹರಾಶಿಯಲ್ಲಿ ಗುರು ಇದ್ದಾಗ, ಗೋದಾವರಿಯಲ್ಲಿ, ಕನ್ಯಾರಾಶಿಯಲ್ಲಿ ಅತ್ತಷ್ಟ ಮರೆತ 28 ಆಗಸ್ಟ್ನಿಂದ ಕೃಷ್ಣಾ ನದಿ ಕನ್ಯಾರಾಶಿ ಗುರು ಬರೋದ್ರಿಂದ ಒಂದು ವರ್ಷ ಕಾಲ ಗಂಗಾ ಸನ್ನಿಧಾನ. ಆಗ ನಾವು ಕಾಶಿ ರಾಮೇಶ್ವರಕ್ಕೆ ಹೋಗಿ ಮಾಡಿದಾಗ ತೀರ್ಥ ಶ್ರಾದ್ದಕ್ಕೆ ಎಷ್ಟು ಪುಣ್ಯ ಬರುತ್ತೋ, ಕೃಷ್ಣಾ ನದಿಯಲ್ಲಿ ಮಾಡಿದ್ರೆ ಅಷ್ಟು ಪುಣ್ಯ, ಈ ವರ್ಷ ಗೋದಾವರಿಯಲ್ಲಿ ಮಾಡಿದ್ರೆ ಅಷ್ಟು ಪುಣ್ಯ, ಇನ್ನು ಮನೆಗೆ ಜ್ಞಾನಿಗಳು ಬಂದು ಬಿಟ್ರೆ ಭಾರಿ ಪುಣ್ಯ. ಆ ಕಾಲಕ್ಕೆ ಏನವರಿಗೆ ನಾವು ಸತ್ಕಾರವನ್ನು ಮಾಡುತ್ತೇವೆ ಅದಿಷ್ಟು ಕೂಡ ತಂದೆ ತಾಯಿಗಳ ಪ್ರೀತ್ಯರ್ಥವಾಗಿ ದೇವರಿಗೆ ಸಲ್ಲಿಸಿದ ಸೇವೆ ಅಂತ ತಿಳ್ಕೊಂಡ್ರೆ ಅವ್ರು ಸದ್ಗತಿ ಹೊರಟು ಹೋಗ್ತಾರೆ. ಅಷ್ಟು ಪುಣ್ಯಕರವಾದದ್ದು ಅಂತ ಹೇಳಿದ್ದಾನೆ. ಮತ್ತೆ ಹೇಳ್ತಾನೆ, ಇಡೀ ಜಗತ್ತನ್ನು ಧರಿಸಿರೋದು ಯಾವುದು, ಇಡೀ ಜಗತ್ತನ್ನು ಧರಿಸಿರೋದು ಯಾವುದು ಅಂತ ಪ್ರಶ್ನೆ. ಕಷ್ಟ ಹೇಳ್ತಾನೆ, ವಾಯು ಸರ್ವಮಿದಂ ಜಗತ್. ಮಹಾಭಾರತದ ಈ ಪ್ರಶ್ನೆ ವಾಯುದೇವರ ಜೀವತ್ವವತ್ತ ಬಂದುಬಿಟ್ಟಿದೆ ಸ್ಪಷ್ಟವಾಗಿ. ಉಪನಿಷತ್ತಿನ ಮಾತ್ಯಾದ ಅದೇ ಮಾಡ್ ಆವಗಚ್ಚಪ ರೂಪದಿಂದ ಲಂಡೋದಕದಿ ಓವಿ ಧರಿಸಿಹ ಶೇಷ ಮೂರುತಿಯನು. ವಾಯು ಸರ್ವಮಿದಂ ಜಗತ್, ಇಡೀ ಜಗತ್ತನ್ನು ಧರಿಸಿರೋದು ವಾಯುದೇವರು. ಮುಖ್ಯ ಪ್ರಾಣದೇವರ ಹಿರಿಮೆ ಬಹಳ ಸ್ಪಷ್ಟವಾಗಿ ಬಂದಿರತಕ್ಕಂಥದ್ದು ಅನೇಕ ಕಡೆಗೆ, ಅದರಲ್ಲಿ ಈ ಭಾಗ ಕೂಡ ಒಂದು. ಈ ರೀತಿಯಲ್ಲಿ ಒಂದೊಂದೇ ಪ್ರಶ್ನೆಗಳು ಕಷ್ಟ ಉತ್ತರ, ಆ ಕಡೆ ಈ ಕಡೆ ಯೋಚನೆ ಇಲ್ಲ, ಸ್ವಲ್ಪ ಕೂಡ ನಾನ್ ಸ್ಟಾಪ್. ಮತ್ತೆ ಇಟ್ಕೊಡ್ತಾರಲ್ಲ, ಒಂದ್ ನಿಮಿಷದಾಗ ಹೇಳಿ 60 ಹೋಗ್ತಾ ಇರ್ತದೆ. ಅಷ್ಟೊಳಗೆ ಹೇಳಿ ಮತ್ತೆ ರಿಪೀಟ್ ಮಾಡೋದು ಅಥವಾ ಹೆಲ್ಪ್ ತಗೊಳ್ಳೋದು, ಹೆಲ್ಪ್ ಅದೆಲ್ಲ ಏನಿಲ್ಲೇ ಇಲ್ಲ, ಇಮ್ಮಿಡಿಯೇಟ್ ಆನ್ಸರ್. ಒಬ್ಬ ರಾಜರಿಗೆ ತಲೆ ಬುಡ ಗೊತ್ತಿರೋದಿಲ್ಲ ಇವತ್ತಿನ ಕಾಲಕ್ಕೆ, ಧರ್ಮದ ಕಾನ್ಸೆಪ್ಟೇ ಇರೋದಿಲ್ಲ. ಅಂಥವ್ರು ರಾಜರಾಗುವ ಕಾಲ ಇದು ಒಂದು. ಆದರೆ ಎಂಥ ಪುಣ್ಯಾತ್ಮ ಧರ್ಮರಾಜ, ಪಟ 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 ಉತ್ತರ ಕೊಡ್ತಾ ಇದ್ರು, ಕೇಳಿದ ತಕ್ಷಣ ಉತ್ತರ ಕೊಡ್ತಾರೆ. ಆಗ ಮತ್ತೊಂದು ಪ್ರಶ್ನೆ ಕೇಳ್ತಾನೆ, ನೋಡು ಧರ್ಮರಾಜ. ಉಚ್ಛಸನ್ ಕೋ ನಜೀವತಿ, ಉಸಿರಾಡ್ತಾ ಇದ್ದಾನೆ ಸತ್ತೋಗಿದ್ದಾನೆ ಯಾರು ಅಂತ ಕೇಳುತ್ತಾನೆ. ತಮಾಷೆ, ಉಸಿರಾಡ್ತಾನೆ ಸತ್ತೋಗಿದ್ದಾನೆ, ಕಾಂಟ್ರಡಿಕ್ಟರಿ. ಉಸಿರಾಡದೆ ಬದುಕಿದ್ದಾನೆ ಅಂತ ಅರ್ಥ. ಉಸಿರಾಡಿಯೂ ಬದುಕುವವನು ಯಾರು? ಇದು ಯಕ್ಷನ ಪ್ರಶ್ನೆ. ಧರ್ಮರಾಜನ ಉತ್ತರ, ದೇವತಾತಿಥಿ ಭೃತ್ಯಾನಾಂ ಪಿತೃಣಾಂ ಆತ್ಮನಶ್ಚ ಯಹ ನಾ ನಿರ್ವಪತಿ ಪಂಚಾನಾಂ ಉಚ್ಛಸನ್ನಸ ಜೀವತಿ. ಯಾವನು ದೇವಯಜ್ಞ, ಋಷಿಯಜ್ಞ, ಆಮೇಲೆ ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ ಅಂತ ಪಂಚ ಮಹಾಯಜ್ಞಗಳನ್ನು ಮಾಡದೇನೆ ತನ್ನ ಪಾಡಿ ತನ್ನ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ತಿಂತಾನಲ್ಲ, ಅವನು ಬದುಕಿಯು ಸತ್ತವನು ಅಂತ ಕರೀತಾನೆ. ಎಷ್ಟು ಜನ ಇದ್ದಾರೆ ಲೆಕ್ಕನೇ ಇಲ್ಲ. ಅದು ಮನೆ ದೇವ್ರ ಪೂಜೆನೇ ಇಲ್ಲ ಮನೆಯೊಳಗೆ. ಈ ಮಾತು ಕೇಳಿದ್ರೆ ಅವ್ರ ಲೆಕ್ಕದಲ್ಲಿ ಡೆಡ್ ಅಂತ ಬರ್ಕೊಂಡ್ಬಿಟ್ಟಿರ್ತಾರೆ. ಆಗ್ಲಿ, ಇವನೇನೋ ಬಾಯಿ ಯೋಚನೆ ಮಾಡ್ತಾ ಇರ್ತಾನೆ. ಅವ್ರ ಹೆಸರೇ ಇಲ್ಲ ಫೈಲ್ನೊಳಗೆ. ಅಡ್ಮಿಷನ್ನೇ ಆಗದೆ ಪರೀಕ್ಷೆಗೆ ಹೋದ್ರೆ ಆಗೋ ಹಾಕಿ. ಇವತ್ತು ಧರ್ಮರಾಜನ ಮಾತು ಬಹಳ ಸೂಕ್ಷ್ಮವಾದ ಮಾತು. ಕೇಳ್ತಿರೋದು ಯಕ್ಷ, ಉತ್ತರ ಕೊಡ್ತಿರೋದು ಧರ್ಮರಾಜ, ಉತ್ತರ ಕೊ ಯಮದೇವರಾತ. ನಾಳೆ ಆ ಫೈಲ್ ಹೋಗೋದು ಎಲ್ಲರ ಫೈಲ್ ಆಗ್ತಾ ಇರತಕ್ಕಂಥದ್ದು. ಆತ ತಾನು ಕೊಟ್ಟ ಉತ್ತರ ಪ್ರಕಾರ ನಡ್ಕೊಂಡ್ರೆ ಭಾರಿ ಸಂತೋಷ ಪಡ್ತಾನೆ. ಇಲ್ದ ಹೋದ್ರೆ ಶಿಕ್ಷೆಯನ್ನು ಕೊ ಸಂಯಮ ಅಂತ ಆತನ ಹೆಸರು. ಸಂಯಮನವನ್ನು ಮಾಡತಕ್ಕಂಥ ಶಕ್ತಿ ಆತನಿಗೆ. ಆದ್ರೆ ಪಟ್ಟಣಕ್ಕೆ ಸಂಯಮನೀಪುರ ಅಂತಾನೆ ಹೆಸರು. ಶಿಕ್ಷೆ ಕೊಡೋದ್ರಲ್ಲಿ ನಿಸ್ಸೀಮರು ಬ್ರಹ್ಮದೇವ ಯಮದೇವರು. ಉತ್ತರ ಕೊಟ್ಟರು. ಮತ್ತೆ ಕೇಳ್ತಾನೆ ಧರ್ಮರಾಜ, ಇಡೀ ಜಗತ್ತಿನೊಳಗೆ ಹಿಮಾಶ್ಚರ್ಯಂ ಅಂತ ಕೇಳ್ತಾರೆ, ಅತ್ಯಂತ ದೊಡ್ಡ ಆಶ್ಚರ್ಯ ಯಾವುದು? ಧರ್ಮರಾಜ ಏನು ಉತ್ತರ ಕೊಡ್ತಾರೆ ಬಹಳ ಇಂಪಾರ್ಟೆಂಟ್. ನಮ್ಮ ಪ್ರಕಾರ ಸೆವೆನ್ ವಂಡರ್ ಶಾಸ್ತ್ರಿ ಹೊರಡು ಏನೇನೋ ಇದೆ ಇವತ್ತಿನ ದಿವಸ, ಯಾವ್ದಾದ್ರು ಕೊಡಬಹುದು ಅಂತ ಕೇಳಿದ್ರೆ ಧರ್ಮರಾಜ ಯಾವುದು ಕೊಡೋದಿಲ್ಲ, ವಿಚಿತ್ರವಾದ ಉತ್ತರವನ್ನು ಕೊಡುತ್ತಾನೆ. ಏನು ಆಶ್ಚರ್ಯಕರವಾದ ಉತ್ತರ ಅಂದ್ರೆ, ನೋಡು ಧರ್ಮರಾಜ ಯಕ್ಷ, ಏನು ಆಶ್ಚರ್ಯ ಅಂದ್ರೆ, ಅಹನ್ಯಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಶೇಷಾಸ್ಥಾವರ ವಿಚ್ಛಂತಿ ಕಿಮಾಶ್ಚರ್ಯ ಮತಃಪರಂ. ದಿನ ಬೆಳಗಾದ್ರೆ ಜನ ಸತ್ತು 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 ಹೋಗ್ತಾ ಇದ್ದಾರೆ. ಜನ ನೋಡ್ತಾನೆ ಇದ್ದಾನೆ, ಈಗೊಂದು ಉಚ್ಚಾಪಟ್ಟೆ ನೋಡ್ತಾನೆ. ಈ ರೀತಿ ಸಾಯೋದೊಂದು, ಅಲ್ಲಿ ಬ್ಲಾಸ್ಟ್ ಆದ್ರು, ಇಲ್ಲಿ ಬ್ಲಾಸ್ಟ್ ಆದ್ರು, ಏನು ಬಾಂಬ್ ಹೊಡೆದ್ರು ನೋಡ್ತಾನೆ ಇರ್ತಾನೆ. ಇಷ್ಟು ನೋಡಿದ್ರು ಕೂಡ ಅಯ್ಯೋ ಇವನು ಸತ್ತ, ಅಯ್ಯೋ ಅವನು ಸತ್ತ ಅಂತ ಅಂತಿರ್ತಾನೆ ಹೊರತು ನಾನು ಸಾಯ್ತೇನೆ ಅಂದ್ಕೊಳ್ಳೋದೇ ಇಲ್ಲವಲ್ಲ. ಇದಕ್ಕಿಂತ ಏನು ಆಶ್ಚರ್ಯ ಅಂತ ಕೇಳ್ತಾನೆ. ನಾನು ಒಂದು ದಿವಸ ಸತ್ತೇ ಸಾಯ್ತೇನೆ ಅಂತ ಯಾರು ಯೋಚನೆ ಮಾಡೋದಿಲ್ಲವಲ್ಲ, ಏನು ಆಶ್ಚರ್ಯ. ಇವತ್ತು ಎಷ್ಟು ಸತ್ಯವಾದ ಸಂಗತಿ, ಹಣ್ಣು ಮುದುಕರಾಗಿರ್ತಾರೆ. ಇದು ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ ಹಾಕ್ತಾ ಇರ್ತಾನೆ ಪಾಪ. ಅಲ್ಲ ಇದು ಎಷ್ಟು ದಿವಸ ಬರುತ್ತೀವಿ, ಗೃಹಪ್ರವೇಶವರೆಗೆ ಗ್ಯಾರಂಟಿ ಇಲ್ಲ ಅವರು. ಅಂತ ಆಸೆ ಅದು, ಒಂದು ಕೋಟಿಗಟ್ಟಲೆ, ಕೋಟಿಗೆ ಬದಲೇ ಕೋಟಿಗಟ್ಟಲೆ ಇರುತ್ತೆ, ಇನ್ನೂ ಕೋಟಿಗಟ್ಟಲೆ ಪ್ಲಾನ್ ಮಾಡ್ತಾರೆ. ಅದು ಮೋಸದಿಂದ ಸರಿ ಎಷ್ಟೋ ಸಲ. ಇದು ಯಾತಕ್ಕೆ ಬಂತಿದು? ದೇಹ ಅನಿತ್ಯ ಅನ್ನೋ ಪರಿಜ್ಞಾನವೇ ಇಲ್ಲ ಅವರಿಗೆಲ್ಲ ಕೂಡ. ದೇಹ ಅನಿತ್ಯ, ಇದ ನೀರ ಮೇಲಿನ ಗುಳ್ಳೆಯಂತೆ ಅಂತ ಹೇಳ್ತಾರಲ್ಲ, ಇದು ನಿಜವಾದ ಅರ್ಥ ಯೋಚನೆ ಮಾಡಿದ್ರೆ ನಮ್ಮ ದೇಹ ಅಸ್ಥಿರ. ಇವತ್ತು ಜಗತ್ತಲ್ಲಿ ಯಾರು ಬದುಕಿದ್ದಾರೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಜಗತ್ತಲ್ಲಿ ಯಾರು ಬದುಕಿದ್ದಾರೆ? ನಿಜವಾಗ್ಲೂ ಒಂದು ಕಥೆ ಹೇಳ್ತಾರೆ. ಒಬ್ಬ ಇದ್ದಂತೆ ಭುಕ್ಕುಂಡ ಅಂತ ಒಬ್ಬನು ರಾಜನ ಆಸ್ಥಾನದಲ್ಲಿ ಇದ್ದ. ಅವನು ವಿದೂಷಕ, ಅವನು ಕೋರ್ಟ್ ಜಸ್ಟರ್ ಅಂತೀವಲ್ಲ ಹಾಗೆ. ಅದೇನು ಮಾಡಬಾರದು, ಮಾಡಿದ ತಮಾಷೆ ಮಾಡ್ತಾ ಏನೇನು ಮಾಡಿಬಿಟ್ರೆ ರಾಜನ ಸಿಟ್ಟು ಬಂದ್ಬಿಡ್ತು. ತಕ್ಷಣ ಅವನು ಏನ್ ಹೇಳಿದ, ಇವನ್ನ ಹ್ಯಾಂಗ್ ಮಾಡಿ ಅಂತ, ಶೂಲಕ್ಕೆ ಹಾಕಿಬಿಡಿ ಅಂತ ಹೇಳಿದ. ಕರ್ಕೊಂಡು ಹೋಗ್ಬಿಟ್ಟು ರಾಜ ಅವನು ಬಹಳ ಫ್ರೆಂಡ್ ಅಲ್ಲ, ತಾನು ಹೋಗೋಣ ಜೊತೆಗೆ ಅಂತ ಹೋದ. ಅವ್ನು ಸಾಯ್ಬೇಕಾರ ನೋಡೋಣ ಜೊತೆಗೆ ಇರೋಣ ಅಂತ ಹೋಗ್ಬಿಟ್ಟ. ಹೋದ್ರೆ ಅವನು ಅಳ್ತಾನೆ, ಜೋರ ನಗ್ತಾ ಇದ್ದಾನು ಅವನು ಬುಕ್ಕೊಂಡ, ಜೋರ ನಗ್ತಾ ಇದ್ದಾನೆ. ರಾಜನೇ ಆಶ್ಚರ್ಯವಾಯ್ತಂತ, ಯಾಕೆ ಏನು ಸತ್ತೋಗ್ತಾ ಇದ್ದೀನಿ ನಗ್ತೀಯಲ್ಲ ಅಂತ ಕೇಳುತ್ತಾನೆ. ಇಲ್ಲ, ನಗರಕ್ಕೆ ಬೇರೆ ಕಾರಣ ಇದೆ ಅಂತ ಹೇಳುತ್ತಾನೆ. ಏನು ಕಾರಣ ಅಂತ ಕೇಳುತ್ತಾನೆ. ಆಗ ಅವನು ಹೇಳ್ತಾನೆ, ಭಟ್ಟಿರ್ ನಷ್ಟ, ಭಾರವಿಶ್ಚಾಪಿ ನಷ್ಟ, ಭಿಕ್ಷುರ್ ನಷ್ಟ, ಭೀಮಸೇನೋಪಿ ನಷ್ಟ, ಬುಕ್ಕುಂಡೋಹಂ ಭೂಪತಿ ಸ್ತಂಭಿ ರಾಜನ್ ಭವಾವಲ್ಯಾಂ ಅಂತಕ ಸ್ವಂತ್ರವಿಷ್ಟ ಅಂತ ಹೇಳಿದ್ರು. ಏನಂದ್ರೆ ಅರ್ಥ ಇಷ್ಟೇ, ರಾಜ ಭಟ್ಟಿರ್ ನಷ್ಟ, ಭಟ್ಟಿ ಅಂತ ಒಬ್ಬನಿದ್ದ ಸತ್ತೋಗ್ಬಿಟ್ಟ. ಸರಿ, ಭಾರವಿಶ್ಚಾಪಿ ನಷ್ಟ, ಭಾರವಿ ಭಟ್ಟಿ ಭಾರವಿ ಅವನು ಸತ್ತೋಗ್ಬಿಟ್ಟ, ಭಾರವಿ ದೊಡ್ಡ ಕವಿ ಅವನು ಸತ್ತೋದ. ಸರಿನೆ, ಭಿಕ್ಷುರ್ ನಷ್ಟ, ಯಾರೊಬ್ಬ ಭಿಕ್ಷುಕ ಭಿಕ್ಷು ಸನ್ಯಾಸಿ ಅವನು ಸತ್ತೋಗ್ಬಿಟ್ಟ. ಹೌದು, ಭೀಮಸೇನೋಪಿ ನಷ್ಟ, ಇವತ್ತು ಭೀಮಸೇನ ಇವತ್ತು ಇಲ್ಲ. ಸರಿನೆ, ಆಮೇಲೆ ಮುಂದೇನು ಗೊತ್ತಾ, ಈಗ ನಾನು ಬುಕ್ಕುಂಡೋಹಂ, ನಾನೀಗ ಬುಕ್ಕುಂಡ. ಹೌದಿರಬಹುದು, ನಾನು ಸಾಯ್ತೇನೆ. ಅಲ್ಲ, ನಾನು ಸಾಯ್ತೇನಲ್ಲ, ನೆಕ್ಸ್ಟ್ ನೀನು ಸಾಯ್ತೇ ಹುಷಾರು ಅಂತ ಹೇಳಿದ್ದೀನಿ. ಯಾಕೆ ಆಲ್ಫಾಬೆಟಿಕಲಿ ನೆಕ್ಸ್ಟ್ ನೀನೇ ಬರೋದೀಗ. ಭಟ್ಟಿ ಭಾರವಿ ಭಿಕ್ಷು ಭೀಮಸೇನ ಬುಕ್ಕುಂಡ ನೆಕ್ಸ್ಟ್ ಭೂಪತಿನೇ. ನನ್ನ ಕೊಲ್ತೀರಿ ತಿಳ್ಕೊಂಡಿದ್ದೆ, ನೆಕ್ಸ್ಟ್ ಚಾನ್ಸ್ ನಿಂದೇನೆ ಹುಷಾರು. ನಾನು ಬದುಕಿರೋರು ನೀನು ಸೇಫು, ನಾನು ಹೋದ್ರೆ ನೀನು ಬಂದ್ಬಿಡ್ತೀವಿ ತಕ್ಷಣ ಅಂತ ಹೇಳಿದ್ರು. ರಾಜ ಬಿಡಿಸ್ಬಿಟ್ಟು ಅಂತ ತಕ್ಷಣ ತಾನು ಸೇಫ್ ಆಗ್ಬೇಕಲ್ಲ. ಆತ ಭಭಾವಲ್ಯ ಅಂತಕ ಸ್ವಂತ್ರವಿಷ್ಟ, ಭಭಾವಲ್ಯ ಭಭಾದೊಳಗೆ ಮೃತ್ಯು ಇದ್ದಾನೆ ಅಂತ ಹೇಳಿ ತಮಾಷೆಯಾಗಿ ಹೇಳಿದಾಗ ರಾಜನಿಗೆ ಅರ್ಥವಾಯ್ತಂತೆ. ನಮಗೆ ಅರ್ಥವಾಗೋದಿಲ್ಲ, ಅಷ್ಟೇ ವ್ಯತ್ಯಾಸ. ಇವತ್ತು ಜಗತ್ತಿನೊಳಗೆ ಬೇರೆ ಯುಗದಲ್ಲಿ ಒಂದು ಸೇಫ್ಟಿ ಇತ್ತು. ಏನು ಅಂದ್ರೆ, ಅಲ್ಲೂ ಹುಟ್ಟಿದವರು ಸಾಯೋದು ಗ್ಯಾರಂಟಿ. ಆದ್ರೆ ಒಂದು ನಿಯಮ ಇತ್ತಂತೆ, ಏನು, ಮೊದಲು ಹುಟ್ಟಿದವರು ಮೊದಲು ಸಾಯ್ತಾರೆ, ಆಮೇಲೆ ಹುಟ್ಟಿದವರು ಆಮೇಲೆ ಸಾಯ್ತಾರೆ, ಇಷ್ಟು ವರ್ಷ ಆಯುಷ್ಠ ಅಂದ್ರೆ ಫಿಕ್ಸೆಡ್, ಅಷ್ಟು ದಿವಸ ಆದ್ಮೇಲೆ ಸಾಯ್ತಾರೆ. ವ್ಯವಸ್ಥೆ ಇತ್ತು ಕಲಿಯುಗದಲ್ಲಿ, ಏನೇನೂ ಇಲ್ಲ, ಯಾರು ಯಾವಾಗ ಬೇಕಾದ್ರೂ ಸಾಯ್ಬಹುದು, ಅದು ವಿಶೇಷ. ಅದಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ, ಹಿಂದು ಸೀನಿಯಾರಿಟಿ ಪ್ರಶ್ನೆ ಇಲ್ಲ, ಸರ್ವಿಸ್ ಇದ್ದಾಗ ಏನೇನೋ ವ್ಯತ್ಯಾಸ ಇಲ್ಲ, ಮತ್ತೆ ಹಗಲು ಇಲ್ಲ, ರಾತ್ರಿ ಇಲ್ಲ, ಹಬ್ಬ ಇಲ್ಲ, ಹುಣ್ಣಿಮೆ ಇಲ್ಲ, ಜನರಲ್ ಹಾಲಿಡೇಸ್ ಇಲ್ಲ, ವರ್ಕಿಂಗ್ ಅವರ್ಸ್ ಅಂತ ಇಲ್ಲ, 24 hours ಅಲ್ಲಿ ಯಾವ ಮದುವೆ ಇಲ್ಲ, ಮುಂಚೆ ಇಲ್ಲ, ಯಾವುದೂ ಇಲ್ಲ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಾಯ್ಬಹುದು. ಇಷ್ಟು ಗೊತ್ತಿದ್ರು ಕೂಡ ನಾವು ಮಾತ್ರ ಸಾಯ್ಲಿಕ್ಕಿಲ್ಲ ಅಂತ ತಿಳ್ಕೊಳ್ತಾನಲ್ಲ, ಇದಕ್ಕಿಂತ ಆಶ್ಚರ್ಯ ಇನ್ನೇನು ಬೇಕು ಅಂತ ಹೇಳ್ತಾನೆ. ಎಷ್ಟು ಮಾರ್ಮಿಕವಾದ ಮಾತು ಹೇಳೋದೇ ಯಮ. ಈ ಮಧ್ಯೆ ಧರ್ಮರಾಜ ಯಮ ಶ್ರೇಷ್ಠ ಉತ್ತರ ಕೊಡುತ್ತಾನೆ. ಆದ್ರಿಂದ ನಮ್ಮ ಹಿಂದೆ ಯಾವುದೂ ಬರೋದಿಲ್ಲ, ಬಹಳ ಎಚ್ಚರದಿಂದ ಇರಬೇಕು. ಏನೇ ಕೆಲಸ ಮಾಡಬೇಕಾದ್ರೂ ನಮಗೆ ಸರ್ವಿಸ್ ನಲ್ಲಿ ಇರ್ತಾನೆ, ಊರಿಗೆ ಹೋಗಿರ್ತಾನೆ, ಟ್ರಾನ್ಸ್ಫರ್ ಆಗಿ ಯೋಚನೆ. ಏನ ಮನೆ ತಗೊಳ್ಳಿ ಅಂದ್ರೆ 3 ವರ್ಷದ ಮನೆ ಯಾಕೆ ಅಂತ ಕೇಳ್ತಾನೆ. ನಾನು ಬೇರೆ ಮನೆ ಕಡೆ ಇಲ್ಲಾಕೆ ಬಂದ್ರೆ 3 ಮತ್ತೆ ಎಲ್ಲಿ ಹೋಗ್ತಾರೆ, ಯಾರಿಗೆ ಗೊತ್ತು, ಈ ಮಧ್ಯೆ ಬಾಡಿಗೆ ಮನೆ ಸಾಕು ಅಂತ ಹೇಳ್ಬಿಡ್ತಾರೆ. ಯಾಕೆ ಇದೇ ಸ್ವಂತ ಮನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆಲ್ಲ ಕೂಡ. ಆ ತರಹ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಇಲ್ಲಿ ಏನಿದ್ರು ಟೆಂಪರರಿ, ಆದ್ರಿಂದ ಅಷ್ಟಕ್ಕೆ ಅಷ್ಟು ಅಷ್ಟು ಮಾಡ್ಕೋಬೇಕು, ಹೊತ್ತು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಹೋಗು. ಒಂದಿವಸ ಊರಿಗೆ ಹೋಗೋನು, ಕಾಟು ಗಿಟ್ಟು ತಗೊಂಡವ್ರ ಗತಿ ನೀ ಮಧ್ಯೆ. ನೈಟ್ ಆಗಿ ಎಲ್ಲ ಹೋಗ್ತಾನೆ, ಕಾಟು ತಗೊಂಡು ಫ್ರಿಡ್ಜ್ ತಗೊಂಡು ಎಲ್ಲ ತಗೊಂಡು ಹೊರಟ್ಬಿಟ್ಟ ಅಂತ ಕೇಳಿದ್ರೆ ನೋಡೋರೆ 8 ಸಲ ಆಗಿಬಿಡ್ತಾರೆ. ಇವನಲ್ಲ, ಅದು ಎಷ್ಟು ಅಷ್ಟೇ, ಮಿನಿಮಮ್ ಅಂದ್ರೆ ಮಿನಿಮಮ್ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗಿಬಿಡುತ್ತೆ ಅಷ್ಟೇ. ಆ ತರ ಲಗೇಜ್ ಇರಬೇಕೆ ಹೊರತು ಹೆಚ್ಚು ಇರಬಾರದು. ಇದೆಲ್ಲ ಗೊತ್ತಾಗೋದು ಯಾವಾಗ, ನಮಗೆ ಸಾವಿದೆ ಅಂತ ಗೊತ್ತಾದ್ರೆ. ಇದು ಧರ್ಮರಾಜ ಹೇಳಿದ ಆಶ್ಚರ್ಯ. ಆಚಾರ್ಯ ಇನ್ನೊಂದು ಆಶ್ಚರ್ಯ ಹೇಳ್ತಾರೆ ಕೃಷ್ಣಾಮೃತ ಮಹಾನವದೊಳಗೆ, ಭಾರಿ ದೊಡ್ಡ ಆಶ್ಚರ್ಯ ಇದೆ. ಏನ್ ಆಶ್ಚರ್ಯ ಅಂತ ಕೇಳಿದರೆ, ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಘೋರೆ ಪತಂತಿ ತೇತದ್ಭುತಂ. ನಾರಾಯಣ ಅಂತ ಮಂತ್ರ ಇದೆ, ನಾ ಹೇಳ್ತಕ್ಕಂಥ ನಾಲಿಗೆ ದೇವರು ಕೊಟ್ಟಿದ್ದಾನೆ, ಇಷ್ಟಾರು ಜನ ತಪದವ ನರಕದಲ್ಲಿ ಬಿಡ್ತಾರಲ್ಲ, ಏನ್ ಆಶ್ಚರ್ಯ. ಎಷ್ಟು ಸಿಂಪಲ್, ನಾರಾಯಣ ಅಂದ್ರೆ ಪಾರಾಗಿ ಬಿಡ್ತಾರೆ, ಅನ್ನಕ್ಕೆ ತಯಾರಿಲ್ಲ ಅವನು. ಇದು ಸಮಸ್ಯೆ. ಏನಾಯಿತು ಈ ಜನಕ್ಕೆ ಮೌನವನೇ ಹಿಡಿದಿಹರು. ನಾರಾಯಣ ಅಂತ ಇಲ್ವಲ್ಲ, ನಾಲಿಗ್ಯ ಮುರಿಯಿತೋ ನಾಯಿ ನೆಗ್ಗಿಲ ಕೊನೆ ಮುಳ್ಳು ಬಾಲತರದಲ್ಲಿ ಭೂತತಾ ಬಡಿಯಿತೋ. ಪುರದರಾಸ ಹೇಳ್ತಾರೆ ಏನಾಗಿದೆ ಇವರಿಗೆ, ಏನೇನೋ ಮಾತಾಡ್ತಾರೆ. ಅವನು ಸ್ಕೋರ್ ಕೇಳ್ತಾರೆ, ಇವ್ರು ಸ್ಕೋರ್ ಕೇಳ್ತಾರೆ, ಹೋಗಿ ಕಿರಿಸ್ತಾರೆ ಕಿರಿಸ್ತಾರೆ. ಸಿನಿಮಾ ಅಂತೂ ಬಾಯಿ ತುಂಬಾ ಬಾಯಿಪಾಠ, ವೇದಮಂತ್ರ ಆಗಿ ಬರೋದಿಲ್ಲ ಜನಗಳಿಗೆ. ಸಿನಿಮಾ ಎಲ್ಲ ಬಾಯಿಪಾಠ ಹೊರಬಿಟ್ಟಿರ್ತಾರೆ. ಅದು ಕೆಟ್ಟ ಧ್ವನಿ ಇಲ್ಲಾದ್ರೆ ಚಿಂತೆಯಲ್ಲಿ ಹಾಡಬೇಕು, ಬಿಡೋದಿಲ್ಲ. ಬಾಯಿ ಚುತ್ತಿ ಹೇಳಿದ್ರೆ ಧ್ವನಿ ಇಲ್ಲ ಅಂತಾನೆ, ಸಿನಿಮಾಡಿ ಧ್ವನಿ ಬೇಕು, ಬದಲಾಗಿ ಬಿಡ್ತಾನೆ, ಬಿಡೋದಿಲ್ಲ. ಇದೆಲ್ಲ ಏನು ಪುಣ್ಯ, ಏನು ಪುರುಷಾರ್ಥ, ಇಷ್ಟಾದ ದೇವ್ರು ನೀವು ಯೋಚನೆ ಬಂದಿಲ್ವಲ್ಲ, ಏನ್ ಆಶ್ಚರ್ಯ ಅಂತ ಕೇಳಿದ್ದಾರೆ. ನಿಜವಾದ ಅರ್ಥದಲ್ಲಿ ಧರ್ಮರಾಜ ಕೊಟ್ಟ ಉತ್ತರ ನಮ್ಮನ್ನ ಬಡಿದಬಿಸ್ತಕ್ಕಂಥ ಉಚ್ಚಾರ. ಅದಕ್ಕೆ ಅದರ ಸ್ಪೆಷಾನ ವೈರಾಗ್ಯ ಅಂತ ಕರೀತಾರೆ. ಅವನು ಸತ್ತ ಇವನು ಸತ್ತ ಅಂತ ಹೇಳ್ತಾರೆ. ಸ್ಪೆಷಾನ ಅಷ್ಟೇ, ವಾಪಸ್ ಬರೋತಿ ಬೇರೆ ಗಲಾಟೆ ಶುರು ಮಾಡಿಬಿಟ್ಟಿರ್ತಾನಾಗ್ಲೇ. ಮನುಷ್ಯನ ಸಾವನ್ನ ಯಾತಕ್ಕೆ ನೋಡಬೇಕು ಅಂತ ಕೇಳಿದರೆ, ಇನ್ನೊಬ್ಬರ ಸಾವನ್ನ ಯಾತಕ್ಕೆ ನೋಡಬೇಕು ಕೇಳಬೇಕು ಅಂದ್ರೆ, ನಮ್ಮ ಸಾವಿಗೆ ಅಲಾರಂ ಇದ್ದಾಗ ಅದು ಒಂದು ತಾಸು ಬಾರಿಸುತ್ತಿದೆ ಕೇಳಿ ಹರಿದಾಸಾರೆಲ್ಲ. ಟೈಮ್ ಆಗ್ತಾ ಇದೆ, ಹುಷಾರು, ಎಕ್ಸಾಮ್ ಆದ್ರೆ ಬೆಲ್ ಹೊಡೆದ್ರೆ ಹೇಗೆ ಟೈಮ್ ಆಯ್ತು ಟೈಮ್ ಆಯ್ತು ಅಂತ ಹೇಳ್ತಾರಲ್ಲ, ಆ ತರ ಬೆಲ್ ಹೊಡಿತಾ ಇರುತ್ತೆ, ಎಚ್ಚರ ಇರಲಿ ಅನ್ನೋ ಸಂದೇಶವನ್ನ ಧರ್ಮರಾಜ ಕೊಡ್ತಾನೆ. ಎಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ಆಮೇಲೆ ಕೇಳ್ತಾನೆ ಧರ್ಮರಾಜ, ಈ ಜಗತ್ತಿನೊಳಗೆ ಇಷ್ಟೆಲ್ಲ ನಡೀತಾ ಇದೆಯಲ್ಲ, ಕಃ ಪಂಥಾಹ, ಯಾವುದು ಹಾದಿ ಅಂತ ಕೇಳ್ತಾನೆ. ಯಾವುದು ಹಾದಿ ಅಂದ್ರೆ ಮೋಕ್ಷಕ್ಕೆ ಹಾದಿ ಯಾವುದು ಅಂತ ಅರ್ಥ. ನಮ್ಮ ಜನಕ್ಕೆ ಎಷ್ಟು ಗೊಂದಲ ಇದೆ ಗೊತ್ತಾ ಇವತ್ತು. ಏನೋ ಅಚ್ಚನ ಪುಣ್ಯವಂತರಿಗೆ ಗೊತ್ತಿರಲಿ, ಸಮಸ್ಯೆ ಇರ್ಲಿಕ್ಕಿಲ್ಲ. ಎಲ್ಲಿ ಹೋದ್ರೆ ಎಷ್ಟು ಜನ ಇದ್ದಾರೆ, ಆ ಕೆಲವು ಕಡೆ ನೋಡಿದ್ರೆ ಆ ಬೂದಿ ಕೊಡೋ ಜನಗಳು, ಇನ್ನೊಂದು ತಗೊಂಡಿದ್ರೆ ಆ ಕಲ್ಕಿ ಅಂತ ಇನ್ನೊಂದು ಗುಂಪಿಂದು, ಮತ್ತೊಂದು ಕಡೆ ಮತ್ತೊಂದು ಕಡೆ ಇನ್ನೊಂದು ಗುಂಪುಗಳು, ಇನ್ನೊಂದು ಆ ಅಮ್ಮ ಈ ಅಮ್ಮ ಅಂತ ಎಷ್ಟೋ ಜನಗಳು ಇರ್ತಾರೆ. ದಾರೂದಕ್ಕೆ ಇರೋರೆ ತಲೆ ಕೆಟ್ಟೋ ಬಿಡ್ತದೆ, ಎಲ್ಲೋರ್ಗು ಜನ ಗೊತ್ತಾಗೋದೇ ಇಲ್ಲ ಬದುಕಿನ ದಾರಿ ಯಾವುದು. ಹಾಗಿದ್ರೆ ಎಷ್ಟು ಕನ್ಫ್ಯೂಷನ್ ಗೊತ್ತಾ, ಎಷ್ಟೋ ಜನಕ್ಕೆ ಏನೇನೋ ಏಕಾಚಿ ಆಗಿ ಮಾಡ್ಬೇಕು ಕನ್ಫ್ಯೂಷನ್. ಅಷ್ಟರ ಮರಿ ಕೂಡ ಅವ್ರ ಜೊತೆ ಇಷ್ಟು ಮರಿ ನಾವು ಸ್ಥಿತಿಯಲ್ಲಿ ಇದ್ದೇವೆ, ನಾವೀಗ ಏನು ಉತ್ತರ ಕೊಡ್ಬೇಕು ಅದಕ್ಕೆ. ಧರ್ಮರಾಜ ಹೇಳ್ತಾನೆ, ಮಹಾಜನೋ ಏನ ಗತಸ್ಸ ಪಂಥಾಹ, ಯಾರು ದೊಡ್ಡವರು ಬದುಕಿದ್ದಾರಲ್ಲ ಅದೇ ಸರಿಯಾದ ದಾರಿ ಅಂತ ಹೇಳ್ತಾರೆ. ಎಷ್ಟು ಸುಲಭ ಇವತ್ತಿನ ದಿವಸ. ಯಾಕೆ ದೊಡ್ಡವರ ಚರಿತ್ರೆ ಓದೋದು ನಾವೀಗ, ವಾದಿರಾಜರ ಚರಿತ್ರೆ, ರಾಯರ ಚರಿತ್ರೆ, ವ್ಯಾಸರಾಜರ ಚರಿತ್ರೆ, ಜಯತೀರ್ಥರ ಚರಿತ್ರೆ, ಆಚಾರ್ಯರ ವಿಜಯ ಯಾತಕ್ಕೆ ಓದೋದು. ದೊಡ್ಡವರ ಬದುಕು ನಮಗೆ ಜೀವನಕ್ಕೆ ಮಾರ್ಗದರ್ಶನ ಮಾಡ್ತದೆ ಅಂತ. ಆದ್ರಿಂದ ಎಷ್ಟೇ ತತ್ವ ಬಾಜಿ ಹೇಳಿದ್ರೆ ಅರ್ಥ ಆಗೋದಿಲ್ಲ, ದೊಡ್ಡವರ ಜೀವನದ ಪ್ರಾಕ್ಟಿಕಲ್ ಆಗಿ ಕಾಣಿಸೋದ್ರಿಂದ. ಮಹಾಜನೋ ಏನ ಗತಸ್ಸ ಪಂಥಾಹ, ಧರ್ಮ ಬರಿ ಕಣ್ಣೆ ಕಾಣೋದಿಲ್ಲ, ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್. ಮಹಾಜನೋ ಏನ ಗತಃ ಸ ಪಂಥಾಹ. ಇಂಥ ಉತ್ತರ ಕೇಳ್ತಾ ಕೇಳ್ತಾ ಹೋದಂತೆ ಭಾರಿ ಆಶ್ಚರ್ಯವಾಗ್ತಾ ಇದೆ. ಆಮೇಲೆ ಕೇಳ್ತಾನೆ, ಜಗತ್ತಿನಲ್ಲಿ ಏನನ್ನ ಮಾಡಿದ್ರೆ ನಿತ್ಯ ನರಕಕ್ಕೆ ಹೋಗ್ತಾನೆ ಪ್ರಶ್ನೆ ಬರ. ಅವ್ಯಯವಾದ ನರಕ, ನಿತ್ಯ ನರಕದ ಕಾನ್ಸೆಪ್ಟ್ ಮಹಾಭಾರತದಲ್ಲಿ. ಏನು ಮಾಡಿದರೆ ಮರಳಿ ಬಾರದ ನರಕಕ್ಕೆ ಹೋಗ್ತಾನೆ, ಶಾಶ್ವತ ನರಕಕ್ಕೆ ಹೋಗ್ತಾನೆ. ಅದಕ್ಕೆ ಉತ್ತರ ಕೊಡ್ತಾನೆ ಧರ್ಮರಾಜ, ಯಾವನು ಒಬ್ಬನನ್ನು ಆಹ್ವಾನ ಮಾಡಿಬಿಟ್ಟು ಇದು ನಾನು ಕೊಡ್ತೇನೆ ಮನೆಗೆ ಬಾ ಅಂತ ಕರೆದು ಆಮೇಲೆ ಆಗೋದಿಲ್ಲ ಅಂತೇಳಿ ವಾಪಸ್ ಕಳಿಸ್ತಾನಲ್ಲ, ಅವ ನಿತ್ಯ ನರಕಕ್ಕೆ ಪಾತ್ರನಾಗ್ತಾನೆ. ಕೊಟ್ಟ ಮಾತನ್ನ ತಪ್ಪುಗೋನು ಅಂತ. ಎಷ್ಟೋ ಜನ ಅಂತ ಕೆಲಸ ಮಾಡೋದನ್ನ ಸಿಗ್ತಾರೆ, ವಚನ ಭ್ರಷ್ಟರು ಅಂತಾರಲ್ಲ ಹಾಕಿ. ಇದು ನಮಗೆ ಗೊತ್ತಾದ್ರೆ ಹಿಂದಿನ ಕಾಲಕ್ಕೆ ದಶರಥ ಏನ್ ಮಾಡಿದ, ತನ್ನ ಮಾತನ್ನಿಸಕ್ಕೆ ಪ್ರಯತ್ನ ಪಟ್ಟ. ಮುಂದೆ ಧರ್ಮರಾಜೆ ಮಾತನ್ನಿಸ ಪ್ರಯತ್ನ, ಎಲ್ಲರೂ ದೊಡ್ಡವರು ಮಾತಾಡಿದ್ರು ಅಂದ್ರೆ ಸಾಕು, ನಾವು ಆಗಲ್ಲ, ಅಗ್ರಿಮೆಂಟ್ ಸೈನ್ ಮಾಡಿದ್ರು ಚೇಂಜ್ ಮಾಡಿಬಿಡ್ತಾನೆ, ಅವೇ ಅಫಿಡವಿಟ್ ಇಟ್ಟು ನನ್ನ ಬುದ್ಧಿ ಸರಿ ಇದ್ದಿಲ್ಲ ಆಗ ಅಂತ ಹೇಳಿ ಅಫಿಡವಿಟ್ ಮಾಡಿ ಸರಿ ಮಾಡಿಬಿಡ್ತಾನೆ. ಬುದ್ಧಿ ಆಗ ಸರಿ ಇತ್ತು, ಈಗಂತೂ ಗ್ಯಾರಿ ಕಟ್ಟಿಗೆ ಎತ್ತಿರೋ ಗ್ಯಾರಂಟಿ ಅವನು. ಇವತ್ತು ಬರವಣಿಗೆ ಇದ್ರು ಕೂಡ ವಿಟ್ನೆಸ್ ಹಾಕಿದಾರೆ ನೋಡ್ತಾನೆ, ಮತ್ತೆ ತಪ್ಸ್ಕೊಳ್ಳಕ್ಕೆ ಏನಾದ್ರು ಚಾನ್ಸ್ ಹುಡುತ್ತೆ. ಹಿಂದಿನ ಕಾಲಕ್ಕೆ ಏನಕ್ಕೇನು ಇಲ್ಲ, ಬಾಯಲ್ಲಿ ಆಡದ ಅಂದ್ರೆ ಮುಗಿದೋಯ್ತಲ್ಲಿ. ಒಂದ್ಸರ್ತಿ ಸಕೃದಾಹ ದದಾ ನೀತಿ, ಮೊನ್ನೆ ಸಾವಿತ್ರಿ ಹೇಳಿದ್ಲಲ್ಲ, ಒಂದ್ಸರ್ತಿ ಬಾಯಿಂದ ಕೊಟ್ಟೆ ಅಂದ್ರೆ ಕೊಟ್ಟೆ ಅಂತಾನೆ ಅರ್ಥ, ಅದ್ ಮತ್ತೆ ತೆಗೆಯೋ ಶಕ್ತಿನೇ ಇಲ್ಲ ಅದಕ್ಕೆ. ಇದೆಲ್ಲ ಆ ರೀತಿ ಅವನು ವಾಪಸ್ ತಗೊಳ್ಳೋದಕ್ಕೆ ಹೋಗ್ತಾನೆ, ಅವನು ಶಾಶ್ವತ ನರಕಕ್ಕೆ ಹೋಗ್ತಾನೆ. ಸತ್ಯಸಂಧ ಸತ್ಯ ಸಂಕಲ್ಪ ಸತ್ಯ ವಚನ ಅಂತ ಅದಕ್ಕೆ ರಾಜರುಗಳಿಗೆ ಅಷ್ಟು ಮಹತ್ವ ಬಂದಿತ್ತು. ಇದೆಲ್ಲ ಹೇಳ್ತಾ ಹೋದಾಗ ಆಶ್ಚರ್ಯಪಟ್ಟು ಎಲ್ಲ ಕೇಳ್ತಾ ಇದ್ದಾನೆ. ಅದೆಲ್ಲ ಹೇಳೋದಕ್ಕೆ ಹೊತ್ತಲ್ಲ, ಒಟ್ಟು ಅವನು ಕೇಳಿದ ಪ್ರಶ್ನೆ 128 ಪ್ರಶ್ನೆ ಕೇಳ್ತಾನೆ. 128 ಪ್ರಶ್ನೆ ಪಟ್ಟ ಅಂತ ಉತ್ತರ ಕೊಡ್ತಾನೆ, ಅದು ವಿಶೇಷ. ಇದು ಬಿಟ್ ಕ್ವಶನ್ಸ್ ಅಂತಾರಲ್ಲ, ಒಂದ್ ಮಾರ್ಕಿನ ಪ್ರಶ್ನೆ ಇದ್ದಾಗೆ ಇಮಿಡಿಯೇಟ್ ಒಂದ್ ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ. ಸಂಸ್ಕೃತ ಕಲಿಯೋರು ಇದನ್ನ ಓದ್ಕೊಂಡ್ಬಿಡ್ಬೇಕಾದ್ರೆ ಸುಲಭವಾದ ಸಂಸ್ಕೃತ ಪ್ರಶ್ನೆ ಕೇಳಕ್ ಹೇಗೆ ಬರ್ತದೆ, ಕಷ್ಟ ಉತ್ತರ ಕೊಡ್ಲಿಕ್ಕೆ ಹೇಗೆ ಬರ್ತದೆ ಗೊತ್ತಾಗೋದ್ರ ಜೊತೆಗೆ ತತ್ವನೇ ಗೊತ್ತಾಗಿಬಿಡುತ್ತದೆ. ಎರಡೆರಡು ವೇದವ್ಯಾಸದೇವರ ರಚನಾ ಸಂವಿಧಾನ ಭಾರಿ ಅಪೂರ್ವವಾದದ್ದು. ಒಂದೊಂದ್ ಕಡೆ ಒಂದು ಯಾರಿಗೂ ಅರ್ಥ ಆಗಬಾರ, ಕಠಿಣವಾಗಬೇಕಾದ್ರೂ ಬರೀತಾರೆ, ತಕ್ಷಣ ಯಾರಿಗೆ ಬೇಕಾದ್ರೆ ಅರ್ಥ ಆಗ್ಬೇಕು ಹಾಗೂ ಬರೀತಾರೆ. ಬಾಲಸಂಘಮಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈಹಿ, ಆಚಾರ್ಯರ ಶೈಲಿಯನ್ನು ಅರ್ಥ ಮಾಡಿಕೊಂಡು ಜೀವೋತ್ತಮರ ಶೈಲಿ ಹಾಗೆ ಸರ್ವೋತ್ತಮರ ಶೈಲಿ. ಆಗ ಆತ ಕೊನೆಯ ಕೇಳಿದನಂತೆ ಧರ್ಮರಾಜ, ನನಗೆ ಭಾರಿ ಸಮಾಧಾನವಾಗಿದೆ, ಭಾರಿ ಚೆನ್ನಾಗಿ ಉತ್ತರ ಕೊಟ್ಟಿದ್ದಿ. ನೋಡು, ಇಷ್ಟೆಲ್ಲ ಉತ್ತರ ಕೊಟ್ಟಿರೋದ್ರಿಂದ ನಿನ್ನ ಬಗ್ಗೆ ನನಗೆ ತುಂಬಾ ಪ್ರೀತಿ ಉಂಟಾಗಿರೋದ್ರಿಂದ ಒಂದು ಅವಕಾಶ ಕೊಡ್ತೇನೆ, ನೀರು ಕುಡ್ಕೊಂಡು ಹೋಗೋ ಯೋಚನೆ ಇಲ್ಲ, ನೀರು ಕುಡಿ. ಆದ್ರೆ ಇಷ್ಟು ಜನ ಮಲಗಿದ್ದಾರಲ್ಲ, 4 ಜನ ತಮ್ಮಂದ್ರು ಮಲಗಿದ್ದಾರಲ್ಲ, ಒಬ್ಬರನ್ನ ಬದುಕಿಸ್ತೇನೆ, ಯಾರು ಬದುಕಬೇಕು ಹೇಳು ಅಂತ ಕೇಳಿದೆ. ಯಾರನ್ನ ಬದುಕಿಸ್ಬೇಕು ಕೇಳು. ಧರ್ಮರಾಜ ಯೋಚನೆ ಮಾಡ್ತಾ ಕೂಡೋದಿಲ್ಲ, ಬಹಳ ಆಶ್ಚರ್ಯ, ತಕ್ಷಣ ಉತ್ತರ ಕೊಡ್ತಾನೆ, ನಕಲ ಬದುಕಲಿ ಎಂದು ಕೇಳಿದ್ವಿ, ನಕಲ ಬದುಕಲಿ. ಆಗ ಆತ ಕೇಳ್ತಾನೆ, ಯಕ್ಷ ಧರ್ಮರಾಜ, ಏನಿದು ಆಶ್ಚರ್ಯ, ನಕಲ ಬದುಕಲಿ ಅಂತ ಕೇಳ್ತೀಯಲ್ಲ, ಮುಂದೆ ಎಷ್ಟು ಕೆಲಸ ಇದೆ ಗೊತ್ತಾ, ನೀನು ಮಾಡ್ಬೇಕಾದೀಗ ವನವಾಸ ಮುಗಿಯುತ್ತೆ, ಅಜ್ಞಾತವಾಸ ಆಯ್ತು ಆಗಬೇಕು, ಆಮೇಲೆ ದುರ್ಯೋಧನ ರಾಜ್ಯ ಕೊಡೋದಿಲ್ಲ ಯಥಾ ಪ್ರಕಾರ, ಯುದ್ಧ ಮಾಡಬೇಕು, ಎಷ್ಟು ಕಷ್ಟ ಇದೆ ಅಂತ ಹೊತ್ತು ನಕಲ ಬದುಕಿ ಏನ್ ಮಾಡ್ತಾನೆ ನಿನಗೆ ಅಂತ ಕೇಳಿದ. ನಕಲಿಂದ ಏನಾಗುತ್ತೆ ನಿನಗೆ, ಏನು ಆಗೋದಿಲ್ಲ, ಭೀಮಸೇನ ಅಂದ್ರೆ ನೀನು ಪಂಚಪ್ರಾಣ ಅಂತ ಹೇಳ್ತಾರೆ, ನಿಜವಾಗ್ಲು ಪಂಚಪ್ರಾಣನೇ, ಎಂಥ ಸಮರ್ಥ ಭೀಮಸೇನ, ಅವನಿಂದ ನೀವೆಲ್ಲ ಬದುಕಿದ್ದೀರಿ ಅಂತ ಭೀಮ ಬದುಕಲಿ ಅಂತ ಕೇಳಬಾರದೆ, ಹೋಗ್ಲಿ ಅರ್ಜುನ ಬದುಕಲಿ ಅಂತ ಕೇಳಬಾರದೆ, ಎಲ್ಲವೂ ನಕಲ ಬದುಕಲಿ ಅಂತ ಕೇಳ್ತೀಯಲ್ಲ, ಯಾವ ಪುರುಷಾರ್ಥಕ್ಕೆ ಅಂತ ಕೇಳಿದರೆ. ಆಗ ಧರ್ಮರಾಜ ಮಾತಾಡ್ತಾನೆ, ನನಗೆ ರಾಜ್ಯ ಕೋಶಗಳು ಮುಖ್ಯ ಅಲ್ಲ ಅಂತ ಹೇಳುತ್ತಾನೆ, ರಾಜ್ಯ ಕೋಶಗಳು ನನಗೆ ಮುಖ್ಯ ಅಲ್ಲ, ನನ್ನ ಜೀವನದ ಯಾವ ವೈಭವ ನನಗೆ ಮುಖ್ಯ ಅಲ್ಲ, ನಿಜವಾದ ಮುಖ್ಯವಾದದ್ದು ಒಂದೇ, ನನ್ನ ಅಪ್ಪನಿಗೆ ನನ್ನ ತಂದೆಗೆ ಇಬ್ಬರು ಹೆಂಡಂದಿರು, ಒಬ್ಬಳು ಕುಂತಿ ಒಬ್ಬಳು ಮಾದ್ರಿ, ಇವತ್ತು ನಾನು ಬದುಕಿದ್ದೇನೆ, ಕುಂತಿಯ ಮಗ ನಾನು ಬದುಕಿದ್ದೇನೆ, ಆದರೆ ಈ ನಾನು ಭೀಮ ಬದುಕಲಿ ಅಂದ್ರೆ ಅರ್ಜುನ ಬದುಕಲಿ ಅಂದ್ರೆ ಅವರಿಬ್ಬರು ಕುಂತಿ ಮಕ್ಕಳೇನೆ, ಇಬ್ಬರು ಕುಂತಿ ಮಕ್ಕಳು ಬದುಕಿದಾಗತ್ತೆ, ನಾ ಇನ್ನೊಬ್ಬ ತಾಯಿ ಮನಸ್ಸಿಗೆ ಎಷ್ಟು ದುಃಖ ಆಗತ್ತೆ, ಅವಳು ಮನಸ್ಸಿಗೆ ನೋವಾಗಬಾರದು, ಧರ್ಮರಾಜ ನನ್ನ ಮರೆತು ಬಿಟ್ಟ ಅಂತ ಅನ್ಕೊಂಡ್ಬಿಡಬಾರ್ದು, ಆಕೆ ರಾಜ್ಯ ಕೋಶಗಳಿಗಿಂತ ಆ ಮಾತೃ ಹೃದಯ ನನಗೆ ಭಾರಿ ದೊಡ್ಡದು, ಅದಕ್ಕೆ ಕುಂತಿ ಮಾದ್ರಿ ಪುತ್ರಂ ವಿಹಾಯ ಕುಂತಿ ಪುತ್ರೋ ನಮಯ ಉತ್ಥಾಪನೀಯ ಧರ್ಮರಾಜನ ಮಾತಿ. ನನಗೆ ಬದುಕೋ ಚಾನ್ಸ್ ಸಿಗೋದಾದ್ರೆ ನನಗೆ ಕುಂತಿ ಮಗ ಬದುಕಬಾರದೀಗ, ಮಾದ್ರಿ ಮಗನೇ ಬದುಕಬೇಕು, ನನ್ನ ತಾಯಿಗೆ ನಮ್ಮ ತಂದೆಗೆ ಸಂತೋಷ ಆಗಬೇಕು, ಅದು ನನ್ನ ಉದ್ದೇಶ, ನಿನಗೆ ರಾಜ್ಯ ಕೋಶಗಳು ಅಂದ್ರೆ ನನಗೆ ಆ ತಲೆ ಯೋಚನೆ ಮಾಡೋದಿಲ್ಲ, ನನಗೆ ಧರ್ಮ ಮುಖ್ಯ. ಅಲ್ಲಿ ಮಾತಾಡುತ್ತಾನೆ, ಧರ್ಮ ಏ ವಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ, ಇದು ಅಲ್ಲಿ ಬರುವ ಮಾತು ಮಹಾಭಾರತದ, ಧರ್ಮೋ ರಕ್ಷತಿ ರಕ್ಷಿತಃ, ಯುದ್ಧ ಗೆದ್ದುಕೊಡೋದು ಯಾರೋ ಅಲ್ಲ, ಧರ್ಮ ಇತ್ತೋ ಎಲ್ಲಿ ಹೋದ್ರೂ ಗೆಲ್ತೇವೆ, ಧರ್ಮ ಇಲ್ವೋ ಏನಿದ್ರು ಮನುಷ್ಯ ಸಾಯ್ತಾನೆ, ಆದ್ದರಿಂದ ಧರ್ಮ ನನ್ನನ್ನು ಕಾಪಾಡುತ್ತೆ, ಜನಗಳಲ್ಲ ಅಂತ ಹೇಳಿಬಿಟ್ಟೆ. ತಕ್ಷಣ ಮಾತಾಡ್ತಾನೆ ಧರ್ಮರಾಜನ ಧರ್ಮ ಪ್ರಜ್ಞೆ ಭಾರಿ ದೊಡ್ಡದು. ಆತ ತನ್ನ ಮಲತಮ್ಮನ ಬಗ್ಗೆ ಎಚ್ಚರ ವಹಿಸ್ತಾನೆ, ತನ್ನ ಸ್ವಂತ ತಮ್ಮಂದ್ರು ಬದುಕದೆ ಹೋದ್ರೂ ಪರವಾಗಿಲ್ಲ, ಮಲತಮ್ಮ ಬದುಕಬೇಕು. ಧರ್ಮರಾಜ ಈ ರೀತಿ ಮಾಡಿದ್ದಕ್ಕೆ ಮುಂದೆ ನಮಗೆ ಕತೆ ಗೊತ್ತಿದೆ. ತಕ್ಷಣ ಅವ್ರು ಮಾತಾಡಿದ್ರಂತೆ, ಧರ್ಮರಾಜ ನಿನ್ನ ಪ್ರಶ್ನೆ ಭಾರಿ ಖುಷಿ ಆಯ್ತು ನನಗೆ, ಎಲ್ಲರೂ ಬದುಕಲಿ ಅಂತ ಹೇಳಿಬಿಡ್ತಾರೆ, ಎಲ್ಲರೂ ಬದುಕಲಿ, ಅವ್ನು ಸತ್ಯ ಇಲ್ಲ ಆ ವಿಚಾರ ಬೇರೆ, ಆ ನೋಗೋದಕ್ಕೆ ಕಾಣ್ತಿದ್ರು, ಎಲ್ಲರೂ ಬದುಕಲಿ ಅಂತ ತಕ್ಷಣ ಎದ್ದು ಬಿಟ್ಟರು. ಧರ್ಮರಾಜನ ಈ ಮಾತು ಎಲ್ಲರೂ ಬದುಕತಕ್ಕಂತ ಒಂದು ಸಿದ್ಧಿ ತಂದುಕೊಟ್ಬಿಟ್ಟು. ಧರ್ಮರಾಜ ಹೀಗೆ ಮಾಡಿದ, ಅದೇ ಋತುರಾಷ್ಟ್ರ ಏನು ಮಾಡಿದ, ತನ್ನ ಮಕ್ಕಳು 100 ಜನ ಇದ್ದಾರೆ, ಪಾಂಡವರು ಒಬ್ರು ಇರಬಾರ್ದು, ಆ ತರ ಪ್ಲಾನ್ ಮಾಡ್ತಾನೆ, ಎಂತ ಅನ್ಯಾಯ ಇದು. ಒಂದು ಅದು ಒಂದು ಯೋಚನೆ ಮಾಡಬೇಕಾಗಿತ್ತು, ನಾವು ಮನೆಯಲ್ಲಿ ಇಬ್ಬರು ಇದ್ದೇವೆ, ಧೃತರಾಷ್ಟ್ರ ಪಾಂಡವ ನಾವಿಬ್ರು ಇದ್ದೇವೆ, ನನ್ನ ಮಕ್ಕಳು 100 ಜನ ಇದ್ದಾರೆ, ಪಾಂಡವರಿಗೆ ನನಗೆ ನನ್ನ ಮಕ್ಕಳಿಗೆ ತಾಯಿ ತಂದೆ ಇಬ್ರು ಇದ್ದಾರೆ, ಪಾಂಡವರಿಗೆ ತಂದೆ ಇಲ್ಲ, ನನ್ನ ತಮ್ಮ ಅವನು, ಬರೀ ತಾಯಿ ಮಾತ್ರ ಇದ್ದಾಳೆ, ಅವರಿಗೆ ನ್ಯಾಯ ಸಲ್ಲಬೇಕು ಅಂತ ಧೃತರಾಷ್ಟ್ರ ಯೋಚನೆ ಮಾಡಲೇ ಇಲ್ಲ. ತನ್ನ ಮಕ್ಕಳ ಬಗ್ಗೆ ಪಕ್ಷಪಾತ ವಹಿಸಿದ, ಮಾಮಕಾ ಪಾಂಡವಾಶ್ಚೈವ ಅಂತ ಮಮಕಾರ ಇಟ್ಟುಕೊಂಡ, ಫಲಿತಾಂಶ ಆ 100 ಮಕ್ಕಳು ಸತ್ತೋದು, ಒಬ್ಬನು ಉಳ್ಕೊಳ್ಳಿಲ್ಲ, ಪಾಂಡವರು ಉಳ್ಕೊಂಡು. ಧರ್ಮರಾಜ ಏನ್ ಮಾಡಿದ, ನಕುಲ ಉಳ್ಕೊಳ್ಳಿ ಅಂತ ಕೇಳಿದ್ದಕ್ಕೆ ಉಳಿದವರು ಉಳ್ಕೊಂಡ್ಬಿಟ್ಟು. ಈ ಧರ್ಮ ಅಂದ್ರೆ ಇದೆ, ಮನುಷ್ಯ ಈ ರೀತಿ ಯೋಚನೆ ಮಾಡ, ವ್ಯಾಲ್ಯೂಸ್ ಪ್ರಕಾರ ಥಿಂಕ್ ಮಾಡಬೇಕೆ ಹೊರತು ಹಣದ ಪ್ರಕಾರ ಥಿಂಕ್ ಮಾಡಬಾರದು. ಈ ಮಾನಿಟರಿ ಥಿಂಕಿಂಗೇ ಮನುಷ್ಯನಿಗೆ ಜಾಸ್ತಿ. ಏನಾದ್ರು ಉಪಯೋಗ ಅಂತ ಕೇಳಿದ್ರೆ ದುಡ್ಡಿನ ಹೇಳಿ ಏನ್ ಪ್ರಯೋಜನ, ದುಡ್ಡಿನ ಪ್ರಕಾರ ಪುಣ್ಯ ಪುಣ್ಯ ನೀನೇ ಇಟ್ಕೋ, ದುಡ್ಡು ಬರೋದಾರು ಹೇಳು ಅಂತ ಕೇಳುತ್ತೆ. ಪುಣ್ಯ ಅಂಬೋದು ಎಂದು ಎನ್ಕೇಶ್ ಆಗುತ್ತೆ, ಈ ಹಣ ಅಂಬೋದು ಅದು ಯಾವ ಕಾಲಕ್ಕೆ ಬೇಕಾದ್ರೆ ಹೋಗ್ಬಿಡಬಹುದು. ಪುಣ್ಯ ಅಂಬೋದಕ್ಕಿರೋ ಬೆಲೆ ಎಂದು ಕೂಡ ಹಣಕ್ಕಿಲ್ಲ, ಅದು ಗೊತ್ತಾಗಬೇಕಾದ್ರೆ ಧರ್ಮರಾಜನ ಕಥೆ ಕೇಳಿದೆ. ಧರ್ಮರಾಜ ಮಾತಾಡಿದ್ದಕ್ಕೆ ರಾಜ್ಯ ಗೆದ್ದ, ರಾಜ್ಯ ಪಡ್ಕೊಂಡ, ಯುದ್ಧ ಗೆದ್ದ, ವಿಶ್ವದಲ್ಲಿ ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತನೇನ ಅಂತ ಹೆಸರು ಮಾಡಿಬಿಟ್ಟ. ಪುಣ್ಯಾತ್ಮ ಅಂದ್ರೆ ಪುಣ್ಯಾತ್ಮನೇ, ಆಗ ಎಲ್ಲರೂ ಬದುಕಲಿ ಅಂತ ಹೇಳಿ ಧರ್ಮರಾಜ. ಇನ್ನೇನು ಬೇಕು ಅಂತ ಕೇಳುತ್ತಾರೆ. ನನಗೆ ಆ ಯಾವುದೋ ಜಿಂಕೆ ಬಂದುಬಿಟ್ಟು ನಮ್ಮ ಬ್ರಾಹ್ಮಣನ ಅಪೂರ್ವವಾದಂತ ಅರಣ್ಯನ್ನು ಒಯ್ದು ಬಿಟ್ಟಿದೆ, ಅವನ ಅಗ್ನಿಹೋತ್ರ ಮಾಡಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅದು ಪ್ರಾರ್ಥನೆ ಮಾಡ್ತೇನೆ ಅವನ ಅರಣಿ ಭಾಂಡ ಅರಣಿಗಳನ್ನು ಕೊಡಿಸು ಅಂತ ಕೇಳಿದ ತಕ್ಷಣ ಧರ್ಮರಾಜ, ಯಾರೋ ಒಯ್ದಿದ್ದಲ್ಲಪ್ಪ ಅದು, ನಾನೇ ಒಯ್ದಿದ್ದು ಅಂತ ಹೇಳಿದ್ದೇನೆ. ನಾನೇ ಒಯ್ದಿದ್ದ ಅದನ್ನ, ನೀನ್ ಯಾರು ಅಂದ್ರೆ ನಾನು ಯಮ ಅಂತ ಆ ಹೇಳುತ್ತಾನೆ. ಇಷ್ಟೊತ್ತು ಮಾಡಿದ ವ್ಯಕ್ತಿ ಬಕ ಪಕ್ಷಿ ಅಲ್ಲ, ಬರೀ ಜಿಂಕೆ ಅಲ್ಲ, ಬರೀ ಯಕ್ಷನಲ್ಲ, ಸಾಕ್ಷಾತ್ ಯಮದೇವರು ಇಷ್ಟೆಲ್ಲ ಮಾಡಿ ಈಗ ಹೇಳ್ತಾನೆ, ನಾನು ಮಾಡಿದ್ದ ಕೆಲಸನ ಯಾಕೆ ಮಾಡಿದೆ ಅಂದ್ರೆ ನಿನ್ನ ಪರೀಕ್ಷೆ ಮಾಡಬೇಕು ಅಂತ ಮಾಡಿದೆ ಅಂತ ಹೇಳಿದ್ದೇನೆ. ನಿನ್ನ ಪರೀಕ್ಷೆ ಮಾಡಬೇಕು, ಇಂದು ಇಕ್ಕಟ್ಟಿನಲ್ಲಿ ಏನು ಮಾಡ್ತಿದ್ದು ಪರೀಕ್ಷೆ ಮಾಡಬೇಕಾಗಿತ್ತು. ನಾನು ನೀನು ಗೆದ್ದೆ ಅಂತ ಹೇಳ್ಬಿಡ್ತಾನೆ, ನೀನು ಗೆದ್ದೆ, ಈಗ ಸ್ವಾರ್ಥವನ್ನ ಹಿಂದೆ ಹಾಕಿಬಿಟ್ಟು ಪರಾರ್ಥವನ್ನ ಮುಂದೆ ಮಾಡಿ ಬದುಕಿದೆಯಲ್ಲ, ನನ್ನ ಭಾರಿ ಖುಷಿಯಾಗಿದೆ, ಆದ್ರಿಂದ ನೀನು ಏಕಾದ ವರ ಕೇಳು ಅಂತ ಕೇಳಿದ ತಕ್ಷಣ ಆಗ ಧರ್ಮರಾಜ ಕೇಳುತ್ತಾನೆ. ಮೊದಲಂತೂ ಕೇಳಿ ಆಯ್ತಲ್ಲ, ಆ ಬ್ರಾಹ್ಮಣ ಅಲ್ಲಿ ನಿಮ್ಮ ಫಸ್ಟ್ ಆಗಿ ಕೆಲಸ ಕೇಳೋ ಅದನ್ನೇ ಮರ್ತು ಬಂದ್ಬಿಡ್ತಾರೆ, ನಿಮ್ಗೆ ಕಳಿಸಿದ್ದ ಅದಕ್ಕೆ ಅದನ್ನೇ ಮರ್ತು ಬಂದಿರ್ತಾನೆ ಪಾಪ. ಧರ್ಮರಾಜ ಫಸ್ಟ್ ಪೂರೈಸಿ ಬಿಡ್ತಾನೆ, ಅದು ಪೂರೈಸಿ ಈಗ ಕೇಳುತ್ತಾನೆ, ನನಗೆ ಇನ್ನೇನು ಅಜ್ಞಾತವಾಸ ಬರ್ತಾ ಇದೆ, ವನವಾಸ ಮುಗಿದು ಹೋಗಿಬಿಟ್ಟಿದೆ, ಅಜ್ಞಾತವಾಸ ಬರ್ತಾ ಇದೆ, ಅಜ್ಞಾತವಾಸ ಕಾಲದಲ್ಲಿ ನಾವೇನಾದ್ರೂ ಗುರುತು ಸಿಕ್ಕಿಬಿಟ್ರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕಾಗುತ್ತೆ, ಅದಕ್ಕೆ ಹೇಗೂ ವರ ಕೊಡುತ್ತೆ, ಆದರೆ ವರ ಕೊಟ್ಟುಬಿಡು, ಅಜ್ಞಾತವಾಸ ಕಾಲಕ್ಕೆ ನಮ್ಮನ್ನು ಯಾರೂ ಗುರುತಿಸಬಾರದು ಅಂತ ಕೇಳಿದೆ. ನಮ್ಮ ಗುರುತು ಯಾರಿಗೂ ಸಿಗಬಾರದು, ನಿರ್ವಿಘ್ನವಾಗಿ ಅಜ್ಞಾತವಾಸ ಮುಗಿಯಬೇಕು ಅಂತ ಕೇಳಿದ ತಕ್ಷಣ ಯಮದೇವರು ಹೇಳ್ತಾರೆ, ತಥಾಸ್ತು ಅಂತ ಹೇಳಿದರು. ತಥಾಸ್ತು, ವರ ಕೊಡ್ತೇನೆ, ಮೊದಲನೇ ವರ ಅದರಲ್ಲಿ ಅವರೇ ಕೊಟ್ಬಿಡ್ತಾರೆ ನಿಮಗೆ, ಅಜ್ಞಾತವಾಸ ಕಾಲದೊಳಗೆ ನೀವು ಇಷ್ಟಪಟ್ಟ ರೂಪ ಅದಾಗಿ ಬರಲಿ ಅಂತ ಹೇಳಿಬಿಟ್ಟು. ಅದು ಮೇಕಪ್ ಏನು ಮಾಡ್ಕೋಬೇಕಾಗಿಲ್ಲ, ಯಾವ ಡ್ರೆಸ್ ತಾಕೋಬೇಕಾಗಿಲ್ಲ, ಏನಾಗಲಿ ಅಂದ್ರೆ ತಕ್ಷಣ ಆಟೋಮೆಟಿಕ್ ಆಗಿಬಿಡ್ಬೇಕು, ಮೊದಲನೇ ವರ ಇದು. ಅದು ಮತ್ತೆ ಇಷ್ಟಪಟ್ಟ ನೀವು ರೂಪ ವಾಪಸ್ ಬರಲಿ, ಇಲ್ಲವರು ಬದಿತ ಆಗುತ್ತೆ, ಆಮೇಲೆ ಚೇಂಜ್ ಆಗಿಬಿಡೋದು, ಆಮೇಲೆ ವಾಪಸ್ ಬರದೆ ಹೋದ್ರೆ ಕಷ್ಟ. ಭೀಮಸೇನಿಗೆ ಯೋಚನೆ ಇಲ್ಲ, ಅರ್ಜುನ ಮೇಲಿದ್ದಾನೆ, ಉಳಿದವರಿಗೆ ಯಮದೇವರು ವರ ಕೊಟ್ಟರೆ ಬಹಳ ಹೆಲ್ಪ್ ಆಗುತ್ತೆ. ಅದಕ್ಕೆ ನಿಮ್ರು ಇಷ್ಟಪಟ್ಟ ವಾಪಸ್, ಯಥೇಷ್ಟ ರೂಪಾಪ್ತಿಂ ಅಥ ಏಷಾಮ್, ಆಗ ಅದನ್ನು ಒಪ್ಕೊಂಡ್ರು. ಆಮೇಲೆ ಇನ್ನೊಂದು ವರ ಕೊಡ್ತಾರೆ, ಭಾರಿ ಇಂಟ್ರೆಸ್ಟಿಂಗ್ ಅದು. ಧರ್ಮರಾಜ, ನಿಮ್ಮನ್ನ ವೇಷ ಬದಲಾಯಿಸಿ ಇಷ್ಟಪಟ್ಟ ವೇಷ ಹಾಕೊಂಡಿ ಅಂತ ಹೇಳಿದೆ ನಾನು, ಹಾಕೊಡೋಬಿಡ ನಿಮ್ಮಿಷ್ಟ, ನಾನು ವರ ಕೊಡ್ತೇನೆ. ನಿಮ್ಮನ್ನ ದುರ್ಯೋಧನಾದಿಗಳು ಅವರ ಕಡೆಯವರು ನೀವು ಎದುರಿಗೆ ಹೋಗಿ 5 ಜನ ಒಟ್ಟಿಗೆ ನಿಂತ್ಕೊಂಡು ಗುರುತಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಹಾಗೆ ಆಗಲಿ ಅಂತ ಹೇಳಿಬಿಟ್ಟು. ಎಲ್ಲೋ ಇರಬೇಕಾಗಿಲ್ಲ, ನೀವು ಡೈರೆಕ್ಟ್ ಅವ್ರು ಎದುರು ನಿಂತ್ಕೊಂಡ್ರೆ ಗುರುತಿಸೋದಿಲ್ಲ, ಆಯ್ತೋ ಇಲ್ಲೋ ಅಂತ ವರ ಕೊಟ್ಬಿಟ್ಟು. ಇದಕ್ಕಿಂತ ಇನ್ನೇನು ಬರಬೇಕು, ಈ ಮಾತು ಸರಿಯಾಗಿ ನೆನಪಿಕೊಂಡಿರಬೇಕು. ದುರ್ಯೋಧನ ಭಾರಿ ಗಲಾಟೆ ಮಾಡ್ತಾನೆ ಮುಂದೆ, ಈ ವರ ಅರ್ಥ ಮಾಡ್ಕೊಂಡ್ರೆ ವಿಷಯ ಏನಂತೂ ಗೊತ್ತಾಗ್ತದೆ, ನಿಮ್ಮನ್ನು ಯಾರೂ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ವರ ಕೊಟ್ಟುಬಿಟ್ಟು ಇನ್ನೇನು ಬೇಕು ಮತ್ತೆ ಕೇಳು ಅಂತ ಹೇಳಿದೆ. ಇನ್ನೇನು ಬೇಕು ಕೇಳು ಅಂತ ಕೇಳಿದ್ರೆ ಇನ್ನೇನು ಬೇಡ, ದಾನೇ ಧರ್ಮೇಚ ಸದಾ ಮಮ ರತಿರ್ಭವೇತ್ ಅಂತ ಕೇಳಿದೆ. ದಾನ ಧರ್ಮದಲ್ಲಿ ಯಾವಾಗ ನನ್ನ ಬುದ್ಧಿ ಹಾಗೆ ಇರಲಿ, ಇವತ್ತಿದ್ದಾಗ ಸ್ಥಿರವಾಗಿ ಉಳಿಯಲಿ ಅಂತ ಕೇಳಿದ ತಕ್ಷಣ ತಥಾಸ್ತು ಅಂತೇಳಿ ಮಾಯವಾಗಿ ಬಿಟ್ಟನಂತೆ. ಅಲ್ಲಿಗೆ ಯಮ ಧರ್ಮ ಸಂವಾದ ಇದೆ, ಯಮ ಯಮ ಸಂವಾದ ಇದ್ದಾಗಲೇ ಇಷ್ಟೊತ್ತು ಕೂಡ ಯಮ ಯಮ ಸಂವಾದ, ಧರ್ಮ ಧರ್ಮ ಸಂವಾದ, ಯಮ ಧರ್ಮ ಇಬ್ಬರು ಮಾಡಿದಂತ ಧರ್ಮ ವಿಷಯಕ ಸಂವಾದ, ಅದರ ಫಲಿತಾಂಶ ಜಗತ್ತಿಗೆ ಜ್ಞಾನ ಕೊಡ್ತಕ್ಕಂಥ ಅಮೂಲ್ಯ ವಿಚಾರಗಳನ್ನ ಅಲ್ಲಿ ಊದುಕ್ಕೆ ಹೇಳ್ತಾ ಬರುತ್ತೆ. ಇದು ವೇದವ್ಯಾಸ ದೇವರ ರಚನ ಸಂವಿಧಾನ. ಅದು ನಡೆದು ಹೋದ ಕಥೆಯನ್ನು ಯಾತಕ್ಕೆ ಬರೋದ್ರು ಅನ್ನೋದು ಕುತ್ರ ಇದು. ಇಲ್ಲಿ ಕುಮಾರವ್ಯಾಸ ಒಂದು ಕಥೆ ಕಟ್ತಾರೆ, ವಿಚಿತ್ರ ಕಥೆ ಕಟ್ಟಿಬಿಟ್ಟಿದ್ದಾರೆ. ಅಲ್ಲಿ ಏನಾಯ್ತಂತೆ, ದುರ್ಯೋಧನ, ಅದು ಮಹಾಭಾರತದಲ್ಲಿಲ್ಲ, ಮೊದಲೇ ಹೇಳಿದಂತೆ, ಅವನು ಪಾಂಡವರನ್ನ ಏನಾರ ಮಾಡಿ ಕೊಂದುಬಿಡು, ಇನ್ನು ವನವಾಸ ಮುಗಿತಾ ಬಂದ್ಬಿಡುತ್ತಲ್ಲ, ಏನಾರ ಕಥೆ ಮುಗಿಸ್ಬೇಕು ಅಂತ ಹೇಳಿ ಒಬ್ಬ ರಾಕ್ಷಸ ಪುರೋಹಿತನ ಕರೆದು ಅವನ ಕೈಯಲ್ಲಿ ಒಂದು ಮಾಟ ಮಾಡಿಸ್ತಾನೆ, ಹೋಮಗೆ ಎಲ್ಲ ಮಾಡಿಸಿಬಿಡ್ತಾನೆ, ಒಂದು ಪಿಶಾಚಿ ಮೇಲಕ್ಕೆ ಎದ್ದಿತ್ತಂತೆ ಮೇಲಕ್ಕೆ. ಅದರಿಂದ ಏನು ಬೇಕು ಅಂತ ಕೇಳುತ್ತಾನೆ, ಏ ಪಾಂಡವರಿದ್ದಾರೆ ತಿಂದುಬಿಡು ಅಂತ ಕಳಿಸಿಬಿಟ್ಟನು. ಪುರೋಹಿತ ಅಪ್ಪಣೆ ಮಾಡ್ತಾನೆ, ಪಾಂಡವರು ತಿಂದು ಹಾಕಿಬಿಡು ಅಂತ ಹೇಳಿದ ತಕ್ಷಣ ಅದು ಬಂತಂತೆ, ಎಲ್ಲಿ ಬಂತಂತೆ, ಸರಿಯಾಗಿ ಇಲ್ಲಿ ಬಂತು. ಅಷ್ಟೊತ್ತು ಏನ್ ನಡೆದಿತ್ತು, ಧರ್ಮರಾಜ ಯಕ್ಷರ ಪ್ರಶ್ನೋತ್ತರ ನಡೆದಿತ್ತು, ಅವ್ರ ಪ್ರಶ್ನೆ ಕೇಳಿದ್ರು ಉತ್ತರ ಕೇಳೋದು ನಡೆದಿತ್ತು, ತಿನ್ನಕ್ಕೆ ಅಂತ ಬಂತು. ಅದನ್ನ ನಿಯಮ ಅದು ಏನಂತೆ, ಯಾರು ಧರ್ಮಶಾಸ್ತ್ರ ವಿಚಾರ ಮಾಡ್ತಾರೋ ಅವನು ತಿನ್ನೋದಿಲ್ಲ. ನೋಡಿ, ಪಿಶಾಚಿಗೂ ನಿಯಮ ಇದೆ, ಭಾರಿ ಇಂಟ್ರೆಸ್ಟ್ ಅದು. ಒಂದು ಧರ್ಮಶಾಸ್ತ್ರ ಯಾರು ವಿಚಾರ ಮಾಡ್ತಾರೋ ಅವನು ತಿನ್ನೋದಿಲ್ಲ. ಸ್ಟೂಡೆಂಟ್ ಅಂದ್ರೆ ಪೊಲೀಸ್ ಬಿಟ್ಬಿಡ್ತಾನೆ, ಎಷ್ಟೋ ತರ ಹಾಳಾಗೋ ಬಿಟ್ಬಿಡ್ತಾರೆ ಪದ್ಧತಿ ಅದು. ಒಂದು ಅದಕ್ಕೆ ಧರ್ಮ ಅದೇ ತಿನ್ನಕ್ ಹೋಗ್ಲಿಲ್ಲ. ಉಳಿದ ನಾಲ್ಕನ್ನ ತಿನ್ಬಹುದಲ್ಲ ಅಂತ ಕೇಳಿದ್ರೆ, ಯಾರು ಸತ್ತು ಬಿದ್ದಿರ್ತಾರೋ ಅವ್ನು ತಿನ್ನೋದಿಲ್ಲ, ಅವರು ತಿನ್ನಕ್ಕಾಗಲಿಲ್ಲ. ಪಿಶಾಚಿ ವಾಪಸ್ ಹೋಯ್ತು, ತಿನ್ನಕ್ಕೇನು ಸಿಗ್ಲಿಲ್ಲ, ಅಪುರೋಹಿತನ ತಿಂದು ಹೋಗ್ಬಿಡುತ್ತಂತ ಕೇಳಿ. ಇದು ಅವನ್ ಕಟ್ಟಿದ ಕಥೆ ಇದು. ಒಂದು ಈ ಕಥೆ ಸುಳ್ಳು ಕಥೆ, ಆದ್ರೆ ಒಳ್ಳೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಪಿಶಾಚಿಗಳು ವ್ರತ ಮಾಡ್ತಾ ಇರೋದು ಭಾರಿ ಇಂಪಾರ್ಟೆಂಟ್. ಒಂದು ಕೊನೆಗೆ ಅವರು ಧರ್ಮಶಾಸ್ತ್ರ ಮುಟ್ಟೋದಿಲ್ಲ ಅಂತ ಇನ್ನೊಂದು, ಕೊನೆಗೆ ಅವ್ರು ಹುಟ್ಟಿಸಿದ ಪುರೋಹಿತನ್ನೇ ಪಿಶಾಚಿಯಿಂದ ಹಾಕಿಬಿಡ್ತಾ. ಆದ್ರಿಂದ ಈ ವಾಮಾಚಾರ ಅಂಬುದು ಅತ್ಯಂತ ಸೂಯಿಸೈಡ್ ಅಲ್ಲ ಅದು. ಒಂದು ವಾಮ ಸದಾಚಾರ ಅಂಬುದು ತಾರಕ, ವಾಮಾಚಾರ ಮಾರಕ. ಆದ್ರಿಂದ ಎಂದೂ ವಾಮಾಚಾರವನ್ನು ಮಾಡಬಾರದು. ಅದರ ದುಷ್ಪರಿಣಾಮ ಏನಾಯ್ತು ಅಂತ ಕೇಳಿದ್ಕೊಳ್ಳೆ ದೃಷ್ಟಾಂತ. ದುರ್ಯೋಧನನ್ನೇ ತಿನ್ಬೋದಾಗಿತ್ತು ನ್ಯಾಯವಾಗಿ, ಭಾರಿ ಮಹಾಪಿಶಾಚಿ, ತಿನ್ನಕ್ಕಾಗಲಿಲ್ಲ. ದುರ್ಯೋಧನ ಅಂದ್ರೆ ದೊಡ್ಡ ದೈತ್ಯ ಅವನಾದ್ದರಿಂದ ಸಣ್ಣ ಪಿಶಾಚಿ ತಿಂದು ಹೋಗಿಬಿಡುತ್ತೆ ಅಷ್ಟೇ. ಇದು ಅವನು ಕಟ್ಟಿದ ಕಥೆ ಅಷ್ಟೇನೆ. ಸುಮ್ಮನೆ ಇಂಥ ಕಥೆಗಳು ಕಟ್ಟಿಕೊಂಡು ಹೋಗ್ಲಿ, ಇತಿಹಾಸ ಅಂತ ಹೇಳಬಾರದು ಅದನ್ನ. ಕಥೆಗಳಷ್ಟೇನೆ, ಅದು ಯಾವ ಕಥೆ ಕಟ್ಟಿದ್ರೆ ಮೂರದ ತತ್ವ ಹೋಗುತ್ತೋ ಅದನ್ನು ಕಟ್ಟಬಾರದು. ಮೂರದ ಸ್ಪಿರಿಟ್ ಹಾಳಾಗೋದಾದ್ರೆ ಯಾವಂಥ ಕಥೆನೂ ಕಟ್ಟಬಾರದು. ಇಂಥ ಕಥೆನ ಕಟ್ಟಿದ್ರೆ ಸುಮ್ಮನೆ ತಮಾಷೆ ಕಟ್ಟಿದ್ರೆ ಯೋಚನೆ ಇಲ್ಲ. ಆದ್ರೆ ತತ್ವ ಬದಲಾಯಿಸಕ್ಕೆ ಮಾತ್ರ ಯಾರಿಗೂ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಕವಿಗಳಲ್ಲೂ ಕೂಡ ಎಷ್ಟು ವೆರೈಟಿ ಇರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಅಲ್ಲಿಗೆ ವನಪರ್ವ ಮುಕ್ತಾಯವಾಗಿ ಮುಂದೆ ವಿರಾಟ ಪರ್ವ ಪ್ರಾರಂಭವಾಗುತ್ತೆ. ವಿರಾಟ ಪರ್ವ ಹೇಳಿದ್ರೆ ಮಳೆ ಬರುತ್ತೆ ಅಂತ ಹೇಳಿ ಪ್ರಸಿದ್ಧ. ವನಪರ್ವಕ್ಕೆ ಮಳೆ ಬಂದಿದ್ದರಿಂದ ಯೋಚನೆ ಇಲ್ಲ. ವಿರಾಟ ಪರ್ವಕ್ಕೆ ಮಳೆ ಬರೋದು, ಮಹಾಭಾರತ ಶುರುವಾದಾಗ ಮಳೆ ಬರ್ತಾ ಇದೆ ಹೆಚ್ಚು ಕಡೆ. ಅದು ಎಂತ ಬೇಸಿಗೆಲ್ಲಾದ್ರೂ ಬರುತ್ತೆ, ಯಾವಾಗಾದ್ರೂ ಬಿಡೋದಿಲ್ಲ ಅದು. ಒಂದು ಅಷ್ಟು ಶಕ್ತಿ ಮಹಾಭಾರತಕ್ಕಿದೆ ಅನ್ನೋದ್ರ ಬಗ್ಗೆ ಮತ್ತೊಂದು ಮಾತೇ ಇಲ್ಲ. ಮುಂದಿನ ಪ್ರವಚನ ಆಗಸ್ಟ್ 16-22 ಒಂದು ವಾರದ ಕಾಲ ವಿರಾಟ ಪರ್ವದ ಪ್ರವಚನ. ಅದಂತೂ ಭಾರಿ ರಮ್ಯವಾದಂತ ಮತ್ತೊಂದು ಭಾಗ. ಮಹಾಭಾರತರು ಹೇಳಿಬಿಡ್ತಾರೆ, ಮಹಾಭಾರತ ಅತ್ಯಂತ ಸುಂದರ ಪರ್ವಗಳು ಅಂದ್ರೆ ವಿರಾಟ ಉದ್ಯೋಗ ಸಾರವಾನ್ ಅಂತ ಕರೀತಾರೆ. ಅದ್ರ ಏನೇನು ವಿಷಯ ಬರುತ್ತೆ, ಎಷ್ಟು ಅದ್ಭುತಗಳ ಸರಮಾನೆ ನಡೆಯುತ್ತೆ ಎಂಬುದನ್ನ ಆಗ ನೋಡೋಣ ಅಂತ ಹೇಳ್ತಾ, ಈ ಬಾರಿಯ ಪ್ರವಚನ ಮಾಲಿಕೆಯಲ್ಲಿ ವನಪರ್ವದೊಳಗೆ ಪಾಂಡವರ ವಿಶೇಷವಾದ ಸಾಹಸದ ಮಾಲೆಯನ್ನೇ, 12 ಸಾಹಸದ ಕಥೆಯನ್ನು ಕೇಳಿದ್ದೇವೆ. ಎಂದಿನಂತೆ ಈ ರೀತಿ ಮಹಾಭಾರತ ನಿರ್ವಿಘ್ನ ನಡೆಯೋದು ಭಾರಿ ಕಷ್ಟ. ಆದರೆ ಶ್ರೀ ಗುರುರಾಜ ದೇಶಮುಖ್ ಅವರು ಸಪತ್ನೀಕರಾಗಿ ಸಕುಟುಂಬರಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅದು ಅತ್ಯಂತ ಶ್ಲಾಘ್ಯವಾದಂಥ ಕೆಲಸ. ಜೊತೆಗೆ ರಾಘವೇಂದ್ರರಾಯರು, ಸತ್ಯನಾರಾಯಣ ರಾಯರು ಸೇರಿ ಈ ಮೂರು ಜನ ಸೇರಿದ ವಿಶೇಷವಾದಂತಹ ಶ್ರಮದ ಫಲವಾಗಿ ವಿಜಯಭಾರತಿ ಶಾಲೆಯಂತಹ ಒಳ್ಳೆ ಲೌಕಿಕ ಶಾಲೆಯಲ್ಲಿ ಅಧ್ಯಾತ್ಮದ ವಿಚಾರದಲ್ಲಿ ಬಹುಶಃ ಬೆಂಗಳೂರಿನಲ್ಲಿ ಒಂದೇ ಅಂತ ಕಾಣಿಸ್ತದೆ. ಲೌಕಿಕ ಶಾಲೆ ಒಂದರೊಳಗೆ ಮಧ್ಯಾಹ್ನ ಲೌಕಿಕ ವಿದ್ಯೆ, ಸಾಯಂಕಾಲದೊಳಗೆ ಅಧ್ಯಾತ್ಮ ವಿದ್ಯೆ, ಈ ಎರಡು ವಿದ್ಯೆಗಳನ್ನು ಕೊಡತಕ್ಕಂಥ ವಿಜಯ ಭಾರತಿ ಅಂತ ಹೆಸರು ಸಾರ್ಥಕವಾಗಿರ್ತಕ್ಕಂತಹ ಶಾಲೆ ಇದು ಒಂದು. ಅದಕ್ಕೆ ಗುರುರಾಜ್ ಅವರು ಹೇಳಿದ ಹಾಗೆ ಪರಮಪೂಜ್ಯ ಪೇಜಾವರ ಶ್ರೀಗಳಂತಹ ಮಹಾನುಭಾವರ ನೇತೃತ್ವ ಇರೋದೆ ಆ ಸಿದ್ಧಿಗೆ ಕಾರಣ. ಸುಲಭವಾಗಿ ಊಹಿಸಿಬಿಡಬಹುದು. ಸಾಮಾನ್ಯವಾಗಿ ಇಂತಹ ಮಹಾಭಾರತಾದಿಗಳ ಸಿದ್ಧಿಗೆ ಒಂದು ಅನೇಕ ಆಗಾರಮ ಹುಡುಕಬೇಕಾಗುತ್ತೆ. ಇದಾಯ್ತೋ ಯಶಸ್ವಿ ಆಯ್ತೋ ಇಲ್ಲ ಅಂತ ಹುಡುಕಿ ಅನೇಕ ಕಾರಣಗಳಿರ್ತವೆ. ಒಂದು ಕಾರಣ ಬಹಳ ಸ್ಪಷ್ಟ, ನಾವು ಮಹಾಭಾರತವನ್ನು ಬರೆದಿದ್ದು ವೇದವ್ಯಾಸ ದೇವರು, ಲೇಖನ ಮಾಡಿದ್ದು ಗಣೇಶ ಅಂತ ಕೇಳುತ್ತೇವೆ. ಮಹಾಭಾರತ ಶುರುವಾಗ ವರ್ಷದೊಳಗೆ ಗಣೇಶನ ವಿಗ್ರಹವೇ ಬಂದುಬಿಟ್ಟಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಆ ಗಣೇಶ ಬಂದಂತೆ ಆಯ್ತಲ್ಲಿ. ಶ್ರೀಶ ನಂಗ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿ ಸನುದಿನ ಪ್ರಾರ್ಥಿಸುವ ಪ್ರೇಮಾತಿಶಯದಿಂದ ನೀ ಸಲಹು ಸಜ್ಜನರ ವೇದವ್ಯಾಸ ಕರುಣಾ ಪಾತ್ರ ಮಹದಾಕಾಶಪತಿ ಕರುಣಾಳು ಕೈಪಿಡಿ ದೆಮ್ಮನು ಧರಿಸೋ. ಹರಿಕಥಾಮೃತ ಸಾರದಲ್ಲಿ ಗಣೇಶನ ಹೀಗೆ ಸ್ತೋತ್ರ ಮಾಡಿದ್ದಾರೆ. ವೇದವ್ಯಾಸ ಕರುಣಾ ಪಾತ್ರ ಅಂತಾನೆ ಗಣೇಶನಿಗೆ ಹೆಸರು. ಅಂದ ಮೇಲೆ ಇದು ಒಳ್ಳೆ ಶೇಷವಾದಂತಹ ಪ್ರೇರೇಪಣೆ ಇದ್ದಾಗೆ. ಆ ಮೂಲಕ ಶಾಲೆಗೆ ಒಂದು ಶಾಶ್ವತವಾದ ಒಂದು ಕಾಣಿಕೆ ಬಂದಾಗಾಯ್ತು. ಮಹಾಭಾರತದ ನೆಪದಿಂದ ಶಾಶ್ವತವಾದಂತಹ ಗಣೇಶನ ವಿಗ್ರಹ ಬಂದಿದ್ದು ಒಳ್ಳೆ ಶುಭ ಸೂಚನೆ ಅಂತ ಭಾವಿಸ್ತಾ, ಈ ರೀತಿ ಕಾರ್ಯಕ್ರಮ ಮಾಡಿಸ್ತಕ್ಕಂತಹ ಸುರರಾಜರವರು, ಅವರ ಒಂದು ಕುಟುಂಬ ವರ್ಗ, ಸತ್ಯನಾರಾಯಣ ಅವರು, ರಾಘವೇಂದ್ರರಾಯರು, ಎಲ್ಲರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹವನ್ನು ದೇವರು ಮಾಡಲಿ. ಇನ್ನು ಮುಂದೆ ಕಾರ್ಯ ದೊಡ್ಡ ದೊಡ್ಡ ಪರ್ವಗಳು ಶುರುವಾಗುತ್ತೆ. ವಿರಾಟ ಉದ್ಯೋಗ ಶುರುವಾದ ಮೇಲೆ ಬೇರೆ ರೀತಿಯ ದೊಡ್ಡ ದೊಡ್ಡ ಪರ್ವಗಳೆಲ್ಲ ಕೂಡ, ಆಮೇಲೆ ಯುದ್ಧ ಪರ್ವ ಬಂದ್ಮೇಲಂತೂ ಭಾರಿ ಭಯಂಕರವಾದಂತ ಹೋರಾಟದ ವಾತಾವರಣ. ಇಷ್ಟಾದ್ರೂ ಕೂಡ ಮಹಾಭಾರತ ಮಹಾಭಾರತನೇ. ಅದರ ಪ್ರತಿಯೊಂದು ಫಲದ ಫಲಶ್ರುತಿ ಕೂಡ ಮನಸ್ಸಿಗೆ ಶಾಂತಿ, ಸುಖ, ಸಮಾಧಾನ, ನೆಮ್ಮದಿಯನ್ನು ಕೊಡೋದು ಅವುಗಳ ವೈಶಿಷ್ಟ್ಯ. ಅವುಗಳ ಮಧ್ಯಾಹ್ನ ಬದುಕೋದೊಂದು ನಮ್ಮ ಜೀವನ ಪರಮ ಸಾರ್ಥಕ. ಮಹಾಭಾರತದ ಕೊನೆ ಹೇಳ್ತಾರೆ, ಸ್ನಾತವ್ಯಂ ಭಾರತೇ ತೀರ್ಥೇ. ಪ್ರತಿನಿತ್ಯ ಸ್ನಾನ ಮಾಡಬೇಕು ಅಂತಿದ್ರೆ ಮಹಾಭಾರತ ಕೇಳಿ, ಅದಕ್ಕಿಂತ ದೊಡ್ಡ ತೀರ್ಥ ಇಲ್ಲ ಅಂತ ಹೇಳಿದ್ರು. ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ, ಸ್ನಾತವ್ಯಂ ಭಾರತೇ ತೀರ್ಥೇ ಯೋ ಗೋಶತಂ ಕನಕ ಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಸುಬಹು ಶ್ರುತಾಯ ಪುಣ್ಯಾಂಚ ಭಾರತ ಕಥಾಂ ಶೃಣುಯಾಚ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. ಯಾರು ಮಹಾಭಾರತದ ಭಾಗದ ಒಂದು ಶ್ಲೋಕ ಒಂದು ಅಕ್ಷರವನ್ನು ಕೆಡುತ್ತಾರೆ ಅವರಿಗೆ ಸಾವಿರಾರು ಗೋವುಗಳನ್ನ ಕರು ಸಮೇತವಾಗಿ ಕಾಲಿನಿಂದ ಗೊರಸಿನವರೆಗೆ ರುಕೊಂಬಿನವರೆಗೆ ಚಿನ್ನದ ಆಭರಣಗಳಿಂದ ಅಲಂಕಾರ ಮಾಡಿಬಿಟ್ಟು ರೇಷ್ಮೆ ವಸ್ತ್ರವನ್ನು ಹೊದ್ದಿಸಿ ಅಪರೋಕ್ಷ ಜ್ಞಾನಿಯಾದ ಬ್ರಾಹ್ಮಣರಿಗೆ ದಾನ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಬರುತ್ತೆ ಎಂಬುದು ಮಹಾಭಾರತದ ಫಲಶ್ರುತಿ ಅಂತ ಮಹಾಭಾರತದ ಪ್ರವಚನ ಹೇಳಿಸಿದವರಿಗೆ ಕೇಳಿದವರಿಗೆ ಇದಂತೂ ಬಹಳ ಸಂಭ್ರಮ. ಅನೇಕರು ಕೇಳೋದಕ್ಕೆ ಜನ ಸಿಗೋದೇ ಭಾರಿ ದುರ್ಲಭ ಈಗಿನ ಕಾಲದೊಳಗೆ. ಟಿವಿ ಮೊದಲಾದ್ದೆಲ್ಲ ಬಂದ ಮೇಲಂತೂ ಕೇಳೋ ಜನಗಳು ಭಾರಿ ದುರ್ಲಭ. ಆದರೆ ಇಲ್ಲಿ ನೀವೆಲ್ಲ ಮಹಾಭಾರತ ಮೇಲಿನ ಒಲವಿನಿಂದಾಗಿ ಇದು ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಿ. ಅದೊಂದು ದೊಡ್ಡ ಸೌಭಾಗ್ಯ ಅದು. ನಿಮಗೆ ಎಲ್ಲರಿಗೂ ಶ್ರೀ ಹರಿವಾಯುಗಳ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಪ್ರವಚನ ಮಾಲಿಕೆಯನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.